भवन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। विप्रलम्भविपरीतमतिप्रभूतान् वादान्निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहम् नमामि। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावका। हराय भजतानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्याः सुरावोहम् ईडे चेतोऽभिमानिनः यूयम् सर्वे प्रकुरुत मनो मे मध्वभावकम्। श्रीमध्वः कल्पवृक्षस्तु जयार्यः कामसुत्स्कृतः चिन्तामणिस्तु व्यासार्यः मुनित्रयमुदाहृतम्। कदा पुण्यारण्ये शुभधवलगङ्गापरिसरे चरन् सूरेः सेवाजनितपरमानन्दभरितः अयि संवित् स्वामिन् हयवदनवादीश वरद प्रसीदेति क्रोशन् निमिषमिव नेष्यामि दिवसान्। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च त्रैगुण्यवर्जितमजम् विभुमाद्यमीशम् वन्दे भवघ्नमवरासुरसिद्धवन्द्यम्। नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये। परमपवित्रवाद श्रीमन्महाभारत ವಿಶ್ವಮಾನ್ಯವಾಗಿರತಕ್ಕಂಥ ಸರ್ವಶ್ರೇಷ್ಠವಾದಂಥ ಶಾಸ್ತ್ರ ಕಡಿತ ಬಾರಿಯ ಪ್ರವಚನ ಮಾಲಿಕೆಯಲ್ಲಿ ಅದರ ಬಗ್ಗೆ ಸ್ಥೂಲ ಪರಿಚಯವೊಂದನ್ನು ಮಾಡಿಕೊಂಡು ಅನೇಕ ವಿಧದಿಂದ ಮಹಾಭಾರತದ ಹಿರಿಮೆ ಹೇಗಿದೆ ಅಂತ ನೋಡಿದ್ದೇವೆ. ಶ್ರೀಮನ್ ಮಹಾಭಾರತ ವೇದಗಳಿಗಿಂತ ಮಿಗಿಲಾದಂಥ ಕೃತಿ. ಅದನ್ನು ಮಹಾಭಾರತ ಅಂತ ಕರೆದಿದ್ದೆ ಅದಕ್ಕೆ ಅಂತ ಹೇಳಿದ್ದ. ಭಾರತಂ ಸರ್ವವೇದಾಶ್ಚ ತುಲಾಂ ಆರೋಪಿತಾಃ ಪುರಾ. ಅಲ್ಲಿ ವೇದವ್ಯಾಸದೇವರ ಅಪ್ಪಣೆಯಂತೆ ಎಲ್ಲಾ ಗ್ರಂಥಗಳನ್ನು ತೂಗಿ ನೋಡಿದರಂತೆ ಯಾವುದು ಭಾರಿ ಶ್ರೇಷ್ಠ ಅಂತೆ. ಅದರಲ್ಲಿ ಕೊನೆಗೆ ಉಳಿದಿದ್ದ್ಯಾವುದು? ಮಹಾಭಾರತ ಒಂದೇ ಒಂದು ಕಡೆಗೆ, ಸಮಸ್ತ ವೇದಾದಿ ಶಾಸ್ತ್ರ ಪ್ರಪಂಚ ಇನ್ನೊಂದು ಕಡೆಗೆ, ಎರಡನ್ನು ಇಟ್ಟು ತೂಕ ಮಾಡಿದಾಗ ಮಹಾಭಾರತದ ಭಾರಕ್ಕೆ ಉಳಿದ್ಯಾವುದು ಸಾಟಿ ಆಗಲೇ ಇಲ್ಲ. ಅದು ಇತ್ತ ತಕ್ಕಡಿಯ ಭಾಗ ಹಾಗೆ ಕೆಳಗಿತ್ತಂತೆ, ಮೇಲೆ ಕೇಳಲೇ ಇಲ್ಲವಂತೆ. ಅದಕ್ಕೆ ಮಹಾಭಾರತ ಅಂತ ಹೆಸರಾಯಿತು. ಭಾರ ಅಂದ್ರೆ ಸಾರ ಅಂತ ಅರ್ಥ. ಮಹಾಸಾರಯುಕ್ತವಾದ ಗ್ರಂಥ. ತೂಕದ ಮನುಷ್ಯ ಅಂತಾರಲ್ಲ, ಅಲ್ಲಿ ಫಿಸಿಕಲ್ ವೇಟ್ ಗಮನಕ್ಕೆ ಬರೋದಿಲ್ಲ. ಅವರ ಸ್ಪಿರಿಚುವಲ್ ಸ್ಟ್ರೆಂತ್ ಹೇಗೆ ಗಮನಕ್ಕೆ ಬರ್ತದೋ, ಅವರ ಜೀವನದ ಯೋಗ್ಯತೆ ಹೇಗೆ ಮುಖ್ಯನೋ, ಹಾಗೆ ಮಹಾಭಾರತ ಆ ರೀತಿ ತುಂಬಾ ಶ್ರೇಷ್ಠವಾದಂತಹ ಗ್ರಂಥ. ಮೇಲ್ನೋಟಕ್ಕೆ ತುಂಬಾ ಗಾತ್ರದಲ್ಲೂ ತುಂಬಾ ದೊಡ್ಡ ಗ್ರಂಥ. ಇವತ್ತು ಸಹ ಒಬ್ಬೇ ಒಬ್ಬ ವ್ಯಕ್ತಿ ಬರೆದ ಗ್ರಂಥಗಳಲ್ಲಿ ಒಂದು ಲಕ್ಷ ಶ್ಲೋಕ ವ್ಯಾಪ್ತಿಯ ಮತ್ತೊಂದು ಗ್ರಂಥ ರಚಿತವಾಗಿಲ್ಲ ಇವತ್ತಿಗೂ ಕೂಡ. ಒಂದಷ್ಟ ಶ್ಲೋಕ ವ್ಯಾಪ್ತಿಯ ಬೃಹತ್ ಗ್ರಂಥ ಮಹಾಭಾರತ. ಅದಕ್ಕೆ ಸಾಟಿಯಾದ ಮತ್ತೊಂದು ಗ್ರಂಥ ಇವತ್ತಿನ ಕಾಲದಲ್ಲೂ ಬರಲು ಸಾಧ್ಯವಾಗ್ತಾ ಇದೆ. ಏನೆಲ್ಲ ಅನುಕೂಲ ಇದೆ, ಬೇಕಾದಷ್ಟಿದೆ ಅಂತ ಹೇಳ್ತೇವೆ. ಇಡೀ ಮಹಾಭಾರತದಂತ ಗ್ರಂಥ ಬರೋದು ಬೇಡ. ಅದರಲ್ಲಿ ಒಂದು ಅಧ್ಯಾಯ ಶ್ಲೋಕವನ್ನು ಸರಿಗಟ್ಟತಕ್ಕಂಥ ಕೃತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸ್ವತಃ ಭಗವಂತನ ರಚನೆ ಎಂದ ಮೇಲೆ ಅದರ ಹಿರಿಮೆ ಅದರದ್ದೇ ಹೊರತು ಇನ್ಯಾವುದಕ್ಕೂ ಸಾಟಿ. ನಭಾರತ ಸಮಂ ಶಾಸ್ತ್ರಂ ಆಚಾರ್ಯ ಹೇಳುತ್ತಾರೆ, ಮಹಾಭಾರತಕ್ಕೆ ಸಮನಾದ ಶಾಸ್ತ್ರ ಗ್ರಂಥ ಮತ್ತೊಂದಿಲ್ಲ. ಬೇರೆ ಶಾಸ್ತ್ರಗಳಿಗೂ ಮಹಾಭಾರತಕ್ಕೂ ಇರತಕ್ಕಂಥ ಅನೇಕ ವ್ಯತ್ಯಾಸಗಳಲ್ಲಿ ಒಂದು ವ್ಯತ್ಯಾಸ ಅಂದ್ರೆ, ವೇದಾದಿಗಳಲ್ಲಿ ಸಾಕಷ್ಟು ತತ್ವ ವಿಚಾರ ಬಂದರೂ ಕೂಡ ಅದಕ್ಕೆ ನಿದರ್ಶನ ಒಂದು ಬೇಕು ಅಂತ ಹೇಳಿದ್ರೆ ನಮಗೆ ಎಲ್ಲದಕ್ಕೂ ಸಿಗೋದು ಕಷ್ಟ. ಮಹಾಭಾರತ ಹಾಗಲ್ಲ. ಎಲ್ಲ ಶಾಸ್ತ್ರಗಳ ದರ್ಶನವನ್ನ ಶ್ರೇಷ್ಠ ನಿದರ್ಶನ ಕುರುಪಾಂಡವರ ಕಥೆಯ ಮೂಲಕವಾಗಿ ಸ್ಪಷ್ಟವಾಗಿ ಸಾಮಾನ್ಯರಿಗೂ ತಿಳಿಯಬೇಕು, ವಿದ್ವಾಂಸರಿಗೂ ಉಪಯೋಗ ಆಗಬೇಕು. ಇದು ಮಹಾಭಾರತದ ಯಶಸ್ಸಿನ ಮತ್ತೊಂದು ಸೂತ್ರ ಇದೆ. ಬರೀ ಕಥೆ ಹೇಳಿದರೆ ದೊಡ್ಡವರು ಕೇಳೋದಿಲ್ಲ, ಬರೀ ತತ್ವ ಹೇಳಿದರೆ ಚಿಕ್ಕವರು ಕೇಳೋದಿಲ್ಲ. ಕೆಲಸಕ್ಕೆ ಇಬ್ಬರು ಕೇಳದೆ ಹೋಗೋ ಪ್ರಸಂಗ ಉಂಟು. ಆದರೆ ಎರಡನ್ನೂ ಇವತ್ತು ಸಾಧಿಸಬೇಕು. ಅದಕ್ಕೆ ನಮ್ಮ ಶಾಸ್ತ್ರದ ವೈಶಿಷ್ಟ್ಯ, ಬಾಲಸಂಘಮಪಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈ. ಸಾಮಾನ್ಯರಿಗೂ ಮುಟ್ಟಬೇಕು, ಪಂಡಿತರಿಗೂ ಹಬ್ಬ ಇನ್ನೂ ಜಾಸ್ತಿ ಅಂತ ಅನಿಸ್ಬೇಕು. ಆ ಒಂದು ಭಾವನೆ ಬರದೆ ಹೋದರೆ ಶಾಸ್ತ್ರ ಪ್ರಪದ ಯಶಸ್ಸಲ್ಲ. ಲೌಕಿಕ ವಿದ್ಯೆಗಳು ಹಾಗಲ್ಲ. ಇವತ್ತು BSc ಇರುತ್ತೆ ಅಂತ ತಿಳ್ಕೊಳ್ಳೋಣ, BSc ಟೆಕ್ಸ್ಟ್ ಬುಕ್ ಇರುತ್ತೆ. ಅದು ಫಸ್ಟ್ BSc ಇವರಿಗೆ ಬೇರೆ, ಸೆಕೆಂಡ್ BSc ಬೇರೆ, ಥರ್ಡ್ BSc ಇವರು ಬೇರೆ. ಅದು ಅವ್ರಿಗೆ ಮಾತ್ರ ಬೇರೆಯವರು ತಿಳಿಯೋ ಪ್ರಸಂಗ ಇಲ್ಲ. ಎಲ್ಲರಿಗೂ ಕಾಮನ್ ಫಿಸಿಕ್ಸ್ ಅಂತ ಇಲ್ಲ, ಕಾಮನ್ ಕೆಮಿಸ್ಟ್ರಿ ಅಂತ ಇಲ್ಲ. ನಮ್ಮಲ್ಲಿ ಹಾಗಲ್ಲ. ಕಾಮನ್ ಮಹಾಭಾರತ, ಕಾಮನ್ ಬ್ರಹ್ಮಸೂತ್ರ ಭಾಷ್ಯ, ಕಾಮನ್ ಬ್ರಹ್ಮಸೂತ್ರಗಳು, ರುದ್ರಾದಿ ದೇವತೆಗಳು ಅದೇ ಟೆಕ್ಸ್ಟ್ ಬುಕ್, ಸಾಮಾನ್ಯರಿಗೂ ಅದೇ ಟೆಕ್ಸ್ಟ್ ಬುಕ್. ಬಹುಶಃ ಯಶಸ್ಸು ಮೊದಲ ನೋಟದಲ್ಲೇ ತತ್ವಜ್ಞಾನಕ್ಕೂ ನಮ್ಮ ಆಧುನಿಕ ಜ್ಞಾನಕ್ಕಿರ್ತಕ್ಕಂಥ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಅದಕ್ಕೆ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಮ ಅನ್ನೋದು ತೀರ ಸಾರ್ಥಕವಾದಂತಹ ಮಾತು. ಮನುಷ್ಯ ಇಷ್ಟೆಲ್ಲ ದೇವರ ಅನುಕೂಲ ಮಾಡಿಕೊಟ್ಟಿದ್ರು ಕೂಡ ನಮಗೆ ಜ್ಞಾನ ಇಲ್ಲ ಅಂದ್ರೆ ಅದು ನಮ್ ತಪ್ಪದು. ಸರಿಯಾಗಿ ಕ್ಲಾಸಸ್ ನಡೀತಾ ಇಲ್ಲ, ಹುಡುಗರು ಫೇಲ್ ಆದರು ಅಂದ್ರೆ ಅದು ಇನ್ಸ್ಟಿಟ್ಯೂಷನ್ ತಪ್ಪದು. ಕ್ಲಾಸಸ್ ನಡೆದ ಹುಡುಗರು ಫೇಲ್ ಆದರು ಅಂದ್ರೆ ಉಪಯೋಗ ಮಾಡಿಕೊಂಡು ಅವರು ತಪ್ಪದು. ಇವತ್ತು ನಮ್ಮ ಶಾಸ್ತ್ರ ಪ್ರಪಂಚದಲ್ಲಿ ಯಾವ ಕೊರತೆನೂ ಇಲ್ಲ. ದೇಹ ಕೊಟ್ಟ ಪರಮಾತ್ಮ ಆ ದೇಹದಿಂದ ಮೋಕ್ಷ ಸಾಧನೆ ಮಾಡಬೇಕಲ್ಲ, ಅದಕ್ಕೆ ಬೇಕಾದ ದೊಡ್ಡ ವಸ್ತು ಅಂದ್ರೆ ಜ್ಞಾನ. ಅಂತ ಜ್ಞಾನಕ್ಕೆ ಆಕರ ಬೇಕಲ್ಲ. ಮಹಾಭಾರತಾದಿ ಗ್ರಂಥಗಳನ್ನ ರಚನೆ ಮಾಡಿ ಭಾಗವತದಲ್ಲಿ ಮಾತನ್ನು ಹೇಳ್ತಾರೆ, ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತ ಮಾಖ್ಯಾನಂ ಕೃಪಯಾ ಮುನಿನಾಕೃತ. ವೇದವ್ಯಾಸರ ಕರುಣೆ ಜಗತ್ತಿನ ಯಾರ ಕರುಣೆಯನ್ನು ಕೂಡ ಅವರ ಕರುಣೆಗೆ ಹೊರದಕ್ಕೆ ಬರೋದಿಲ್ಲ. ಯೋಗ್ಯರಾದ ಎಲ್ಲರಿಗೂ ಜ್ಞಾನ ಬರಬೇಕು, ಆ ಮೂಲಕ ಮೋಕ್ಷವನ್ನು ಪಡೆಯಲಿಕ್ಕೆ ಅನುಕೂಲವಾಗಬೇಕು. ಇದು ಕಾರುಣ್ಯದ ಪರಾಕಾಷ್ಠೆ ಅಂತ ಕರೀಬೇಕು. ಬಂದರೆಷ್ಟು ಬಿಟ್ಟರೆಷ್ಟು, ನಾವು ಹಿಡ್ಕೊಂಡು ಹೋಗ್ತೇವೆ ಅಂದ್ರಲ್ಲ, ಮುಟ್ಟಬೇಕು. ಅವ್ರಿಗೆ ಅಡಿಗೆ ಮಾಡಿರ್ತಾರೆ, ತಿನ್ಕೊಂಡು ಹೋಗಲಿ ಅಂದ್ರೆ ಯಾರು ತಿನ್ಕೊಂಡು ಹೋಗ್ತಾರೆ? ಅದನ್ನ ಬಡಿಸ್ಬೇಕು, ಅದು ಪ್ರೀತಿಯಿಂದ ಬಡಿಸ್ಬೇಕು. ಮತ್ತು ಅವ್ರಿಗೆ ಹಿತವಾಗಬೇಕು, ಹಿತವಾಗಬೇಕು. ಬಿಸಿ ಊಟ ಅಂತ ಗಲಾಟೆ ಆಗ್ತಿದೆ ನೋಡಿ ಇವತ್ತು, ಹಾಗಾಗಬಾರದು. ಮತ್ತೆ ನಾರ್ಕಾದ ಆಸ್ಪತ್ರೆ ಸರಿಯಾಗಾದ್ರೆ ಪ್ರಯೋಜನ ಇದೆ. ಅದು ಮುಟ್ಟಬೇಕು, ನೋಡಿದವ್ರ ಹಬ್ಬ ಭಾರಿ ಉಪಯೋಗ ಆಯ್ತು ಅಂತ ಹೇಳಬೇಕು. ಇದನ್ನ ಒಂದ್ಸರ್ತಿ ಅಡಿ ಮಾಡಿಟ್ಟು ಬಿಟ್ಟು ಬಡಿಸೋ ಒಂದು ನಾಲ್ಕಾರು ದಿವಸ, ನಾಲ್ಕಾರು ಜನಕ್ಕೆ ಕೊಡೋದೇ ಕಷ್ಟ. ಆದರೆ ವಿಶ್ವದ ಎಲ್ಲಾ ಜನರಿಗೂ ಕೂಡ ಎಷ್ಟು ಆಶ್ಚರ್ಯ. ಮೊದಲೇ ಹೇಳಿದ್ದೆ, ಬೇಸಿಕ್ ಟೆಸ್ಟ್ ಬುಕ್ ಎಲ್ಲರಿಗೂ ಒಂದೇ ರೀತಿ ಬರಲಿಕ್ಕೆ ಆಗೋದಿಲ್ಲ. ಮತ್ತೆ ಅದೇ ವರ್ಷಕ್ಕೇನೆ ಎವ್ರಿ ಇಯರ್ ಸೇಮ್ ಟೆಸ್ಟ್ ಮಾಡಕ್ ಆಗೋದಿಲ್ಲ, ಇರವೈದು ಆಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ಫಸ್ಟ್ ಬೇಸಿಕ್ ಟೆಸ್ಟ್ 10 ವರ್ಷ ಬಿಟ್ಟು ನೋಡಿ ಎಷ್ಟು ಚೇಂಜಸ್ ಆಗಿರುತ್ತೆ ಅಂದ್ರೆ, ಮೇಷ್ಟು ಹೊತ್ತ ಓದ್ಕೋಬೇಕಾಗುತ್ತೆ ಎಷ್ಟೋ ಸಲ, ಅಷ್ಟು ಪಾಠ ಮಾಡಿದ್ರೆ ಮತ್ತೆ ತಯಾರಾಗಬೇಕಾಗುತ್ತೆ. ನಮ್ಮ ಶಾಸ್ತ್ರ ಹಾಗಲ್ಲ, ಎಲ್ಲಾ ಜನಕ್ಕೂ ಎಲ್ಲಾ ಕಾಲಕ್ಕೂ ಒಂದೇ ಟೆಸ್ಟ್ ಆಗಬೇಕು. ಮತ್ತೆ ಇಷ್ಟಾದ್ರೂ ಮಹಾಭಾರತ ರಿವೈಸ್ ಆಗೋ ಪ್ರಸಕ್ತಿನೇ ಇಲ್ಲ. ಅದರಲ್ಲಿರ್ತಕ್ಕಂಥ ಮೌಲ್ಯಗಳೆಲ್ಲ ಸಾರ್ವತ್ರಿಕ ಮೌಲ್ಯಗಳು. ಇವತ್ತು ಜನಗಳಿಗೇನಾದರೂ ಧರ್ಮದ ಯಶಸ್ಸು ಹೇಳಬೇಕು ಅಂತಿದ್ರೆ, ಓ ಧರ್ಮರಾಜ ನೆನಪಾಗ್ತಾನೆ, ಕೆಟ್ಟ ಹಾಳಾಗಬಾರದು ಅಂತಿದ್ರೆ ದುರ್ಯೋಧನ ಕಥೆ ನೆನಪಾಗ್ತದೆ. ಹೊರತು ಇನ್ನು ಉಳಿದ ಯಾವ ದುಷ್ಟರು ಕೂಡ ದುರ್ಯೋಧನ ಮುಂದೆ ಅಲ್ಲ, ಇನ್ನು ಯಾವ ಶಿಷ್ಟರು ಕೂಡ ಭೀಮಾದಿಗಳ ಮುಂದೆ ಅಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಈ ಒಂದು ಯೂನಿವರ್ಸಲ್ ಅಪೀಲಿಂಗ್ ಇರುತ್ತಲ್ಲ, ಯೂನಿವರ್ಸಲಿ ಅಪೀಲ್ ಆಗಬೇಕು. ಅಂಥ ಒಂದು ಹಿರಿಮೆಯನ್ನ ನಮ್ಮ ದೇಶದ ಹೊರತು ಇನ್ನು ಬೇರೆ ಯಾರೂ ಕೊಡಲಿಲ್ಲ. ಬೇರೆ ಯಾವ ದೇಶದಲ್ಲೂ ಇಂಥ ಪಠ್ಯಗ್ರಂಥಗಳಿಲ್ಲ. ಅವರದೇ ಧರ್ಮವನ್ನು ತಿಳಿಸಲಿಕ್ಕೆ ಇಂಥ ಒಂದು ವ್ಯವಸ್ಥಿತವಾದಂಥ ಪಠ್ಯಗ್ರಂಥ ಯಾವ ದೇಶದಲ್ಲೂ ಯಾವ ಧರ್ಮದಲ್ಲೂ ನಾವು ಕಾಣೋದಿಲ್ಲ. ನಮ್ಮ ದೇಶದ ಭಾಗ್ಯ ಮಹಾಭಾರತ ಅಂತ ಗ್ರಂಥ ಆ ರೀತಿ ರಚಿತವಾಗಿದೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ಇದು ಏನು ವಿಷಯ ಬರುತ್ತೆ ಅಂತ ಕೇಳಬೇಡಿ. ಉದ್ಧಾರಕ್ಕೆ ಏನು ಬೇಕೋ ಅದೆಲ್ಲ ಬರುತ್ತೆ ಅಂತ ಹೇಳಿಬಿಡುತ್ತೆ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನಾ ಕುತ್ರಚಿತ್. ಉದ್ಧಾರಕ್ಕೆ ಬೇಕಾದ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ನಾಲ್ಕನ್ನು ಪುರುಷಾರ್ಥಗಳು ಅಂತ ಕರೀತಾರೆ. ಇದರ ಹೊರತು ಐದನೇ ಪುರುಷಾರ್ಥ ಅಂತ ಒಂದಿಲ್ಲ. ಈ ಐದ ನಾಲ್ಕರ ಸಾಧನೆಗೆ ಏನೆಲ್ಲ ಬೇಕು ಅದೆಲ್ಲವನ್ನು ನಾವು ಹೇಳಿದ್ದೇವೆ. ಅದು ಪೂರ್ಣ ಪ್ರಮಾಣದಲ್ಲಿ, ಮತ್ತೆ ಸ್ವಲ್ಪ ಸ್ವಲ್ಪ ಅಲ್ಲ, ಪೂರ್ಣ ಪ್ರಮಾಣದಲ್ಲಿ ಹೇಳಿದ್ದೇವೆ. ಇಷ್ಟು ಯಶಸ್ಸಿನ ಈ ಮಾತನ್ನ ಅವರೇ ತಿಳಿಸಿದರೆ ಅದನ್ನು ಓದಿದ ಅನಂತರದ ಜನ ತೀರ ಶ್ರೇಷ್ಠವಾದಂತಹ ಬುದ್ಧಿಜೀವಿಗಳು ಅಂತ ನೆನೆಸಿಕೊಂಡಿದ್ದಾರೆ. ಅಂಥವ್ರು ಹೇಳ್ತಾರೆ ಮಹಾಭಾರತದಲ್ಲಿ ಅದರ ಬಗ್ಗೆ ಏನು ಮಾತು ಬಂದಿದೆ ತುಂಬಾ ಶ್ರೇಷ್ಠ ಅಂತ, ಅದನ್ನ ಒಪ್ಪಲೇಬೇಕು ಅಂತೇಳಿ ವಿದೇಶಿಯರಿ ಮಾತನ್ನು ಹೇಳಿದ್ದಾರೆ. ನಮ್ಮ ಜನ ಅಭಿಮಾನದಿಂದ ಹೇಳ್ತಾರೆ ಅಂತ ಹೇಳ್ಬೋದಾಗಿತ್ತು. ವಿದೇಶಿಯರು ಹೇಳ್ತಾರೆ ನಮ್ಮಲ್ಲಿ ಇಂಥ ಗ್ರಂಥ ಇಲ್ಲ ಅಂತ ಒಪ್ಕೊಂಡ್ಬಿಡ್ತಾರೆ, ನಮ್ಮಲ್ಲಿ ಇಂಥ ಗ್ರಂಥ ಇಲ್ಲ. ಇವತ್ತು ಭಗವದ್ಗೀತೆ ಅಂತ ಹೇಳಿದರೆ ಇವರು ಅದಕ್ಕಿರೋ ಮಾನ್ಯತೆ ಜಗತ್ತಿನ ಬೇರಾವ ಗ್ರಂಥಕ್ಕೂ ಇಲ್ಲ. ಅಷ್ಟು ಚಿಕ್ಕ ಗ್ರಂಥದ ಕೃತಿ ಎಂಥ ಕ್ರಾಂತಿಯನ್ನು ಸಾಧಿಸಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಈ ಒಂದು ಮೇಲ್ನೋಟಕ್ಕೇನೆ ಮಹಾಭಾರತ ಭಗವದ್ಗೀತೆ ರಾಮಾಯಣಾದಿಗಳ ಯಶಸ್ಸು ತೀರ ಅನುಪಮ ಅನ್ಯಾದೃಶ ಅಸದೃಶ ಅದ್ವಿತೀಯ ಅಂತ ಹೇಳಿದೆ. ಅಂತಹ ಮಹಾಭಾರತದಲ್ಲಿ ಕಥೆಯ ಹಂದರವು ಕೂಡ ತೀರ ವಿನೂತನ. ಅಷ್ಟು ಸುದೀರ್ಘವಾದ ಕಥೆಯನ್ನ ಜಗತ್ತಿನ ಯಾವ ಸಾಹಿತ್ಯವೂ ಕೊಟ್ಟಿಲ್ಲ. ಒಂದು ಆಗ್ಲೇ ಹೇಳಿದ್ದೇನೆ, ಆರು ತಲೆಮಾರುಗಳ ಕಥೆಯನ್ನು ಹೇಳುತ್ತಾರೆ, ಆರು ತಲೆಮಾರುಗಳ ಕಥೆಯನ್ನು ಹೇಳುತ್ತಾರೆ. ಮತ್ತು ಅವರ ಮೂಲ ರೂಪ ಯಾವುದು ಅಂತ ಹಿಡಿದು ಅವರು ಎಲ್ಲಿ ಹೋದ್ರು ಅನ್ನೋದು ಹೇಳ್ತಾರೆ. ಮತ್ತೆ ಗೊತ್ತೇನಿಲ್ಲ, ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಡೆತ್, ಅದರಿಂದ ಮುಂದೆ ಒಳ್ಳೆ ಸಾಧ್ಯನೇ ಮನುಷ್ಯರ ಬುದ್ಧಿ ಅಷ್ಟು ಹೇಳಿದ್ರೆ ಸಾಕಾಗಿದೆ. ಆದರೆ ಅವ್ರ ಮೂಲತಃ ಯಾರು, ಹೇಗೆ ಬದುಕಿದ್ರು, ಮುಂದೆ ಎಲ್ಲಿಗೆ ಹೋದ್ರು, ಈ ರೀತಿ ಹೇಳೋದಕ್ಕೇನೆ ಮಹಾಭಾರತ ಸಮಗ್ರ ಗ್ರಂಥವಾಗಿದೆ. ಆದಿ ಪರ್ವದಿಂದ ಸ್ವರ್ಗಾರೋಹಣ ಪರ್ವದವರೆಗೆ ಆದಿ ಅವರ ಮೂಲ ಯಾರು ಅಂತ ತಿಳಿಸ್ತಾ ಅದು ಆದಿ ಅಂದ್ರೆ ಆ ಥರ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಗೆ ಯಾವ ಗತಿಯನ್ನು ಅವರವರು ಕಂಡ್ರು, ಇದು ಮಹಾಭಾರತದ ಸಮಗ್ರತೆಗೆ ಒಂದು ದೃಷ್ಟಾಂತ. ಇಂಥ ಮಹಾಭಾರತ ಅಂತ ಕೃತಿಯನ್ನ ನಾವು ವೇದವ್ಯಾಸರು ಕೊಟ್ಟಿದ್ದ ಕ್ರಮದಲ್ಲಿ ನೋಡಲಿಕ್ಕೆ ಹೊರಡಬೇಕಾದ ನಮ್ಮ ಕರ್ತವ್ಯ. ಅನೇಕರು ಹಾಗೆ ಮಾಡಲಿಲ್ಲ. ಈ ನೀರಿಗೆ ಹಾಲು ಬೆರೆಸುವ ಪದ್ಧತಿ ಬಂತಲ್ಲ, ಅದೇ ರೀತಿ ನಾವು ಒಳ್ಳೆ ನೀರು ಹಾಲು ಸಿಗಬೇಕಂದ್ರೆ ಭಾರಿ ಕಷ್ಟ, ಒಳ್ಳೆ ನೀರು ಸಿಗೋದು ಭಾರಿ ಕಷ್ಟ. ನೀರು ಸಿಗಬೇಕು ಅಂದ್ರೆ ಆ ಪಾಪ ಮಾರ್ತಾರೆ, ಆ ನೀರೇ ಮೋಸ ಅಂತ ಬಂದೋಯ್ತು ಕೊನೆಗೆ. ಒಳ್ಳೆ ನೀರು ಬೇಕೋ ಸಿಗೋದಿಲ್ಲ, ಒಳ್ಳೆ ಹಾಲು ಬೇಕೋ ಸಿಗೋದಿಲ್ಲ ಅಂತ ಕಾಲ ಇತ್ತು. ಹೇಗೆ ನಿಧಾನ ಏನ್ ಕೊಟ್ಟರು ಕಲಬೆರಕೆ ಮಾಡಿಬಿಡ್ತಾನೆ ಮನುಷ್ಯ, ಬಲು ಬೇಗ ಅದನ್ನು ಹಾಳು ಮಾಡುತ್ತಾನೆ. ಇದು ಮೊದಲು ಶುರುವಾಗಿತ್ತು ಶಾಸ್ತ್ರ ಪ್ರಪಂಚದಲ್ಲಿ. ಅಂತ ವ್ಯತ್ಯಾಸ ಶುರು ಮಾಡಿಬಿಟ್ರು, ಕಥೆಗಳನ್ನೇ ಬದಲಾಯಿಸೋದು, ಶ್ಲೋಕಗಳನ್ನ ಬದಲಾಯಿಸೋದು, ವಿಷಯಗಳನ್ನ ಪಲ್ಲಟ ಮಾಡೋದು, ಹೀಗೆಲ್ಲ ತಂತ್ರವನ್ನು ಶುರು ಮಾಡಿದ್ರು. ಆದ್ರಿಂದ ಅನೇಕರ ಪ್ರಶ್ನೆಗೆ ಉತ್ತರ ಸಿಗುತ್ತ. ಅಂತ ಮಹಾಭಾರತ ಇದ್ರು ಕೂಡ ಮತ್ತೆ ಯಾಕೆ ಉದ್ಧಾರವಾಗಲಿಲ್ಲ ಜನ ಆಗಿದ್ರೆ, ಇಂಥ ಮಹಾಭಾರತದ ಉದ್ದೇಶ ಆಗಿದ್ಮೇಲೆ ಯಾಕೆ ಉದ್ಧಾರವಾಗಲಿಲ್ಲ ಅಂತ ಕೇಳಿದ್ರೆ ಅದು ಮಹಾಭಾರತದ ತಪ್ಪಲ್ಲ, ಆ ಸರಿಯಾಗಿ ಉಳಿಸಿಕೊಂಡು ಬರದೆ ಹೋಗಿದ್ದು ತಪ್ಪಾಯ್ತು. ಜನಗಳು ಯಾವಾಗ ಮತ್ತೆ 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 ಓದ್ತಿರ್ತಾರೆ ಅವಾಗ ಫ್ರೆಶ್ ಆಗಿರುತ್ತದೆ. ವಾಸ ಮಾಡೋ ಮನೆ ಇರೋ ರೀತಿ ಬೇರೆ, ಬಿಟ್ಟು ಮನೆ ಅಂದ್ರೆ ಗೊತ್ತಾಗಲಿ, ನಾಲ್ಕು ದಿವಸ ಬಂದ್ಬಿಟ್ಟು ಆಲೆ ಎಷ್ಟು ಕ್ಲಿಯರ್ ಆಗಿತ್ತು ಹೋಗ್ಬೇಕಾಗಿ ಹೋದ್ರು ಬರ್ತಾ ಎಲ್ಲ ಕೊಳಕಾಗಿ ಹೋಗಿದೆ. ಬಿಟ್ಟು ಮನೆ ಹೇಗೋ, ಬಿಟ್ಟು ಮನೆ ನಾಲ್ಕು ದಿವಸ ಬಿಟ್ಟರೆ ಹೀಗಾಗಿರುತ್ತೆ. ನಮ್ಮ ಶಾಸ್ತ್ರ ಬಿಟ್ಟು ಎಷ್ಟು ದಿವಸ ಆಗಿದೆಯೋ ಲೆಕ್ಕನೇ ಇಲ್ಲ. ಶಾಸ್ತ್ರ ಬಿಟ್ಟು ಎಷ್ಟೋ ದಿವಸವಾಗಿರೋದ್ರಿಂದ ಅದರ ನೋಡಿದರೆ ಜನಗಳಿಗೆ ಗುರುತು ಸಿಗದಷ್ಟು ಬದಲಾವಣೆಯಾಗಿ ಹೋಗ್ಬಿಟ್ಟು. ಆಗಲೇ ಕಳ್ಳಕಾಕರು ವಿಶೇಷ ಕಂಡಿಡ್ತಕ್ಕಂಥ ಕಾಲ. ಆ ಹಿನ್ನೆಲೆಯಲ್ಲಿ ಮಹಾಭಾರತವನ್ನು ಮತ್ತೆ ಮತ್ತೆ ಕೇಳಿ ಅಂತ ಹೇಳಿದ್ದಾರೆ. ಪ್ರತಿ ಪರ್ವ ರಸೋದಯಂ, ಅದರ ಪ್ರಶಂಸೆಯನ್ನು ಮಾಡ್ತಾರೆ. ಪ್ರತಿ ಪರ್ವ ರಸೋದಯಂ, ಪ್ರತಿ ಪರ್ವ ಹೊಸ ಹೊಸವಾದ ಒಂದು ಅನುಭವ. ಒಂದೇ ಪರ್ವವನ್ನು ಓದಿ ಒಂದೇ ಸರ್ ಮತ್ತೆ ಮತ್ತೆ ಓದಿ ಹೊಸ ಹೊಸ ಅನುಭವ, ಮುಂದಿನ ಪರ್ವಕ್ಕೆ ಹೋಗಿ ಇನ್ನೂತನ ಅನುಭವ. ಈ ರೀತಿಯಾಗಿ ಪ್ರತಿ ಬಾರಿ ಹೊಸ ಅನುಭವ ಕೊಡ್ತಕ್ಕಂಥ ಸಾಮರ್ಥ್ಯ ಇವತ್ತು ಎಷ್ಟು ಗ್ರಂಥಗಳಿಗಿದೆ. ಕಥೆಕಾರರಲ್ಲಿ ಓದ್ತಾರೆ, ಅಲ್ಲೇ ಬಸ್ಸಲ್ಲಿ ಅಲ್ಲಿ ಬಿಟ್ಟು ಹೋಗ್ಬಿಡ್ತಾನೆ, ಹೋಗ್ಬೇಕಾದ್ರೆ ಹೋಗ್ಬಿಟ್ಟು ಅಲ್ಲೇ ಬಿಟ್ಟು ಹೋಗ್ತಾರೆ, ಯಾಕಂದ್ರೆ ಅರ್ಧ ಓದಿ ಬಿಟ್ಟು ಹಾಕಿಬಿಡ್ತಾರೆ. ಅದು ಆಯುಷ್ಯ ಅಷ್ಟೇ. ನ್ಯೂಸ್ ಪೇಪರ್ ಆಯುಷ್ಯ ಒಂದೇ ದಿವಸ, ಮರು ದಿವಸಕ್ಕೆ ಯಾರು ಕೇಳೋದಿಲ್ಲ, ತೂಕ ಮಾಡ್ತಾನೆ ಹೊರತು ಅದ್ಯಾರು ಕೊಳ್ಳೋದಿಲ್ಲ. ವಾರಪತ್ರಿಕೆ ನೆಕ್ಸ್ಟ್ ವೀಕ್ ತೂಕುದ್ದೆ, ಪಕ್ಷಪತ್ರಿಕೆ ಮುಂದಿನ ಪಕ್ಷಕ್ಕೆ ತೂಕುತ್ತು, ಮಾಸಪತ್ರಿಕೆ ಮುಂದಿನ ಮಾಸಕ್ಕೆ. ಇವರು ಟೆಕ್ಸ್ಟ್ ಬುಕ್ ಕೊಳ್ಳೋ ವರ್ಷಕ್ಕೆ ಮರೆ ಮುಗಿತು, ವರ್ಷಕ್ಕೆ ಮರೆ ಮುಗಿತು, ಆಮೇಲೆ ತೂಕನೆ, ಅದರ ಗತಿ ಬೇರೆ ಅಲ್ಲ. ಆದರೆ ಇವತ್ತು ಮಹಾಭಾರತಾದಿ ಗ್ರಂಥಗಳ ಹಿರಿಮೆ ಅಂದರೆ ಅಚ್ಚಳಿಯದಂತ ಹಿರಿಮೆ, ಬದಲಾಗದೇ ಇರತಕ್ಕಂಥ ಶಾಶ್ವತ ಮೌಲ್ಯಗಳು, ಸನಾತನ ಧರ್ಮ ಅಂತ ಅದಕ್ಕೆ ಕರೀತಾರೆ. ಸನಾತನ ಧರ್ಮಗಳ ಪ್ರತಿಪಾದನೆಯಿಂದ ಅದು ಗಳಿಸಿರ್ತಕ್ಕಂಥ ಯಶಸ್ಸು ನಭೂತೋ ನ ಭವಿಷ್ಯತಿ ಅನ್ನೋದು ಅತ್ಯಂತ ಸಾರ್ಥಕ. ಪಾಂಡವರ ಕಥೆ ಹೇಗೆ ಬಂತು, ಕೌರವರು ಹೇಗೆ ಹುಟ್ಟಿದರು, ಇವರ ಹುಟ್ಟು ಎಷ್ಟು ಸಾತ್ವಿಕ ರೀತಿಯದಾಗಿತ್ತು, ಪಾಂಡವರದು ಅವರ ಹಿನ್ನೆಲೆ ಏನು. ಚಂದ್ರವಂಶದೊಳಗೆ ಪ್ರತೀಪ ಅಂತ ಒಬ್ಬ ರಾಜ ಬಂದ, ಆ ಮುಂಚೆ ಕುರು ರಾಜ ಬಂದು ಕುರುಕ್ಷೇತ್ರ ನಿರ್ಮಾಣ ಮಾಡಿದ್ದ. ಪ್ರತೀಪ ರಾಜನಿಗೆ ಮೂರು ಮಕ್ಕಳಲ್ಲಿ ಶಂತನು ಒಬ್ಬ, ಶಂತನವನ ಮಕ್ಕಳೇ ಭೀಷ್ಮರು. ಭೀಷ್ಮರು ವಿವಾಹಿತರಾಗಲಿಲ್ಲ, ತಂದೆಗೋಸ್ಕರವಾಗಿ ಮಾಡಿದ ತ್ಯಾಗದ ಫಲವಾಗಿ ಆಜೀವ ಬ್ರಹ್ಮಚರ್ಯವನ್ನು ಸ್ವೀಕಾರ ಮಾಡಿದರು. ಅದಕ್ಕೆ ಭೀಷ್ಮ ಅಂತಕ್ಕಂಥ ಹೆಸರು ಬರಿಗೆ ಬಂತು. ಮುಂದೆ ಅವರ ತಮ್ಮಂದಿರಲ್ಲಿ ಚಿತ್ರಾಂಗದ ಎಂಬ ಗಂಧರ್ವನ ಜೊತೆ ಯುದ್ಧವನ್ನು ಮಾಡ್ತಾ ಮೃತನಾಗ್ತಾನೆ. ಆಮೇಲೆ ವಿಚಿತ್ರವೀರ್ಯನಿಗೆ ಪಟ್ಟ ಕಟ್ತಾರೆ. ವಿಚಿತ್ರವೀರ್ಯನಿಗೆ ಇಬ್ಬರ ಹೆಂಡಿರು, ಅಂಬಿಕಾ ಅಂಬಾಲಿಕಾ ಅಂಥೇಳಿ, ಅವರಿಬ್ಬರಲ್ಲೂ ಅವರು ಸಂತಾನವನ್ನು ಕಾಣಲಿಲ್ಲ. ಕಾರಣ ಕ್ಷಯರೋಗ ಬಂದು ಅವನು ಮೃತನಾಗಿ ಬಿಡ್ತಾನೆ. ವಂಶ ಒಂದು ಅನಾಥವಾಗತಕ್ಕಂಥ ಪ್ರಸಂಗ ಬಂತು. ಆಗಲೂ ಸಹ ಭೀಷ್ಮರು ತಾವು ವಿವಾಹವಾಗಲಿಕ್ಕೆ ಇಷ್ಟಪಡೋದಿಲ್ಲ, ರಾಜ್ಯಭಾರಕ್ಕೂ ಇಷ್ಟಪಡಲ್ಲ. ಒಂದು ಮಾತು ಅಂದ್ರೆ ಮಾತು, ನಾನು ವಿವಾಹವಾಗೋದಿಲ್ಲ, ರಾಜ್ಯ ಆಳೋದಿಲ್ಲ ಅಂತ ಹೇಳಿ ಆಗಿದೆ ಎಂದು, ನನ್ನ ಮಾತು ತಪ್ಪೋದಿಲ್ಲ ಅಂತ ಹಠ ಹಿಡಿದರು. ಆಗ ವೇದವ್ಯಾಸರನ್ನು ಪ್ರಾರ್ಥಿಸಿದಾಗ ಸತ್ಯವತಿ ಪ್ರಾರ್ಥನೆ ಮಾಡ್ತಾಳೆ. ಹೆಸರಿಗೆ ಮಗ ಸಾಕ್ಷಾತ್ ಭಗವಂತ, ಈ ಒಂದು ಕಡೆಗೆ ದೇವಕಿ ಕೃಷ್ಣನನ್ನ ಮಗನನ್ನಾಗಿ ಪಡೆದ ಭಾಗ್ಯವತಿ, ಸತ್ಯವತಿ ವಾಸಿಷ್ಠ ಕೃಷ್ಣನ ಮಗನನ್ನಾಗಿ ಪಡೆದ ಭಾಗ್ಯವತಿ. ವಾಸಿಷ್ಠ ಕೃಷ್ಣ ವಶಿಷ್ಠ ವಂಶದಲ್ಲಿ ಬಂದಿದ್ದರಿಂದ, ಆ ಕೃಷ್ಣ ಯಾದವ ಕೃಷ್ಣ ಯದುವಂಶದಲ್ಲಿ ಬಂದಿದ್ದರಿಂದ, ಇಬ್ಬರು ಅಪೂರ್ವವಾದಂಥ ವ್ಯಕ್ತಿಗಳು. ಈಕೆ ಕೇಳ್ತಾರೆ, ಮಗು ವೇದವ್ಯಾಸರೇ, ಇವತ್ತು ನನಗೆ ನಮ್ಮ ವಂಶ ಉಳಿಬೇಕಾಗಿದೆ, ನನ್ನ ದೊಡ್ಡ ಕರ್ತವ್ಯ ಅದು. ನೀವು ಅಂಬಿಕಾ ಅಂಬಾಲಿಕೆಯರಲ್ಲಿ ಪುತ್ರೋತ್ಪಾದನೆ ಮಾಡಿ ಅಂದ್ರೆ ಅವ್ರು ಹೇಳಿದ್ರು, ಸ್ವಲ್ಪ ಕಾಯಮ್ಮ, ಒಂದು ವರ್ಷದ ವ್ರತವನ್ನು ಮಾಡಲಿ, ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ. ಆದರೆ ಕೇಳಲಿಲ್ಲ, ನಾನು ಈಗಲೇ ಆಗಬೇಕು, ಅವಸರಪಟ್ಟು ಬೇಗ ಅಂತಷ್ಟು ಕ್ವಾಲಿಟಿ ಡೌನ್ ಆಗುತ್ತೆ. ಅರ್ಜೆಂಟ್ ದೋಸೆ ಯಾಕೆ ಹಸಿ ಬಿಸಿಯಾಗಿರುತ್ತಾಗಲೇ, ಸ್ವಲ್ಪ ಅದಾಗಲು ಟೈಮ್ ಬೇಕಲ್ಲ. ಅದಿನ್ನು ಇವತ್ತು ಆ ರೀತಿ ಮಾಡಿ ಮಾಡಿನೇ ಬೆಳೆ ಹೆಚ್ಚು ಬೆಳೆಯಲಿಕ್ಕೆ ಹೋಗಿದ್ರೆ ಕ್ವಾಲಿಟಿ ಡೌನ್ ಆಗ್ತಾ ಬಂತು. ಆರು ತಿಂಗಳು ಬೆಳೆ, 4 ತಿಂಗಳಲ್ಲಿ ಬೆಳೆದ್ರೆ ಸತ್ವ ಕಡಿಮೆ ಆಗುತ್ತಾಗಲೇ ಇದೆ ನ್ಯಾಚುರಲಿ. ಅವಸರ ಪಟ್ಟಿ ಅಂತ ಹೇಳಿದ್ರೆ ಇಲ್ಲ, ನೀನು ಕಾಯ್ಬೇಕು, ಅವಾಗ ಏನಾಗುತ್ತೆ, ದೇವರ ಸನ್ನಿಧಾನ ಬರುತ್ತೆ ಅಂತ ಹೇಳಿದ್ದೆ. ವ್ರತವನ್ನು ಮಾಡಿದರೆ ಭಗವಂತನ ಸನ್ನಿಧಾನ ಬರುತ್ತೆ. ಚಾತುರ್ಮಾಸ ಏಕಾದಶಿ ಮಾಡೋದು ಅಂದ್ರೆ ಸಾಮಾನ್ಯ ಅಲ್ಲ. ಯಾವ ಭಗವಂತನ ಆರಾಧನೆಯನ್ನು ಉದ್ದೇಶಿಸಿ ನಾವು ಮಾಡ್ತೇವೆ ವ್ರತೋಪವಾಸಗಳನ್ನ, ಆ ದೇವರು ತನ್ನ ಸನ್ನಿಧಾನ ವಿಶೇಷವನ್ನು ವ್ಯಕ್ತಪಡಿಸ್ತಾನೆ. ಅದರಿಂದ ವರ್ಚಸ್ಸು ಬರುತ್ತೆ, ಸಿದ್ಧಿಯಾಗುತ್ತೆ, ಅವನ ಪ್ರತಿ ಜನ್ಮಕ್ಕೂ ಕೂಡ ಹೆಚ್ಚೆಚ್ಚು ವೇಗವಾಗಿ ಸಾಧನೆಯಲ್ಲಿ ಪ್ರಗತಿಯನ್ನ ಕಾಣುತ್ತಾನೆ. ಆದರೆ ಆಕೆ ಹಠ ಹಿಡಿದು ಇಲ್ಲ, ರಾಜ್ಯ ಅರಾಜಕವಾಗ್ತಾ ಇದೆ, ಈಗಲೇ ಆಗಬೇಕು ಅವ್ರು ಹೇಳಿದ್ರು. ಹಾಗಿದ್ರೆ ಉಗ್ರ ರೂಪವನ್ನು ತೋರಿಸ್ತೇನೆ ಅಂದ್ರು. ಒಪ್ಪಿಕೊಂಡ್ಲು. ಮುಂದಿನ ಕಡತೆ ನಮಗೆ ಗೊತ್ತು. ಅಂಬಿಕೆ ಬಂದು ಕಣ್ಣು ಮುಚ್ಚಿಕೊಂಡ್ಲು. ಕುರುಡ ಮಗ ಹುಟ್ಟಿದ, ಧೃತರಾಷ್ಟ್ರ ಅಂತಕ್ಕಂಥ ವ್ಯಕ್ತಿ ಹುಟ್ಟಿದ. ಅನಂತರ ಅಂಬಿಕೆ, ಅನಂತರ ಅಂಬಾಲಿಕೆ ಬಂದು, ಆಗ ಪಾಂಡುರಾಜ ಹುಟ್ಟಿದ. ಅವನಿಗೆ ಮೈಯೆಲ್ಲಾ ಬಿಳುಬಿತ್ತು. ಆ ರೋಗ ಅಲ್ಲ, ಅದು ರೋಗವಾಗಿದ್ದರೆ ರಾಜ್ಯಕ್ಕೆ ಬರ್ತಿರಲಿಲ್ಲ. ಆದರೆ ಬಿಳುಬಿದ್ದಿದ್ದು ನಿಜ, ತಾಯಿ ಹೆದರಿಕೆಯಿಂದ ಬಿಡಿಸಿಕೊಂಡಿದ್ದರಿಂದ ಹಾಗಾಯ್ತು. ಬೇಡ ಅಂತ ಹೇಳಿ ಮೂರನೇ ಸರತ್ತೆ ಇನ್ನೊಮ್ಮೆ ಕಳಿಸ್ತೇನೆ ಅಂತ ಹಿರಿಯ ಸೊಸೆಯನ್ನು ಕಳಿಸಿದಾಗ ಅವಳು ಹೋಗಲಿಲ್ಲ. ಆಗ ತನ್ನ ದಾಸಿಯನ್ನು ಕಳಿಸಿಕೊಡ್ತಾಳೆ ಅವಳು. ದಾಸಿಯನ್ನು ಕಳಿಸಿದಾಗ ಸಾಕ್ಷಾತ್ ಯಮದೇವರು ಮಗನಾಗಿ ಹುಟ್ಟಿ ಬರುತ್ತಾರೆ. ವಿದುರ ಅಂತ ಹೆಸರಾಯಿತು. ಇಲ್ಲಿ ಒಂದು ಸೂಕ್ಷ್ಮ ವಿಚಾರ ಗಮನಿಸಬೇಕು. ಯಮದೇವರು ವಿದುರನಾಗಿ ಹುಟ್ಟಿ ಬಂದರು. ಹುಟ್ಟಿತ್ತು ಪಾಂಡುರಾಜ ಹುಟ್ಟಿದ, ಧೃತರಾಷ್ಟ್ರ ಹುಟ್ಟಿದ. ಆತ ಗಂಧರ್ವ ರಾಜ, ಧೃತರಾಷ್ಟ್ರ ಗಂಧರ್ವ ರಾಜ. ಪಾಂಡು ಮರುತ್ತಗಳಲ್ಲಿ ಸೇರಿದವನು. ಮರುತ್ತರ ಗುಂಪಿನಿಂದ ಒಬ್ಬ, ಗಂಧರ್ವ ಗುಂಪಿನಿಂದ ಒಬ್ಬ ಬಂದ. ಆಮೇಲೆ ವಿದುರ ಹುಟ್ಟಿದನಲ್ಲ, ಅವನು ಹುಟ್ಟಿದ್ದು ಶೂದ್ರನಾಗಿ. ಯೋಗ್ಯತೆಯಲ್ಲಿ ಅವನೇ ದೊಡ್ಡವನು, ಇದು ಆಶ್ಚರ್ಯ. ಯಮನ ಅವತಾರ, ಪರಾವಹ ಮರುತ್ತಗಿಂತ ಯಮ ದೊಡ್ಡವನು. ಶೇಷ ಚತಸ್ಥರ ಗುಂಪಿನಲ್ಲಿ ಇವರು ಬರ್ತಾರೆ ಇವರೆಲ್ಲ ಕೂಡ, ಅವರ ಮೇಲೆ ಯಮ ಇರೋರು. ಅದೇ ರೀತಿಯಲ್ಲಿ ಯುದ್ಧ ಗಂಧರ್ವನ ಇನ್ನೂ ಕಡಿಮೆ ಬರ್ತಾರೆ, ಅವರ ಮೇಲೆ ಇವರಿದ್ದ. ಅಂದ್ರೆ ಕಡಿಮೆಯವರು ಮೇಲ್ಜಾತಿಯಲ್ಲಿ ಹುಟ್ಟಿದರು, ಉತ್ತಮ ಕಡಿಮೆ ಜಾತಿಯಲ್ಲಿ ಹುಟ್ಟಿದ. ನಮಗೊಂದು ಸಂಶಯ ಬಂತು, ಯಾತಕ್ಕೆ ಹೀಗಾಯಿತು ಅಂತ ಪ್ರಶ್ನೆ. ಯಾತಕ್ಕೆ ಹೀಗಾಯಿತು ಅದ್ ಹಿನ್ನೆಲೆ ಹೇಳ್ತಾರೆ. ಕಳೆದ ಬಾರಿ ಹೇಳಿರಲಿಲ್ಲ, ಅದ್ ಜ್ಞಾಪಿಸ್ಕೋಬೇಕು. ಯಮದೇವರು ಇಷ್ಟಪಟ್ಟು ಹುಟ್ಟಿ ಬಂದ್ರನು, ನಾನು ಶೂದ್ರನಾಗಿ ಹುಟ್ಟಬೇಕು ಅಂತ ಇಷ್ಟಪಟ್ಟು ಹುಟ್ಟಿ ಬಂದ್ರನು. ಯಾತಕ್ಕೆ ಅಂದ್ರೆ ಕಥೆ ಹೇಳ್ತಾ ಇದ್ದ. ಒಂದು ಸಲ ಭೂಲೋಕದಲ್ಲಿ ಒಬ್ಬ ರಾಜ ರಾಜ್ಯ ಆಡ್ತಾ ಇದ್ದ. ಅವನ ಖಜಾನೆಗೆ ಕಳ್ಳರು ದಾಳಿ ಇಟ್ರು, ದರೋಡೆ ಅಂದ್ರೆ ದರೋಡೆ ಎಲ್ಲ ಕಿತ್ಕೊಂಡು ಓಡೋಗ್ಬಿಟ್ರು. ತಕ್ಷಣ ರಾಜಭಟರು ಹೊರಟು, ನಟಿಸ್ಕೊಂಡು ಹೊರಟು. ಮುಂದೆ ಮುಂದೆ ಕಳ್ಳರು, ಇವರು ಹಿಂದೆ. ಕಳ್ಳರಿಗಿನ್ನ ಓಡಕ್ ಸಾಧ್ಯ ಇಲ್ಲ ಅಂತ ಅನ್ಸೋಯ್ತು. ಹತ್ರ ಬಂದ್ಬಿಟ್ಟಿದ್ದಾರಾಗ್ಲೇ ಅವರು. ಇವತ್ತು ಎಲ್ಲಾದ್ರೂ ತಪ್ಪಿಸ್ಕೊಳಕ್ ಜಾಗ ಉಂಟಾ ಅಂತ ನೋಡಿದ್ರೆ ಒಬ್ಬ ಮುನಿ ಆಶ್ರಮ ಕಾಣಿಸ್ತು, ಮಾಂಡವ್ಯ ಮುನಿಗಳ ಆಶ್ರಮ ಕಾಣಿಸ್ತು. ತಷ್ಟಲ್ಲಿ ಹೋದ್ರು. ಮಾಂಡವ್ಯರು ಒಳ್ಳೆ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿದ್ದಾರೆ. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಬರುತ್ತಲ್ಲ, ಚಿತ್ತಪ್ರಜ್ಞಶ್ಚ ಕಾಭಾಷ ಅಂತ ಹೇಳ್ಬೇಕಾದ್ರೆ ಉತ್ತರದಲ್ಲಿ ಮೇಲೆ ಎಚ್ಚರವೇ ಇಲ್ಲ, ಆ ರೀತಿ ಇದ್ದಾರೆ. ಅವರು ಮುಂದೆ ಹೋದ್ರು, ತಾವು ಎಲ್ಲಾ ವಸ್ತುಗಳನ್ನು ಹಾಕಿಬಿಟ್ರು, ಆಭರಣ ಎಲ್ಲ ನಗನಾಣ್ಯಗಳನ್ನು ಹಾಕಿಬಿಟ್ಟು. ಮುನಿಗೆ ಎಚ್ಚರ ಹೇಗೂ ಇಲ್ಲ, ಏನ್ ಮಾಡೋ ಅಂತ ಯೋಚನೆ ಮಾಡಿ ಎಲ್ಲ ಅಡಕೊಂಡ್ಬಿಟ್ರು ಆ ಕಡೆ ಆಶ್ರಮದಲ್ಲಿ. ಆ ಕಡೆ ಈ ಕಡೆ ಬಚ್ಚಿಟ್ಕೊಂಡ್ಬಿಟ್ರು. ಕಳ್ಳರು ಬಂದರು. ಮುನಿ ಕೂತಿದ್ದಾರೆ, ಮುಂದೆ ಹಣದ ರಾಶಿ ಇದೆ, ನಗನಾಣ್ಯಗಳ ರಾಶಿ ಇದೆ. ಆ ಕಡೆ ಈ ಕಡೆ ಹುಡುಕಿದ್ರು, ಎಲ್ಲ ಕಳ್ಳರು ಸಿಕ್ಕರು. ಎಲ್ಲ ಕಳ್ಳರು ಹಿಡ್ಕೊಂಡ್ಬಿಟ್ರು. ಮುನಿನೇ ತಿಳ್ಕೊಂಡ್ರು ಪಾಪ, ಎಲ್ಲ ಇವನ ಮೇಲೆ ಹಾಕಿದ್ರಿಂದ ಅವರೆಲ್ಲ ಕಳ್ಳರು. ಇವ್ರು ಕಳ್ಳರ ಮುಖಂಡ ಅಂತ ತಿಳ್ಕೊಂಡ್ಬಿಟ್ರು ಪಾಪ. ಮುನಿ ಹೋಗಿ ಕಳ್ಳರ ಮುಖಂಡ ಆಗಿಬಿಟ್ಟ, ಏನ್ ಮಾಡಬೇಕು. ಇದು ವಿಚಿತ್ರವಾದಂತ ತಪ್ಪು ತಿಳುವಳಿಕೆ ಹೇಗೆ ಬಂತು ಅವರಿಗೆ. ಎಲ್ಲ ಹೇಳಿ ಎಚ್ಚಿಕೊಂಡು ಹೊರಟೇ ಬಿಟ್ಲ ಆತನ. ಮೈ ಮೇಲೆ ಎತ್ತರಲ್ಲ ಮುನಿಗಳಿಗೆ, ಏನೋ ನಾಟಕ ಮಾಡ್ತಾನೆ ಅಂತ ತಿಳ್ಕೊಂಡ್ರು ಪಾಪ. ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾನೆ ಅಂತ ತಿಳ್ಕೊಂಡ್ಬಿಟ್ಟು ಅನಾಮತ್ ಹಾಗೆ ಕರ್ಕೊಂಡು ಹೋದ್ರು. ಮಧ್ಯರಾತ್ರಿ ರಾಜನಿಗೆ ಹೇಳಿದ್ರು, ರಾಜ ಪದಾರ್ಥ ಸಿಕ್ತು, ಕಳ್ಳರು ಸಿಕ್ಕರು, ಮುಖಂಡನು ಸಿಕ್ಕ ಅಂತ ಹೇಳಿಬಿಟ್ರು. ಕಷ್ಟ ರಾಜ ಏನ್ ಮಾಡಿದಂತೆ, ನಮ್ಮಲ್ಲಿ ಆದ್ರೆ ಎನ್ಕ್ವೈರಿ ಆಗುತ್ತೆ, 10 ವರ್ಷ ಕೇಸ್ ಬಿಚ್ಚೋಗ್ಬಿಡ್ತಾವೆ. ಎಟ್ಟೋಸನ್ ಮಾಡಿದ ಒಂದು ಬಿಚ್ಚು ತಪ್ಪಿಸ್ಕೊಂಡು ಹೋಗ್ಬಿಡ್ತಾ. ಅಲ್ಲಿ ಇಮಿಡಿಯೇಟ್ ಡಿಸಿಷನ್, ರಾಜ ಹೇಳಿದಂತೆ ಎಲ್ಲರೂ ಶೂಲಕ್ಕೆ ಹಾಕಿಬಿಡಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಯ್ತು. ಅಂತ ಉಗ್ರ ಶಿಕ್ಷೆ ಯಾತು ಕೊಡ್ತಿದ್ರು ಅಂದ್ರೆ ಜನಗಳು ಕಳ್ತನ ಮಾಡಕ್ಕೆ ಸಾಧ್ಯ ಆಗಬಾರ್ದು. ಒಬ್ರು ಎಂತ ಕಾಪಿಯೊಡೆ ಡಿಬಾರ್ ಮಾಡಿಬಿಟ್ರೆ ತಕ್ಷಣ ಉಳಿದವ್ರು ಯಾರು ಹುಷಾರ ಆಗಿಬಿಡ್ತಾರೆ. ಬೈದು ಕುಡಿಸ್ಬಿಟ್ರೆ ಉಳಿದವ್ರು ಅಷ್ಟೇ ತಾನೆ ನಮ್ಮನ್ನು ಬೈದು ಕುಡಿಸ್ತಾರೆ, ಕೂತ್ಕೊಂಡ್ಬಿಡ್ತಾನೆ. ಅದಕ್ಕೆ ಉಗ್ರ ಶಿಕ್ಷೆ ತಗೊಳ್ಳೋ ಅನಿವಾರ್ಯವಾಗ್ತದೆ. ಕೆಲವೊಮ್ಮೆ ಅವನ ಮೇಲೆ ನಮಗೆ ಎಷ್ಟು ಅನುಕಂಪ ಇದ್ರು ಕೂಡ ಉಳಿದವರ ಹಿತಕ್ಕೋಸ್ಕರ ಧರ್ಮಾಚರಣೆ ಮಾಡಬೇಕಾಗಿದೆ, ಉಗ್ರರಾಗಬೇಕಾಗ್ತದೆ. ಇಲ್ದು ಹೋದ್ರೆ ಧರ್ಮಾಚರಣೆ ಮಾಡಲಿಕ್ಕೆ ಬರೋದಿಲ್ಲ. ಆತ ಹೇಳಿದ, ಎಲ್ಲರ ಶುಲಕ್ ಹಾಕಿ ಅಂತ ಹೇಳಿಬಿಟ್ರು. ಆಯ್ತು, ಹೋಗಿ ಬಿಟ್ಟು ಶುಲಕ್ ಹಾಕಿಬಿಟ್ರು ಎಲ್ಲರೂ ಕೂಡ. ಮುನಿ ಸಮೇತ ಎಲ್ಲರನ್ನು ಹಾಕಿದೆ. ಆಮೇಲೆ 2-3 ಸಾಗು, ಆಮೇಲೆ ಸತ್ತವರು ಕ್ಲಿಯರ್ ಮಾಡ್ಬೇಕಲ್ಲ. ಅವರೆಲ್ಲ ಹೋದ್ರು, ಎಲ್ಲರ ಶವಗಳನ್ನು ತೆಗೆದ್ರು. ಈತನ್ ತೆಗಿಲಕ್ಕೆ ಹೋಗ್ತಾರೆ, ಮುನಿ ಸತ್ತೇ ಇಲ್ಲ. ಮುನಿ ಶೌಲ ಅಂದ್ರೆ ಕಂಠದಲ್ಲಿ ಚುಚ್ಚಿ ಆ ಕಡೆ ಹಾಕಿ ಬಿಡ್ತಾನೆ, ಹೆಂಗ್ ಮಾಡಿ ಹಾಕಿ ಬಿಡ್ತಾನೆ, ಏನ್ ಬದುಕ ಚಾನ್ಸಸ್ಸೇ ಇಲ್ಲ, ಹುಡುಗರೆಲ್ಲ ಸತ್ತೋಗಿದ್ದಾರೆ, ಇವನು ಸತ್ತೇ ಇಲ್ಲ. ಅವ್ರಿಗೆ ಆಶ್ಚರ್ಯ ಆಯ್ತು, ಓಡಿ ಬಂದು ರಾಜ ಬಂದು ಹೇಳ್ತಾರೆ, ರಾಜ ಎಲ್ಲರೂ ಸತ್ತಿದ್ದಾರೆ, ಆ ಕಳ್ಳರ ಭೂಖಂಡ ಮಾತ್ರ ಸತ್ತಿಲ್ಲ, ಅವ್ರ ಪ್ರಕಾರ ಕಳ್ಳರ ಭೂಖಂಡನೇ ಕೊನೆಯವರಿಗೂ ಪಾಪ, ಅವನೊಬ್ರು ಸತ್ತಿಲ್ಲ, ಏನಾಗಿದೆಯೋ ಏನು. ಆಗ ರಾಜನಿಗೆ ಆಶ್ಚರ್ಯ ಆಯ್ತು, ಹುಡುಗರಾಗಿದ್ದಾರೆ, ಶೂಲದ ಮಿಸ್ಟೇಕ್ ಅಂತ ಆಗ್ತಿತ್ತು, ಸರಿಯಾಗಿ ಹಾಕಿರ್ಲಿಕ್ಕೆ ಅಂತ ಹೇಳಿ, ಅಂತ ವ್ಯವಸ್ಥೆ ಆಗಿದ್ದಿಲ್ಲ, ಎಲ್ಲ ಸುಭದ್ರವಾದ ವ್ಯವಸ್ಥೆ ಇತ್ತು, ತಪ್ಪು ನಮ್ಮಲ್ಲಿ ಇಲ್ಲ, ಅದೇನೋ ಆಗಿದೆ ಅಂತ ಹೇಳಿ ರಾಜ ಕರ್ಕೊಂಡು ಬನ್ನಿ ಅನ್ಲಿಲ್ಲ, ತಾನೇ ಹೋದನಂತೆ. ನೋಡ್ತಾನೆ, ನೋಡಿದ ತಕ್ಷಣ ಅರ್ಥ ಆಗೋಯ್ತು ಇವರಿಗೆಲ್ಲ, ಇನ್ನೂ ಅರ್ಥ ಆಗಿದ್ದಿಲ್ಲ ರಾಜಭಟರಿಗೆ, ಅವನಿಗೆ ತಕ್ಷಣ ಅರ್ಥ ಆಯ್ತಂತೆ. ಇದಕ್ಕೇನೆ ಎಕ್ಸ್ಪರ್ಟ್ಗೂ ನಾನ್ ಎಕ್ಸ್ಪರ್ಟ್ಗೂ ವ್ಯತ್ಯಾಸ ಆಯ್ತು, ಅವ್ರಿಗೆ ಮುಖ ನೋಡಲು ಗೊತ್ತಾಯ್ತು ಅಂಥ ಕೆಲಸ ಆಗೋಯ್ತಲ್ಲ, ಇವ್ರು ಏನೋ ಹೇಳಿದ್ರು ಮುಖಂಡ ಅಂತ ನಾ ಹೇಳಿಬಿಟ್ಟೆ ಶೂಲಕ್ಕೆ ಹಾಕಿ ಅಂತೇಳಿ. ನೋಡಿದ್ರೆ ಗೊತ್ತಾಗುತ್ತೆ ಮುನಿ ಪಾಪ, ಇನ್ನೂ ಆತನ ಸಿದ್ಧಿ ಅಂತೂ ಈಗ ಪ್ರಾಣ ಹೋಗಿಲ್ಲ, ಅಂದ್ರೆ ಇನ್ನೂ ಗಟ್ಟಿಯಾಯ್ತು, ಎಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಮೊದಲ ಕೆಲಸ ಅವರನ್ನ ಇದು ಮಾಡ್ಬೇಕು. ಶೂಲ ಗಂಟೆ ನೆಟ್ಕೊಂಡು ಹೋಗ್ಬಿಟ್ಟಿದೆಯಲ್ಲ, ಎಲ್ಲ ತೆಗಿತಾ ಬರ್ತಾರೆ ಪಾಪ, ಎತ್ತರನೇ ಮುನಿಗಿನ್ನು ಕೂಡ ಎಲ್ಲ ತೆಗಿತಾ ಬರ್ತಾರೆ, ಅಷ್ಟೊತ್ತಿಗೆ ಕಣ್ಣು ತೆಗಿತಾರೆ ಮುನಿ, ಕಣ್ಣು ತೆಗಿತಾರೆ, ಸಾಷ್ಟಾಗ ನಮಸ್ಕಾರ ಮಾಡ್ತಾರೆ, ರಾಜ ಸ್ವಾಮಿಯೇ ತಪ್ಪಾಯ್ತು, ನಮ್ಮ ಭಟರು ಮಾಡಿದ್ದಾರೆ, ಅದ್ ನಾನು ಜವಾಬ್ದಾರಿ ಹೊರ್ತೇನೆ, ದಯವಿಟ್ಟು ನನ್ನ ಕ್ಷಮಿಸಿಬಿಡಿ, ಬೇಕಾದ ಶಿಕ್ಷೆ ಕೊಡಿ, ನನ್ನಿಂದ ಅಪಚಾರವಾಯ್ತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಹೋಗ್ಲಿ ಬಿಡು ರಾಜ, ಗೊತ್ತಿಲ್ಲದೆ ಮಾಡಿದ್ದೀರಿ, ಬಿಡು, ನೀನೇನು ಯೋಚನೆ ಇಲ್ಲ, ಕ್ಷಮಿಸಿದ್ದೇನೆ ಅಂತ ಹೇಳ್ಬಿಟ್ಟು. ಇದು ಕಾಲು ತೊಳೆದ್ರೆ ಕ್ಷಮಿಸೋದಿಲ್ಲ, ಬೈದ್ರೆ ಒಡೆದ ಬಿಡ್ತಾನೆ ಮನುಷ್ಯ, ಅಂತ ಸೈಕಾಲಜಿ, ಅಂಥವ್ರು ಕ್ಷಮಿಸಿ ಬಿಟ್ಟಂತ, ಗೊತ್ತಿಲ್ಲದೆ ಮಾಡಿದ್ದಾರೆ, ಹೋಗ್ಲಿ ಬಿಡು. ಅದಕ್ಕೆ ಮುನಿಗಳು ಅಂತ ಅವ್ರ ಹೆಸರು, ನಾವು ತಿಳ್ಕೊಂಡಿದ್ದೇವೆ, ಮುನಿದ್ರೆ ಮುನಿ ಆಗ್ತಾನೆ ಅಂತೆ, ಸಿಟ್ಟು ಬಂದ್ರೆ ದೊಡ್ಡ ಮುನಿ ಅಂತಾರ್ಥ ನಮ್ಮ ಪ್ರಕಾರ, ತಪ್ಪು, ಮುನಿಸನ್ನ ಗೆದ್ದವನು ಮುನಿ ಆಗ್ತಾನೆ ಅಂತ, ಯಾವನ ಕಾಮಕ್ರೋಧಗಳನ್ನು ಗೆಲ್ತಾನೆ ನಿಜವಾದ ಮುನಿ ಅವನು. ಭಗವದ್ಗೀತೆಯಲ್ಲಿ ಭಗವತ್ ಹೇಳ್ತಾನೆ, ವೀತರಾಗ ಭಯ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ, ವೀತರಾಗ ವೀತ ಭಯ ವೀತ ಕ್ರೋಧ ಸ್ಥಿತಧೀಹಿ ಮುನಿರುಚ್ಯತೆ, ಭಯ ಕ್ರೋಧ ಕಾಮ ಎಲ್ಲ ಗೆದ್ದಿರಬೇಕು ಅಂತ ಒಳ್ಳೆ ಮುನಿ ಮಾಂಡವ್ಯರು. ಪಾಪ ರಾಜನಿಗೆ ತೆಗಿಲಿಕ್ಕೆ ಹೋದ್ರು ಪಜಿತಿ ಬಂತು, ತೆಗಿತಾ ಇದ್ದಾಗ ಏನಾಯ್ತಂತೆ, ಆ ಶೂಲದ ಕೊನೆ ಇತ್ತಲ್ಲ ಅದು ಕಟ್ಟಾಗ್ಬಿಡುತ್ತೆ, ಮುಳ್ಳು ತೆಗಿಲಕ್ಕೆ ಹೋದ್ರೆ ಅಲ್ಲೇ ಉಳ್ಕೊಂಡ್ಬಿಡುತ್ತಲ್ಲ, ಇನ್ನೂ ಡೇಂಜರ್ ಆಗುತ್ತೆ, ಮೊದಲಿಗಿಂತ ಅಪಾಯ, ಇನ್ನು ತೆಗೆಯೋದು ಕಷ್ಟ ಆಗುತ್ತೆ, ಆ ರೀತಿ ಆಯ್ತು, ಶೂಲ ತುದಿ ಅಲ್ಲೇ ಸಿಕ್ಕಾಗ್ಬಿಡುತ್ತೋ, ಮುಡ್ದೋಯ್ತು. ನೋಡ್ತಾರೆ ತೆಗೆಯೋ ಸಾಧ್ಯ ಆಗ್ತಾ ಇಲ್ಲ, ಆ ಮುನಿ ಹೇಳಿದ್ರಂತೆ, ರಾಜ ಪರವಾಗಿಲ್ಲ ಬಿಡು, ಏನು ತೊಂದರೆ ಇಲ್ಲ, ಅದ್ರ ಮೇಲೆ ಬರುತ್ತೇನೆ ನಾನು ಅಂತ ಹೇಳ್ಬಿಟ್ಟು, ಹಾಗೆ ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು, ಕಾಲಲ್ಲಿ ಮುಡಿಸಿಕ್ರೆ ಓಡಾಡಲಿಕ್ಕೆ, ಕಂಠದಲ್ಲಿ ಶೂಲ ಸಿಟ್ಟಿಕೊಂಡಿದೆ, ಪರವಾಗಿಲ್ಲ ನನ್ನ ಜೊತೆಗಿದ್ರೆ ಏನು ಯೋಚನೆ ಇಲ್ಲ, ಹಾಗೆ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಹೊರಟೇ ಬಿಟ್ಟಿರದಲ್ಲಿ. ಅವತ್ತಿನಿಂದ ಅವರಿಗೆ ಅಣಿ ಮಾಂಡವ್ಯರು ಅಂತ ಹೆಸರಾಯಿತು. ಅಣಿ ಅಂದ್ರೆ ತುದಿ ಅಂತರ್ಥ, ಶೂಲದ ತುದಿ ಅಂತರ್ಥ, ಅದಕ್ಕೇನೆ ಅಣಿ ಮಾಂಡವ್ಯ ಅಂತ ಹೆಸರು ಬರಕ್ಕೆ, ಅವತ್ ಬರೀ ಮಾಂಡವ್ಯರಾಗಿದ್ದವರು ಅಣಿ ಮಾಂಡವ್ಯರು ಅಂತ ಹೆಸರು ಬಂತು. ಸೀದಾ ಆಶ್ರಮಕ್ಕೆ ಹೋದ್ರು, ಸುಮ್ಮನಾಗ್ಲಿಲ್ಲ ಅವರು, ಈ ರಾಜನ ಬೈದು ಪ್ರಯೋಜನ ಇಲ್ಲ, ಇದಕ್ಕೆಲ್ಲ ಮುಖ್ಯ ಕಾರಣ ಯಮದೇವರು ಅಂತ ಯಮಲೋಕಕ್ಕೆ ಹೊರಟ್ರಂತೆ ಮಹಾನಿಬ, ಸತ್ತಾಗ ಹೋಗ್ಲಿಲ್ಲ, ಇದಕ್ಕೆ ಬದುಕಿ ಯಮಲೋಕಕ್ಕೆ ಹೋದ್ರಂತೆ. ನಚಿಕೇತ ಹೋದ ಕಥೆ ನಮಗೆ ಗೊತ್ತಲ್ಲ, ಕಠೋಪನಿಷತ್ತಿನೊಳಗೆ ಇನ್ನೊಬ್ಬ ವ್ಯಕ್ತಿ ಹಾಗೆ ಹೋಗ್ತಾ ಇದ್ದ, ನಚಿಕೇತ ಒಬ್ಬ ಬ್ರಹ್ಮಚಾರಿಯಾಗಿ ಹೊರಟ, ಇತ್ತೊಬ್ಬ ಮುನಿಯಾಗಿ ಹೊರಟ, ಯಮದೇವರ ಮುಂದೆ ನಿಂತುಕೊಂಡ ಹೋಗಿಬಿಟ್ಟು ಯಮದೇವರು ಸ್ವಾಗತ ಮಾಡ, ನಚಿಕೇತನ್ನೇ ಸ್ವಾಗತ ಮಾಡಿದವರಿಗೆ ಇವತ್ತೊಂದು ಪ್ರತಿಷ್ಠಿತ ಮುನಿ ಬೇರೆ ಕರೆದು ಕೂಡಿಸಿ ಏನು ಸಮಾಚಾರ ಅಂತ ಕೇಳಿದ್ರು. ಯಮದೇವರೇ ಇದು ಯಾವ ಲೆಕ್ಕ ನಿಮ್ಮದು ಅಂತ ಕೇಳಿದ್ರು, ಯಾವ ನ್ಯಾಯ ಇದೆ, ಏನು ನ್ಯಾಯ ಅಂತ ಕೇಳಿದ್ರೆ, ನಾನೊಬ್ಬ ಮುನಿ, ಜನ್ಮದಲ್ಲೇ ಯಾವ ತಪ್ಪನ್ನು ನಾನು ಮಾಡಿಲ್ಲ, ಅಂಥದ್ರ ಶೂಲಕ್ಕೆ ಹಾಕೋ ಶಿಕ್ಷೆ ಯಾತಕ್ ಬಂತು ಅಂತ ಕೇಳಿದ್ರೆ, ಯಾತಕ್ ಬಂತು ನೋಡಿ, ಇಲ್ಲಿ ಕ್ಲಿಯರ್ ಆಗೋದಲ್ಲ, ರಾಜರು ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟ. ಪಾಪ ನಾವೇನ್ ತಿಳ್ಕೊತೇವೆ ಪಾಪ ಅಂತೇವೆ, ಶಾಸ್ತ್ರ ಹೇಳುತ್ತದೆ ಹಾಗೆಲ್ಲ ಹೇಳಬಾರದು. ದಹಿ ಕಾರ್ಯ ಮಕಾರಣಂ, ಒಂದು ಕಾರ್ಯ ಆಯಿತು ಅಂದ್ರೆ ಅದಕ್ಕೊಂದು ಕಾರಣ ಇರಲೇಬೇಕು ಅಂತ. ಈ ಭೂಲೋಕದ ರಾಜ ಇದಕ್ಕೆ ಕಾರಣನಲ್ಲ, ಅವನಿಗೆ ತಿಳುವಳಿಕೆ ಇಲ್ಲ, ಕೆಲಸ ಆಗೋಗಿದೆ. ಈ ನ್ಯಾಯ ಎಲ್ಲಿಂದ ಬಂತಿದ್ದು, ದೇವತೆಗಳಿಂದ ಆಗಿರೋದು. ಈ ಶಿಕ್ಷೆ ಮಾಡುವ ದೇವತೆ ಯಾರು, ಯಮ, ಯಮದೇವರಿಂದ ಆಗಿರೋದಿಲ್ಲ. ಅದಕ್ಕೆ ಯಮದೇವರ ಕೇಳ್ತಾರೆ, ಏನು ಯಮದೇವರು ಹೀಗಾಯ್ತಲ್ಲ, ಯಾಕೆ ಹೀಗೆ ಮಾಡಿದ್ರಿ ನಮ್ಮನ್ನ, ನಾನು ಏನ್ ತಪ್ಪು ಮಾಡಿದ್ದೆ ಅಂತ ಶುಲ್ಕ ಹಾಕ ಶಿಕ್ಷೆ ಹಾಕ್ತಿದ್ರಿ ಅಂತ ಕೇಳಿದ್ರು. ಯಮದೇವರು ಹೇಳ್ತಾರೆ, ನೋಡಿ ಜವಾಬ್ದಾರಿ ತಪ್ಪಿಸ್ಕೊಳ್ಳಿಲ್ಲ ಅವ್ರಿ ಮತ್ತೆ, ಏ ನನಗೇನು ಗೊತ್ತು ಅಂತ ಹೇಳಲಿಲ್ಲ, ಜವಾಬ್ದಾರಿ ಹೊತ್ಕೋತಾರೆ, ಹೌದು ಹಾಗೆ ಮಾಡಿದ್ದೀವಿ ಅಂತ ಹೇಳಿ. ಮತ್ತೇನ್ ತಪ್ಪು ಮಾಡಿದ್ದೆ ನಾನು, ನನ್ನ ಕಂಡಾಗ ಏನು ಮಾಡಿಲ್ಲ ನಾನು ಅಂತ ಕೇಳಿದರೆ, ಇಲ್ಲ ನೀವೊಂದು ತಪ್ಪು ಮಾಡಿದ್ರಿ, ಆ ತಪ್ಪಿಗೆ ಶಿಕ್ಷೆ ಹಾಕಿದ್ದೇವೆ ಅಂತ ಹೇಳಿದ. ಏನು ತಪ್ಪು ಮಾಡಿದ್ದೆ ಅಂತ ಕೇಳಿದ. ಈ ಚಿಕ್ಕ ಹುಡುಗನಾಗಿದ್ದಾಗ ಒಂದು ನೊಣವನ್ನ ಚುಚ್ಚಿ ಚುಚ್ಚಿ ಹಿಂಸೆ ಮಾಡಿದ್ರಿ, ಅದಕ್ಕೆ ಫಲ ಇವತ್ತು ಸಿಕ್ಕಿದೆ ಅಂತ ಹೇಳಿದ. ಈ ಕತೆ ಕೇಳಿದ್ರೆ ನಮಗೆ ಭಯ ಶುರುವಾಗುತ್ತೆ, ಒಂದು ನೊಣ ಅಲ್ಲ, ಎಷ್ಟು ಏನೇನಾಗಿರುತ್ತೋ ಯಾರಿಗೆ ಗೊತ್ತಿ, ಎಷ್ಟು ಜಿರಳೆ ಹೋಗಿರುತ್ತೋ, ಎಷ್ಟು ಇಲಿಗಳು ಹೋಗಿರುತ್ತೋ, ಎಷ್ಟು ಇದು ಹೋಗಿರುತ್ತೋ, ಜರಗಳನ್ನೇ ಕೊಂದಾಕಿದ ಮಹಾನುಭಾವರು ಇರ್ತಾರೆ, ಅವರ ಗತಿ ಏನಾಗ್ಬೇಕು ಲೆಕ್ಕ. ಶಾಸ್ತ್ರ ಎಚ್ಚರಿಸ್ತದೆ ನಮ್ಮನ್ನ, ಕಥೆ ಕೇಳಿದ ತಕ್ಷಣ ಅವರೇನೋ ಮಾಡಿದ್ರಲ್ಲ ನಮ್ಮ ಗತಿ ಏನು ಅನ್ನೋ ಪ್ರಶ್ನೆ ತಕ್ಷಣ ಬರಬೇಕು, ಅಷ್ಟು ಮಾರ್ಮಿಕವಾದಂತ ಕಥೆ. ಆ ರೀತಿ ಮಾಡಿದ್ದರ ಫಲ ಇವತ್ತು ನಿಮಗೆ ಶೂಲ ಶಿಕ್ಷೆಯಾಯಿತು. ಕೆಲವರು ಇರ್ತಾರೆ, ಆ ದೊಡ್ಡ ಮನುಷ್ಯರು ನಮಗೇನಾಗೋದಿಲ್ಲ ಅಂತೆ, ಮಾಂಡವರಷ್ಟು ದೊಡ್ಡವರ ನಾವು, ಮಾಂಡವರಿಗೆ ಶಿಕ್ಷೆ ಬಿಡಲಿಲ್ಲ ಅಂದ್ರೆ ಏನು ಗತಿಯಾಗಬೇಕು. ಆಗ ಮಾಂಡವ್ಯರಂದ್ರಂತೆ, ಯಮದೇವರೇ ಇದು ನನ್ನ ಒಪ್ಪಿಗೆ ಆಗಲಿಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಒಪ್ಪಿಗೆ ಆಗಲಿಲ್ಲ. ಆನ್ಸರ್ ಬುಕ್ ತೋರಿಸಿ ಕನ್ವಿನ್ಸ್ ಮಾಡೋ ಪದ್ಧತಿ ಇದ್ದಾಗಿದೆ. ಒಂದು ಬರೀ ಮಾತು ಸಾಕೋದಲ್ಲ, ಆನ್ಸರ್ ಬುಕ್ ನೋಡಿ ಇಷ್ಟೇ ಬರೋದಿರೋದು ನೀವು ಅಂತ ಹೇಳಿದ್ರೆ ತೋರಿಸಿದ್ರೆ ಅವ್ರು ಹೇಳ್ತಾರೆ ಇಲ್ಲ ಸರಿಯಲ್ಲ ಲೆಕ್ಕ ಇದು. ಯಾತಕ್ಕೆ ಅಂದ್ರೆ ಈ ತಪ್ಪು ಮಾಡಿದ್ದು ಯಾವಾಗ? ನಾನು 5-6 ವರ್ಷದ ಹುಡುಗ ಇದ್ದಾಗ. ಹೌದಲ್ಲೋ, ಆಗ ತಪ್ಪು ಮಾಡಿರಬಹುದು ನಾನು, ಆದ್ರೆ ಆ ಲೆಕ್ಕ ನಮ್ಮ ಲೆಕ್ಕಕ್ಕೆ ಬರೋದಿಲ್ಲ, ನಮ್ಮ ತಂದೆ ತಾಯಿ ಲೆಕ್ಕಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಇವತ್ತು ಅಷ್ಟೇ, ಮೈನರ್ ಲೆಕ್ಕ ಎಲ್ಲ ಇವ್ರಿಗೆ ಬರೋದಿಲ್ಲ. ಮೈನರ್ ಲೆಕ್ಕನಲ್ಲಿ ಅಪ್ಪ ಅಮ್ಮ ಟ್ಯಾಕ್ಸ್ ಅಪ್ಪ ಕೊಡಬೇಕು, ಹುಡುಗ ಕೊಡೋದಿಲ್ಲ, ಅಪ್ಪ ಕೊಡಬೇಕಾಗ್ತದೆ ಟ್ಯಾಕ್ಸ್. ಆದ್ರಿಂದ ಸರ್ಕಾರ 18 ವರೆಗೂ ಇದೆ ಪಾಪ. ಅಂತ ಹೊತ್ತೆ ನಮಗೆ ಇದು ಅಪ್ಲಿಕಬಲ್ ಅಲ್ಲ ಇದು. ಆದ್ರಿಂದ ನನಗೆ ಯಾಕೆ ಶಿಕ್ಷೆ ಕೊಟ್ರಿ ನೀವೀಗ? ತಂದೆ ತಾಯಿ ಕೊಡಬೇಕು. ನಮ್ಗೆ ಇನ್ನೂ ಭಯ ಆಗ್ತದೆ. ಈಗ ನಾವೇನ್ ಮಾಡಿದ್ದು, ನಮ್ಮ ಮಕ್ಕಳೇನ್ ಮಾಡ್ತಾರೆ ಯೋಚನೆ ಮಾಡ್ಬೇಕಾಗ್ತದೆ. ಅವ್ರು ಏನೇನ್ ಮಾಡಿರ್ತಾರೋ ಯಾರಿಗೂ ಗೊತ್ತು. ಅದ್ರ ಫಲ ನಾವು ಅನ್ಬೇಕು. ಶಾಸ್ತ್ರ ಹೇಳ್ತದೆ ತಪ್ಪಿದ್ದಲ್ಲ ಅದು. ಎಷ್ಟೋದ್ರೆ ಅಂತಿರ್ತೇನೆ, ಏನು ಮಾಡಿಲ್ಲ ಯಾಕೆ ಸಫರ್ ಆಗ್ತಿದ್ದಾರೆ ಅಂದ್ರೆ, ಏನ್ ಸಂಬಂಧಿಗಳು ಏನ್ ಮಾಡಿದ್ದಾರೆ ಯಾರಿಗೆ ಗೊತ್ತು? ಈ ಮಧ್ಯೆ ಮಕ್ಕಳು ಮಾಡಿದ ತಪ್ಪು ತಂದೆ ತಾಯಿಗಳನ್ನು ಕಾಡುತ್ತೆ ಅಂತ ಹೇಳ್ತಾರೆ. ಮಕ್ಕಳು ಮಾಡಿದ ತಪ್ಪು ತಂದೆ ತಾಯಿಗಳನ್ನು ಕಾಡುತ್ತೆ, ತಂದೆ ತಾಯಿಗಳು ಮಾಡಿದ ತಪ್ಪು ಮಕ್ಕಳನ್ನು ಕಾಡುತ್ತೆ. ಇವತ್ತು ನಾನು ಜವಾಬ್ದಾರನಲ್ಲ, ಅದಕ್ಕೆ ಶಾಸ್ತ್ರ ಹೇಳುತ್ತದೆ ಅಂತ ಹೇಳ್ತಾರೆ. 12 ತುಂಬುವವರೆಗೂ ಕೂಡ ಎಲ್ಲಿವರೆಗೂ ಮಕ್ಕಳು? ಶಾಸ್ತ್ರದ ಪ್ರಕಾರ ಪಾಪ ಪುಣ್ಯದ ಲೇಪ ಆಗಬೇಕಾದ್ರೆ ಮಕ್ಕಳ ವಯಸ್ಸು ಎಷ್ಟು ದಾಟಿರಬೇಕು ಅಂದ್ರೆ 12 ದಾಟಬೇಕು ಅಂತ ಶಾಸ್ತ್ರ. 12ರವರೆಗೆ ತಂದೆ ತಾಯಿಗಳು ಜವಾಬ್ದಾರ. ಅದಕ್ಕೆ ಸರಿ ತೀರಾ ಲಾಜಿಕಲ್ ಅದು. ಯಾಕೆ ಅಲ್ಲಿವರೆಗೆ ಇನ್ನು ಮೆಚೂರಿಟಿ ಬಂದಿರೋದಿಲ್ಲ, ಅವರಿಗೆ ಪಾಪ ಪುಣ್ಯದ ವಿಚಾರ ಬಂದಿರೋದಿಲ್ಲ. ಹೇಳಬೇಕಾದ ತಂದೆ ತಾಯಿಗಳಾದ್ರಿಂದ ಅವರು ಜವಾಬ್ದಾರಿ ಹೊರಬೇಕು. ಎಷ್ಟು ಅರ್ಥವತ್ತಾಗಿದೆ ನಮ್ಮ ಶಾಸ್ತ್ರ ಕಣ್ಣು ಮುಚ್ಚಿಕೊಂಡು ಹೇಳಲಿಲ್ಲ, ವಸ್ತುಸ್ಥಿತಿಯನ್ನ ಮನಸ್ಸಲ್ಲಿಟ್ಕೊಂಡೇ ಹೇಳಿರೋದು. ಅಂದ್ರೆ ಅವರು ಜವಾಬ್ದಾರರೇ ಹೊರತು ನಾವು ಜವಾಬ್ದಾರರಾಗೋದಿಲ್ಲ. 12ರವರೆಗೂ ಆ ರೀತಿ ಇದೆ. ನಾನು ಚಿಕ್ಕವನಾಗಿದ್ದ ಮಾಡಿದ್ದು, ನಾನು ಶಿಕ್ಷೆ ಕೊಟ್ಟಿದ್ದು ಸರಿಯಲ್ಲ, ಇದು ಒಂದು ಶೂದ್ರ ನ್ಯಾಯ ಅಂತ ಹೇಳಿದ್ರು. ಇದು ದೊಡ್ಡವರು ಮಾಡೋ ನ್ಯಾಯ ಅಲ್ಲ, ಇದು ಒಂದು ಇದು ಕೆಟ್ಟ ಸಾಮಾನ್ಯ ಮನುಷ್ಯ ಮಾಡೋ ನ್ಯಾಯ. ಯಮದೇವರು ನೀವಿಂತ ತಪ್ಪು ಮಾಡೋದಾ, ನಿಮಗೆ ನಾನು ಶಾಪ ಕೊಡ್ತೇನೆ ಅಂತ ಶಾಪ ಕೊಡ್ತೇನೆ. ಯಮದೇವರಿಗೆ ಶಾಪ ಕೊಡ್ತಾನೆ ಅಂದ್ರೆ ಮುನಿಯ ವರ್ಚಸ್ಸು ಎಲ್ಲಿವರೆಗೆ ಹೋಗಿತ್ತು ಅಂದ್ರೆ ಯಮದೇವರಿಗೆ ಶಾಪ ಕೊಡೋಷ್ಟು ಮಟ್ಟಿಗೆ. ನಿಮಗೆ ಶಾಪ ಕೊಡ್ತೇನೆ ನಾನು, ನೀವು ಭೂಲೋಕದಲ್ಲಿ ಒಬ್ಬ ಶೂದ್ರನಾಗಿ ಹುಟ್ಟಿ ಅಂತ ಹೇಳಿ. ಶೂದ್ರನಾಗಿ ಮಾಡಿರೋ ತಪ್ಪಿಗೆ ಮ್ಯಾಚಿಂಗ್ ಶಿಕ್ಷೆ ಆಗಬೇಕು, ಶೂದ್ರನಾಗಿ ಹುಟ್ಟಿ. ಶಾಪ ಕೊಟ್ಟರಂತೆ ಯಮದೇವರು ತಕ್ಷಣ ಆಗಲಿ ಸ್ವಾಮಿ ಒಪ್ಕೊಂಡ್ಬಿಟ್ರಂತ. ಅಷ್ಟೇ ಆಗಲಿ ಅಂತ ಯಾತಕ್ಕೆ ಒಪ್ಕೊಂಡ್ರು ಅಂದ್ರೆ ಅದಕ್ಕೋಸ್ಕರ ಪ್ಲಾನ್ ಮಾಡಿದ್ರಂತೆ. ಇಷ್ಟೆಲ್ಲ ಕೂಡ ಪ್ಲಾನ್ ಮಾಡಿದ್ರಂತೆ ಯಮದೇವರು. ನಿಜವಾಗ್ಲೂ ಕೂಡ ಏನು ಕಾರಣ ಅಂದ್ರೆ, ಯಾ ಮುಷಿ ಕೇಳಿದ 12 ತುಂಬುವವರೆಗೂ ನಮ್ಗೆ ತಪ್ಪಲ್ಲ, ಮೇಲೆ ಶಿಕ್ಷೆ ಕೊಟ್ಟರೆ ಅಂತ ಹೇಳಿ. ಯಮದೇವರಿಗೆ ಗೊತ್ತಿಲ್ಲವೇನದು? ಗೊತ್ತವ್ರು ಯಮದೇವರಿಗೆ ಗೊತ್ತು. ಗೊತ್ತಿದ್ದು ಯಾತಕ್ಕೆ ಕಾರಣ ಕೊಟ್ಟರು ಹಾಕಿದ್ರೆ? ನಿಜವಾಗ್ಲೂ ಇದೆಲ್ಲ ಕಾರಣ ನೊಣಕೊಂದಿದ್ದು ಇದು ಮಾಡಿದ್ದು ಕಾರಣ ಅಲ್ಲ, ನಿಜವಾದ ಕಾರಣ ಬೇರೆ ಇದೆ. ಅಂದ್ರೆ ಇದು ಕಾರಣ ಬಿಟ್ಟು ಬಿಡ್ತಾರೆ ಅಂತ ಅರ್ಥ ಅಲ್ಲ. ಮತ್ತೆ ಇವರಿಗಾಗಲೇ ಕಾರಣ ಬೇರೆ ಅಷ್ಟೇ. ಇವರು ಯಾತಕ್ಕೆ ಶಿಕ್ಷೆ ಕೊಡ್ತಿದ್ದಾರೆ ಮುನಿಗಳಿಗೆ ಅಂತ ಕೇಳಿದ್ರೆ, ಅವ್ರು ದೊಡ್ಡ ತಪಸ್ ಮಾಡ್ತಾ ಇದ್ರು, ಅದು ತಪ್ಪಲ್ಲ. ತಪಸ್ ಮಾಡದಿದ್ದು ತಪ್ಪಲ್ಲ, ದೊಡ್ಡ ತಪಸ್ ಮಾಡಿದ್ದು ತಪ್ಪಲ್ಲ. ಒಂದು ತಪ್ಪಾಗಿತ್ತು. ತಪಸ್ಸಿನ ಉದ್ದೇಶ ಏನಾಗಿತ್ತು ಅಂದ್ರೆ, ನಾನು ವಶಿಷ್ಠರ ಸಾಮ್ಯವನ್ನು ಪಡಿಬೇಕು, ಇದು ಅವರಲ್ಲಿ ತಲೆಯಲ್ಲಿ ಕೂತಿತ್ತು. ಇದು ಕೆಟ್ಟದ್ದು ಅಂತ ಹೇಳಿ. ನ ದೇವ ಪದ ಮನ್ವಿಚ್ಛೆ ಕುತಯೇವ ಹರೇರ್ ಗುಣಾನ್, ಆಚಾರ್ಯ ಮಾತು ಹೇಳಿದ್ದಾರೆ. ನಮಗಿಂತ ಸೋತ್ತವರ ಪದವಿಯನ್ನ ನಾವು ವಿಚಾರ ಕೂಡ ನಾವು ರಾಘವೇಂದ್ರ ಸ್ವಾಮಿಗಳಾಗಬೇಕು ಅಂತ ಗತಿಯನ್ನಾಗಬೇಕು ಲೆಕ್ಕ ಕಿರಣಂತೆ. ಅವ್ರು ಗುಡಿಗೆ ಹೋದವರು ಸಾಕಾಗಿಬಿಟ್ಟಿದ್ದಾರೆ. ಅವ್ರ ಗಂತ ಒಂದಕ್ಕೆ ಹೋದ್ರೆ ನಮ್ಮ ಜನ್ಮಗಳ ಪುಣ್ಯ ಸಾರ್ಥಕವಾಗ್ತದೆ, ನಾನಾಗಬೇಕು ಅಂತ ಕೇಳಿದ್ರೆ ಅವ್ನು ತೀರ ರಾಕ್ಷಸನಾಗ್ತಾನೆ, ಅವನು ನರಕ ಅನರ್ಥಕ್ಕೆ ಕಾರಣನಾಗ್ತಾನೆ. ಮಾತು ಬಹಳ ಎಚ್ಚರದಿಂದ ಕೇಳಬೇಕಾದ ಮಾತಿದ್ದು. ನಮಗಿಂತ ಉತ್ತಮರ ಪದವಿಯನ್ನೇ ನಾವು ಇಷ್ಟಪಡೋದಕ್ಕೆ ಹೋಗಬಾರದು. ಮಾಡಿದ್ರೆ ಅಪರಾಧ, ಶಿಕ್ಷಾರ್ಹ ಅಪರಾಧ ಅದು. ಬಂದು ಇನ್ನ ನಾವು ದೇವರೇ ಆಗಬೇಕು ಅಂತ ಕೂಡ ಅಹಂಬ್ರಹ್ಮಾಸ್ತಿಯನ್ನು ಗತಿಯನ್ನಾಗಬೇಕು ಲೆಕ್ಕಾಕಿ ನೋಡೋಣ ಅನ್ನೋ ಶಕ್ತಿ ಯಾರಿಗೂ ಇಲ್ಲ. ಈ ಮಾತನ್ನು ಸರಿಯಾಗಿ ಯೋಚನೆ ಮಾಡಿದರೆ ಉತ್ತಮ ಪದವಿಯನ್ನು ನಾವು ಅಪೇಕ್ಷೆ ಪಡ್ತಕ್ಕದ್ದು ತಪ್ಪದು. ಇಂಜಿನಿಯರ್ ಪಿ ಯು ಸಿ ಆಡಿಸೋದಿರ್ತಾನೆ, ನಾನು ಮೆಡಿಕಲ್ ಸೀಟ್ ಕೊಡಿ ಅಂತ ಕೇಳಿದ್ರೆ ಕೊಡೋದಿಲ್ಲ ಅಂತಾರೆ. ಮಿನಿಸ್ಟರ್ ಭಾಗ ಗೊತ್ತಾ ಅಂತ ಕೇಳಿದ್ರೆ ಈ ವಿ ಸಿ ಮಗನಾಗೂ ಏನಾರು ಅವನು ಕೊಡಕ್ ಸಾಧ್ಯ ಇಲ್ಲ. ಕಾಲೇಜ್ ಡೋನರ್ ಬೇಕಾರಾಗದಿ, ಒಂದು ಕಾಲೇಜ್ ಮೆಡಿಕಲ್ ಕಾಲೇಜ್ ಬೇಕಾದ್ರೆ ಕಟ್ಸು, ನಿನ್ನ ಹೆಸರು ಇಡ್ತೇವೆ ಬೇಕಾದ್ರೆ ಕಾಲೇಜಿಗೆ, ನಿನಗೆ ಅಡ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ದೆ. ಕೊಡಕ್ ಸಾಧ್ಯ ಇಲ್ಲ ಅದಕ್ಕೆ ಬಿಕಮ್ ಎ ಡೋನರ್ ಹೊರತು ಅವ್ನು ಸ್ಟೂಡೆಂಟ್ ಆಗೋ ಸಾಧ್ಯತೆ ಎಲಿಜಿಬಿಲಿಟಿ ಇಲ್ಲ ಅವನಿಗೆ. ನಮಗೆ ಇವತ್ತು ಸರ್ಕಾರ ಆಧುನಿಕ ಪದ್ಧತಿ ಎಷ್ಟೋ ಧರ್ಮಗಳು ಗಾಳಿ ತೂರಿಬಿಟ್ಟಿದ್ದಾರಾಗ್ಲೇ, ಕೆಲವನ್ನ ತೂರಕ್ಕಾಗಿಲ್ಲ. ಇವತ್ತು ಕೆಲವ್ ಅಡ್ಮಿಷನ್ ಆದ್ರೆ ನಿಯಮ ಇದ್ದೇ ಇದೆ, ಅವ್ರು ಪಾಸ್ ಆಗಿರಬೇಕು, ಸೈನ್ಸ್ ತಗೊಂಡೇ ಪಾಸ್ ಆಗಿರಬೇಕು, ಬೇರೆ ದಾರಿ ಇಲ್ಲ. ಅದು ಕ್ರಿಯೇಟ್ ಮಾಡಬೇಕು ಅಂದ್ರೆ ರೆಕಾರ್ಡ್ ಸುಳ್ಳೆ ಇರೋದು ಮಾಡಬೇಕು ಕೊನೆ ಪಕ್ಷ, ಇಲ್ಲದೆ ಹೋದ್ರೆ ಸಾಧ್ಯತೆ ಇಲ್ಲ. ಅದು ಎಂಕ್ವೈರಿ ಮಾಡಿ ಸಿಕ್ಕಾಕೊಂಡು ಮತ್ತೆ ಮನೆಗೆ ಹೋಗ್ತಾನೆ, ಮೋಸ ಮಾಡಿಬಿಟ್ಟಿದ್ದು. ಇಂಥ ವ್ಯವಸ್ಥೆ ಇವತ್ತು ತಿಳ್ಕೊಂಡಿರ್ಬೇಕಾದ್ರೆ ವಶಿಷ್ಠರೆಲ್ಲಿ ನೀವೆಲ್ಲಿ? ವಶಿಷ್ಠರು ಬ್ರಹ್ಮದೇವರ ಮಕ್ಕಳು, ಬಹಳ ಮೇಲ್ಪಂಕ್ತಿಯ ವ್ಯಕ್ತಿಗಳು. ಇವರು ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ. ಇವರ ಕಕ್ಷೆನೇ ಬೇರೆ, ದೇವ ಕಕ್ಷೆ, ಋಷಿ ಪಿತೃಪ ನರಾಹ. ತತ್ವಸಂಖ್ಯಾನದಲ್ಲಿ ಆಚಾರ್ಯರ ಮಾತದು. ಇವರು ಸಾಮಾನ್ಯ ಮುನಿಗಳು, ಅವರು ದೊಡ್ಡ ದೇವತೆಗಳ ಸಾಲಿ ಸೇರ್ತಕ್ಕಂಥ ಬ್ರಹ್ಮರ್ಷಿಗಳು. ವಶಿಷ್ಠರು ಸಾಮಾನ್ಯರಲ್ಲ. ಅವರ ಸಾಮ್ಯ ಪಡೀಲಿಕ್ಕೆ ವಿಶ್ವಾಮಿತ್ರರಂಥವರಿಗೆ 40,000 ವರ್ಷ ತಪಸ್ ಮಾಡಬೇಕಾಯ್ತು. ಅವರಿಗೆ ಜಸ್ಟ್ ಈಕ್ವಲ್ ಅನಿಸ್ಕೋಬೇಕಾದ್ರೆ ಸಾಮ್ಯ ಬರಬೇಕಾದ್ರೆ ಅವರಿಗೆ ಅಷ್ಟು ದೋಷ ತಪಸ್ ಮಾಡಬೇಕಾಯ್ತು. ಈ ಮುನಿ ಈ ರೀತಿ ಮಾಡಕ್ ಹೋದರೆ ಅದು ಯಾತಕ್ಕೆ ಅವರಿಗೆ ಸಿಕ್ತು? ಕೊನೆಗೆ ಅವ್ರಿಗೆ ಎಲಿಜಿಬಿಲಿಟಿ ಇತ್ತು, ಇಷ್ಟಾದ್ರೂ ಅಷ್ಟು ಬೇಕಾಯ್ತು. ಇವತ್ತು ಡಾಕ್ಟರ್ ಇದ್ದಾನೆ, ಒಬ್ಬ ಮೆಡಿಕಲ್ ಕಾಲೇಜ್ ಸೇರಿದ್ದ, ಅವನು ಡಾಕ್ಟರ್ ಅನಿಸ್ಕೋಬೇಕಾದ್ರೆ ಎಷ್ಟು ಟೈಮ್ ಗ್ಯಾಪ್ ಇದೆ ನೋಡಿ. ಈಗ ಯೋಗ್ಯತೆ ಇದ್ ಮಾತ್ರಗೇನು ಕೋರ್ಸ್ ಮುಗಿತು ಅಂತ ಅರ್ಥ ಅಲ್ಲ, ಯೋಗ್ಯತೆನೇ ಇಲ್ಲ ಈ ಮಧ್ಯೆ, ಅದಕ್ಕೆ ಶಿಕ್ಷೆ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಯಮದೇವರು ಏನ್ ಮಾಡಿದರಂತೆ, ಆ ಋಷಿಯ ಪುಣ್ಯ ಯಾವುದಾದ್ರು ಉದ್ದೇಶಿತವಾದ ಕೆಲಸಕ್ಕೆ ಮಾಡಿಬಿಟ್ರೆ ಅದು ಸರಿ ಹೋಗ್ಬಿಡುತ್ತೆ. ಯಾವುದು ಉದ್ದೇಶಿತ ಕೆಲಸ ಅಲ್ಲ, ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ, ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವರ ಸಂಶಯ, ನಿರ್ಣಯ ಆಚಾರ್ಯರು, ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವರ ಸಂಶಯ, ತನ್ನ ಯೋಗ್ಯತೆಗೆ ಮೀರಿದ್ದನ್ನ ಯಾವನು ಬಯಸ್ತಾನೆ ಅವನು ಬಿದ್ದೇ ಬಿಡುತ್ತಾನೆ. 80 ವರ್ಷದ ಮುದುಕ, ಹಣ್ಣಿದೆ ಹಾರಿ ತಗೊಳಕ್ಕೆ ಅಂತ ಹೋದ್ರೆ ಹಣ್ಣು ಸಿಗೋ ಸುಳ್ಳು, ಕಾಲು ಬರ್ಕೊಂಡು ಆಸ್ಪತ್ರೆಗೆ ಹೋಗೋದು ಗ್ಯಾರಂಟಿ. ಯಾಕೆ ಯಾರೇ ಕೇಳ್ತಾರೆ, ನಿನಗೇನು ಗ್ರಾಚಾರ ಬಂದಿತ್ತಾಯ, ಮಕ್ಕಳು ಮೊಮ್ಮಕ್ಕಳಿಂದ ತೆಗೆಸ್ಬಾರದಾಗಿತ್ತ, ನೀನ್ ಯಾಕೆ ಹೋದಿ ಅಂತ ಕೇಳ್ತಾರೆ. ಅದೇ ನಿನ್ನ ಕೈಲಾಗಲ್ಲ, ದಡ್ಡ ಗೊತ್ತಾಗದ ನೆಟ್ ಓಡಾಡಿದ್ರೆ ಸಾಕಿದೆ ಯಾಕೆ ಹಾರದಿ ಅಂತ ಕೇಳ್ತಾರೆ. ನಮಗೆ ಅರ್ಥ ಆಯ್ತು, ಏನೋ ಮಣ್ಣಕ್ಕೆ ಹೊಟ್ಟುಬಿಟ್ಟೆ ಪಜಿತಿ ಆಯ್ತು ಅಂದ್ರೆ ಅರ್ಥ ಮಾಡ್ಕೊಂಡ್ರೆ ಅದು ಒಳ್ಳೆ ದೃಷ್ಟಾಂತ. ಅದು ಒಂದು ಕಾಳಿದಾಸ ಒಂದ್ ಕಥ ರಘುವಂಶದಲ್ಲಿ ಆರಂಭದಲ್ಲಿ ಹೇಳ್ತಾನೆ, ಮಂದಃ ಕವಿಯಶ ಪ್ರಾರ್ಥಿ ಗಮಿಷ್ಯಾಂ ವಿಪಹಶ್ಯತಾಂ ರಾಂಶುಲಭ್ಯ ಫಲೇ ಲೋಭಾತ್ ಉದ್ಬಾಹು ಇವ ವಾಮನಃ. ಒಳ್ಳೆ ಶ್ಲೋಕ ತನ್ನ ಬಗ್ಗೆ ಹೇಳ್ಕೊತಾನೆ ಕಾಳಿದಾಸ. ನಾನು ಕಾಳಿದಾಸ ಅಂತ ಒಬ್ಬ ವ್ಯಕ್ತಿ, ನಾ ದೊಡ್ಡ ಕವಿಯಾಗಬೇಕು ಅಂತ ಹೊರಟುಬಿಟ್ಟಿದ್ದೇನೆ. ಮಂದಃ, ನನ್ನ ಯೋಗ್ಯತೆ ಮಂದಃ, ನಾನು ಸಾಮಾನ್ಯ ವ್ಯಕ್ತಿ ದಡ್ಡ, ನನಗೇನು ಬೇಕಾಯ್ತು ಮಹಾಕವಿ ಕಾಳಿದಾಸ ಅನ್ಸ್ಕೋಬೇಕಾಗಿದೆ. ಮಂದಃ ಕವಿಯಶ ಪ್ರಾರ್ಥಿ ಗಮಿಷ್ಯಾದಿ ಉಪಹಾಸ್ಯತಂ. ಅದರ ಸ್ಥಿತಿ ಏನಾಗುತ್ತೆ ಗೊತ್ತಾ, ಈಗ ನನ್ನಂತ ಸಾಮಾನ್ಯ ವ್ಯಕ್ತಿ ದೊಡ್ಡ ಕವಿಯಾಗಲಿಕ್ಕೆ ಹೋಗಿರೋದು ಹೇಗಾಗಿದೆ ಅಂದ್ರೆ ಅಪಹಾಸ್ಯದ ವಸ್ತುವಾಗಿಬಿಟ್ಟಿದೆ, ಅಪಹಾಸ್ಯಕ್ಕೆ ವಿಷಯವಾಗ್ತಾ ಇದೆ. ಹೇಗೆ ಅಂದ್ರೆ, ಪ್ರಾಂಶುಲಭ್ಯ ಫಲೇ ಲೋಭ ಉದ್ಬಾಹುರಿವ ವಾಮನಃ. ಪ್ರಾಂಶು ಅಂದ್ರೆ ಅಜಾನುಬಾಹು, ಅಜಾನುಬಾಹ ಆದವನ ಎತ್ತರದ ವ್ಯಕ್ತಿಗೆ ಸಿಗಬೇಕಾದ ಹಣ್ಣಿಗೆ ಒಬ್ಬ ಕುಳ್ಳ ಕೈಯ ಪ್ರಯತ್ನ ಪಟ್ಟರೆ ಏನಾಗುತ್ತೆ? ಅವ್ರಿಗೆ ಹಣ್ಣು ಸಿಗೋದು ಸುಳ್ಳು ನೋಡಿದವರು ನೋಡಿದ ಹ್ಯಾ ಬೀಳ್ತದ ನೋಡಿದ ನಗದಿರ್ತಾರೆ. ಈ ಮತ್ತೆ ಹಣ್ಣು ಇಲ್ಲ, ಇದು ಕೃಷಿನೂ ಇಲ್ಲ, ಅಪಹಾಸ್ಯ ಗುರಿ ಆಗ್ತಾರೆ. ಸ್ಥಿತಿ ಹಾಗಾಗಿದೆ ಅಂತ ಹೇಳ್ಕೊಳ್ತಾರೆ. ಅರ್ಥ ಇದೆ, ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವರ ಸಂಶಯ, ಅಯೋಗ್ಯ ಕಾಮಸ್ಯ ಕಥಂ ನಪಾತಃ. ರುಗ್ಮಿಣಿ ಸೇವೆಯಲ್ಲಿ ವಾದಿರಾಜ ಸ್ವಾಮಿಗಳು ಬರೀತಾರೆ, ಅಯೋಗ್ಯ ಕಾಮಸ್ಯ ಕಥಂ ನಪಾತಃ, ಅಯೋಗ್ಯವನ್ನು ಬಯಸಿದವನಿಗೆ ಪಾತ ಆಗೇ ಆಗತ್ತೆ, ಬಿದ್ದೇ ಬಿಡುತ್ತಾನೆ. ಇದು ತುಂಬಾ ಮುಖ್ಯವಾದ ವಿಚಾರ. ಆ ತಪ್ಪನ್ನು ಅವ್ರು ಮಾಡಿದ್ರು ಮಾಂಡವ್ಯರು, ಅದಕ್ಕೋಸ್ಕರ ಶಿಕ್ಷೆ. ಕಾರಣ ಕೊಟ್ಟಿದ್ ಮಾತ್ರ ಏನ್ ಕಾರಣ ಕೊಟ್ಟು ಬೇರೆ ಕಾರಣ ಕೊಟ್ಬಿಟ್ರು. ಕಾರಣ ನಿಜವಾದ ಕಾರಣ ಇದು, ಅದನ್ನ ಅವ್ರು ಮಾಡ್ತಾ ಇದ್ದಾರೆ, ಅದನ್ನ ತಪ್ಪಿಸ್ಬೇಕಾಗಿತ್ತು. ಆ ವಾಂಡವ್ಯ ಮುನಿಗಳು ಏನು ತಪಸ್ ಮಾಡಿದ್ದಾರೆ, ಆ ಕೆಲಸ ಸಿಗಾಗಿಲ್ಲ. ಅವ್ರು ತಪಸ್ ಮಾಡಿದ್ದ ಹಾಗೆ ಅಕ್ಯುಮುಲೇಟ್ ಆಗಿಬಿಟ್ಟಿದೆ. ಈಗ ಆ ತಪಸ್ಸನ್ನೇನಾದರೂ ವ್ಯಯ ಮಾಡಿಸದೆ ಹೋದ್ರೆ ಅವರಿಗೆ ಒಳ್ಳೇದಾಗೋದಿಲ್ಲ, ಅವರಿಗೆ ಒಳ್ಳೇದಾಗೋದಿಲ್ಲ, ಮೊದಲು ಮಾಂಡವ್ಯರಿಗೆ ಒಳ್ಳೇದಾಗೋದಿಲ್ಲ. ಏನಾದ್ರೂ ಏನ್ ಮಾಡ್ಬೇಕು, ಅದನ್ನ ಏನಾದ್ರೂ ಮಾಡಿ ಅದನ್ನ ಡೈವರ್ಟ್ ಮಾಡಬೇಕು, ಪುಣ್ಯ ಕರಗಿಸಿಬಿಡ್ಬೇಕು. ಅದು ಕರಗಿಸೋದು ಯಾವಾಗ ಅಂತ ಪ್ರಶ್ನೆ ಬರುತ್ತೆ. ಯಾವಾಗ ಕರಗುತ್ತೆ ಅಂತ ಕೇಳಿದ್ರೆ, ಅವರು ಶಾಪ ಕೊಟ್ರೆ ಹೆಚ್ಚಿನ ಪುಣ್ಯ ಎಲ್ಲ ಹೋಗಿಬಿಡ. ನಾವು ಶಾಪ ಕಣ್ಮಿಚ್ಕೊಂಡು ಕೊಡ್ತಾ ಇರ್ತೇವೆ, ನಮಗೆ ಎಚ್ಚರ ಇರೋದಿಲ್ಲ, ಪುಣ್ಯ ಹೋಗ್ತಾ ಇರುತ್ತೆ, ಜ್ಞಾಪಕ ಇರಬೇಕು ನಾವು ಅದನ್ನ. ಪುಣ್ಯ ಹೋಗ್ತಾ ಇರುತ್ತೆ, ಆದ್ದರಿಂದ ಶಾಪ ತುಂಬಾ ಜನ ಶಾಪ ಯಾತಕ್ಕೆ ಕೊಡೋದಿಲ್ಲ ಅಂದ್ರೆ ಪುಣ್ಯ ಕಳ್ಕೊಳ್ಳಬಾರದು ಅಂತ ಶಾಪ ಕೊಡೋದಿಲ್ಲ. ಅವರು ಕೆಲವರು ಇರ್ತಾರೆ ಪುಣ್ಯ ಸಂಪಾದನೆ ಮಾಡಿದ್ರೆ ಶಾಪ ಕೊಡ್ಲಿಕ್ಕೆ ತಿಳ್ಕೊಂಡಿರ್ತಾರೆ ಕೆಲವರು. ಪಾಪ ಅವ್ರು ಭಾರಿ ತಪ್ಪಿನ ಕೆಲಸ ಮಾಡ್ತಾರೆ. ಹಾಗೆಲ್ಲ ಪುಣ್ಯ ಅವರು ಉದ್ಧಾರಕ್ಕೆ ಹೊರತು ಮನೆ ಹಾಳು ಮಾಡ್ಲಿಕ್ಕಲ್ಲ. ಅವ್ರೇನ್ ಮಾಡಿದ್ರು, ಶಾಪ ಕೊಡಬೇಕಾಗ, ಶಾಪ ಕೊಡಬೇಕಾದ್ರೆ ಏನಾಗಬೇಕು, ಅವರಿಗೆ ಕೋಪ ಬರಬೇಕು. ಕೋಪ ಯಾವಾಗ ಬರುತ್ತೆ, ಸರಿಯಾದ ಕಾರಣ ಕೊಟ್ಟರೆ ಕೋಪ ಬರೋದಿಲ್ಲ ಅವರಿಗೆ, ತಪ್ಪು ಕಾರಣ ಕೊಟ್ಟರೆ ಕೋಪ ಬರುತ್ತೆ. ಅದು ಯಮದೇವರು ಏನ್ ಮಾಡಿದಾರಂತೆ, ತಪ್ಪು ಕಾರಣ ಕೊಡ್ತಾರೆ. ಆ ಮುನಿ ಯೋಚನೆ ಮಾಡಲಿಲ್ಲ, ತಕ್ಷಣ ಸಿಟ್ಟು ಬಂದು ಶಾಪ ಕೊಟ್ಟೇ ಬಿಟ್ಟು, ನೀನು ಭೂಲೋಕದಲ್ಲಿ ಶೂದ್ರರಾಗಿ ಹುಟ್ಟು, ಈ ಶಾಪ ಕೊಟ್ರಲ್ಲ ಅವರ ಪುಣ್ಯದ ಅಕೌಂಟ್ ಎಲ್ಲ ಸರ್ರ ತಿಳಿದು ಹೋಯ್ತಾನೆ, ಎಲ್ಲ ಬ್ಯಾಲೆನ್ಸ್ ಆಗೋಯ್ತು. ನೋಡೋದಕ್ಕೆ ಸುಳ್ಳು ಹೇಳಿದ ಕಾಣುತ್ತೆ, ನಿಜವಾಗಲೂ ಸುಳ್ಳು ಹೇಳಿ ಏನ್ ಮಾಡಿದ್ದಾರೆ, ಅವರು ಉದ್ಧಾರ ಮಾಡಿದ್ದಾರೆ ಪಾಪ ಮಾಂಡವ್ಯರ. ಅದೇ ರೀತಿ ಇಂದ್ರದೇವರು ಗೌತಮರನ್ನು ಉದ್ಧಾರ ಮಾಡಿದ್ರು, ಅಹಲ್ಯಾ ಶಾಪದ ಪ್ರಸಂಗದೊಳಗೆ ಗೌತಮರನ್ನು ಅವರು ಉದ್ಧಾರ ಮಾಡಿದ್ರು, ಮಾಂಡವರು ಯಮದೇವರು ಇವರು ಉದ್ಧಾರ ಮಾಡ್ತಾರೆ, ಇಂದ್ರದೇವರು ಅವರು ಉದ್ಧಾರ ಮಾಡ್ತಾರೆ. ಆಚಾರ್ಯರು ಬರೀತಾರೆ, ದೇವತೆಗಳು ಇರೋದೇ ಅದಕ್ಕೆ ಅಂತ ಹೇಳಿದ್ದಾರೆ. ನಾವು ತಿಳ್ಕೊಂಡಿದ್ದೇವೆ ಕಾಡ್ಲಕ್ಕಿದ್ದಾರೆ ದೇವತೆಗಳು ನಮ್ಮನ್ನ ಅಂತೆ, ಕಾಡ್ಲಕ್ಕಿಲ್ಲ ಕಾಪಾಡ್ಲಿಕ್ಕಿದ್ದಾರೆ ದೇವತೆಗಳು, ನಮ್ಮನ್ನ ಡೈರೆಕ್ಟ್ ಮಾಡ್ತಾರೆ, ಉದ್ದೇಶಪೂರ್ವಕ ಉದ್ಧಾರದ ಹಾದಿಗೆ ತರ್ತಾರೆ. ಒಬ್ಬ ಮಗುವಿನ ಕೈಯಲ್ಲಿ ಪಿಸ್ತೂಲ್ ಇರುತ್ತೆ, ಎಷ್ಟು ಹುಷಾರಾಗಿಸ್ಕೋಬೇಕು ನೋಡಿ ತಂದೆ ತಾಯಿಗಳು, ಅದನ್ನ ಜೋರ ಕಡೆ ಅವರೇ ಹೊಡೆದ್ಬಿಡ್ತಾರೆ, ಆಮೇಲೆ ಬಿಡೋದಿಲ್ಲ, ಇಲ್ಲ ತನ್ನೇ ಹೊಡ್ಕೊಂಡ್ಬಿಡ್ತಾರೆ ಸಿಟ್ಟು ಬಂದ್ಬಿಟ್ರೆ. ಒಳ್ಳೆ ಮಾತಾಡಿದ್ರೆ ಜೋರಾಗಿಸ್ಕೋಬೇಕಾದ್ರೆ ಆ ಟೆಕ್ನಿಕ್ಲಿ ಉಪಯೋಗಿಸ್ತಾ ಇದ್ದ. ಅಂದ್ರೆ ಅಧಿಕ ಪುಣ್ಯ ಇದ್ರೆ ಏಧಮಾನ ದುಡಿತೇವ ಹರೇರ್ ನಾಮಹಿ ವೈತಿಕಂ, ಅಧಿಕ ಪುಣ್ಯ ಅಂಬುದು ಡೇಂಜರಸ್. ಅದು ಅಧಿಕ ಪುಣ್ಯ ಹಾಗೆ ಇದ್ರೆ ಅಜೀರ್ಣವಾದ ಅನ್ನ ಇದ್ದ ಹಾಗೆ, ಯೋಗ್ಯತೆ ಮೀರಿ ತಿಂದುಬಿಟ್ರೆ ಹೇಗೆ ಹೊಟ್ಟೆ ನೋವು ಇತ್ಯಾದಿ ಬರುತ್ತೋ ಕಷ್ಟ ಔಷಧಿ ಕೊಟ್ಟು ವಾಂತಿ ಮಾಡಿಸ್ತಾರ ಅದು, ಅವಾಗ ನಾರ್ಮಲ್ ಆಗ್ತಾನ. ಅದೇ ರೀತಿಯಲ್ಲಿ ಅಧಿಕ ಪುಣ್ಯ ಅಂಬುದು ಡೇಂಜರಸ್, ಅದೇನಾದರೂ ಹಾಗೆ ಬಿಡುವುದು ಬಿಟ್ರೆ ಅದು ಹೊಟ್ಟೆ ಕೆಡುತ್ತೆ, ಅದು ತಲೆ ಕೆಡುತ್ತೆ ಅಂತ ಹೇಳಿದ್ದಾನೆ. ತಲೆ ಕೆಟ್ಟು ಹುಚ್ಚುಚ್ಚ ಮಾಡ್ತಾನ, ಅದರಿಂದ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ಹಾಗೆ ಮಾಡಿದ್ರು ದೇವತೆಗಳು ಯಾವಾಗಲೂ ಪುಣ್ಯ ಪಾಪಗಳನ್ನ ಬ್ಯಾಲೆನ್ಸ್ ಮಾಡ್ತಾರಾದ್ದರಿಂದ ಅಸುರರ ಪಾಪ ಕಡಿಮೆ ಆಗಿದ್ರೆ ಹೆಚ್ಚು ಮಾಡಿಸ್ತಾನೆ, ಒಳ್ಳೆಯವರು ಪುಣ್ಯ ಜಾಸ್ತಿ ಆಗಿದ್ರೆ ಕಡಿಮೆ ಮಾಡಿಸ್ತಾನೆ. ಇದು ದೇವತೆಗಳ ಒಂದು ಅನುಗ್ರಹದ ಬುದ್ಧಿ, ಅದಕ್ಕೆ ಹಾಗೆ ಮಾಡಿಸಿದ್ರು. ನಾವು ಭಾರಿ ಹುಷಾರಾಗಿಬಿಡ್ತೇವೆ ಇವತ್ತಿನಿಂದ, ಓ ಇನ್ಮೇಲೆ ಹೆಚ್ಚು ಪುಣ್ಯ ಮಾಡಬಾರದು, ಮಾಡಿದ್ರೆ ನಮಗೂ ಹೀಗೆಲ್ಲ ಮಾಡಿಬಿಡ್ತಾರೆ ಅಂತ ಹೇಳ್ಕೊಂಡು ಒಂದೇ ಖರ್ಚು ಬಿಟ್ಟು ಆಲ್ಟರ್ನೇಟಿವ್ ಖರ್ಚು ಮಾಡೋದು, ಅಥವಾ ಜಾತ್ರ ಭಾಷೆಯಲ್ಲಿ ಒಂದಿವ್ಸ ಬಿಡೋದು ಒಂದಿವ್ಸ ಮಾಡೋದು, ಅಥವಾ ಸಂಧ್ಯಾವನ್ನ ವಾರಕ್ಕೊಂದು ಮಾಡೋದು, ದಿವಸ ಮಾಡಿಬಿಟ್ಟು ಪುಣ್ಯ ಜಾಸ್ತಿ ಆದ್ರೆ ಕಷ್ಟ ಅಂತ ಹೇಳಿಬಿಟ್ಟು ದೇವ್ರ ಪೂಜೆ ಬಿಟ್ಟೇ ಬಿಡೋದು, ಇವೆಲ್ಲ ಮಾಡಕ್ ಹೋಗ್ಬಾರ್ದು. ಮತ್ತೆ ಹೇಳ್ತಾರೆ ಉಪಯೋಗಿಗೆಲ್ಲ ಶಾಸ್ತ್ರ ಉತ್ತರ ಕೊಡ್ತಾರೆ, ಮನುಷ್ಯರು ಎಷ್ಟು ಪರಮಾವಧಿ ಮಾಡಿದ್ರು ಕೂಡ ಅದಾಗದು ಟೋಟಲಿ 10% ಅಷ್ಟೇ. ಅವ್ರು ಅಲ್ಟ ಉಲ್ಟಾ ಪಲ್ಟ ಹೊಡೆದ್ರೆ ಉಳಿದ 10%, ಅವ್ರು ಉಳಿದ ಗ್ರೇಸ್ ಹಾಕಿ 25% 35 ಮಾಡ್ಬೇಕಷ್ಟೇ. ಅವ್ರು ಎಷ್ಟು ಮ್ಯಾಕ್ಸಿಮಮ್ ಮಾಡಿದ್ರು ಅಷ್ಟೇ. ಈ ಪುಣ್ಯ ಹೆಚ್ಚಾಗೋ ಕೇಸ್ ಯಾರದು ಅಂದ್ರೆ ದೇವಾನಾಮ್ವ ಮುನೀನಾಮ್ವ, ದೇವತೆಗಳಿಗೆ ಮುನಿಗಳಿಗೆ ಅಪ್ಲಿಕಬಲ್ ಹೊರತು ನಮಗೆಲ್ಲ ಅಲ್ಲ. ಲೋಕದಲ್ಲೂ ಅಷ್ಟು ಸ್ಪೀಡ್ ಲಿಮಿಟ್ ಅಂತ ಹಾಕಿರ್ತಾರೆ, 10 km/h ಪರ್ ಅವರ್ ಅಂತ ಹಾಕಿರ್ತಾರೆ. ನಮಗೆ ನಮಗೆ ಅಪ್ಲಿಕಬಲ್ ಪೆಡೆಸ್ಟ್ರಿಯನ್ಸ್ ಅಪ್ಲಿಕಬಲ್ ಆಗೋದು, ವೆಹಿಕಲ್ಸ್ ಅಪ್ಲಿಕಬಲ್. ಯಾಕಂದ್ರೆ ಓಡಿದ್ರು 10 km ಓಡೋದಿಲ್ಲ, ನಲ್ಗಲ್ಲ ಓಡಿದ್ರು ಓಡೋದಿಲ್ಲ, ನಡೆಯುತ್ತೆ ಮತ್ತೆ ತಪ್ಪು ನಿಂತ್ಕೊಂಡ್ಬಿಡ್ತಾರೆ ಆಮೇಲೆ. ಆದ್ರಿಂದ ಪೆಡೆಸ್ಟ್ರಿಯನ್ಸ್ಗೆಲ್ಲ ಅದು ಅದು ವೆಹಿಕಲ್ಸ್ ಇದ್ದವ್ರಿಗೆ ಮಾತ್ರ. ಇವತ್ತು ದೇವತೆಗಳ ಮುನಿಗಳೆಲ್ಲ ಹೇಗವರು ತುಂಬಾ ಪುಣ್ಯ ಮಾಡ್ತಕ್ಕಂಥ ಸಮರ್ಥರಾದ್ರಿಂದ ಅವರಿಗೆ ಅದು ಎಚ್ಚರಿಕೆ ಕೊಡ್ತಾರೆ ಹೊರತು ನಮಗೇನು ತಿಳ್ಕೊಳ್ಳೋದು ಕಾರಣ ಎಂದೆಂದು ಆ ತಪ್ಪನ್ನು ಮಾಡಬಾರದು. ನಿಧಾನವಾಗಿ ನಾವು ಹೆಚ್ಚೆಚ್ಚು ಮಾಡಲಿಕ್ಕೆ ಟ್ರೈ ಮಾಡಬೇಕು, ತುಂಬಾ ಹೆಚ್ಚು ಮಾಡಲಿಕ್ಕೆ ಹೋದ್ರೇನೆ ಅದು ಕಡಿಮೆಯಾಗಿ ಕೊನೆಗೆ ಅವರ ಅನುಗ್ರಹ ಮಾಡಿ ಮೇಲೆ ಎತ್ತಬೇಕು ಅಂಬುದು ನಮ್ಮ ಸ್ಥಿತಿ. ಗ್ರೇಸ್ ಮಾರ್ಕ್ಸ್ ಅಂಬುದು ಸರಿಯೇ ನಮ್ಗೆ ಅನ್ವಯಿಸುತ್ತೆ. ಗ್ರೇಸ್ ಅಂದ್ರೆ ಅನುಗ್ರಹ, ವಿಶೇಷ ಅನುಗ್ರಹ ಮಾಡಿ ಎತ್ತಬೇಕಷ್ಟೇ, ಇದು ನಿಯಮ. ಆದ್ರೆ ಮಾಂಡವ್ಯರು ಋಷಿಗಳಾಗಿದ್ದರಿಂದ ಪುಣ್ಯ ಮಾಡಿಬಿಟ್ಟಿದ್ರು, ಆ ಪುಣ್ಯ ಕಡಿಬೇಕಾಗಿತ್ತು. ಶಾಪವನ್ನು ಅವ್ರ ಬಾಯಲ್ಲಿ ಕೊಡಿಸಿದ್ರು, ಕೊಡಿಸ ಕೋಪ ಉಂಟು ಮಾಡಬೇಕಾಗಿತ್ತು, ಸುಳ್ಳು ಹೇಳಿದ್ರು, ಶಾಪ ಕೊಟ್ಟರು. ಯಮದೇವರು ಇದು ಉದ್ದೇಶಪೂರ್ವಕ ಮಾಡಿದ್ರು ಇಷ್ಟೆಲ್ಲ ಕೊಟ್ಟು. ಇಂದ್ರದೇವರು ಉದ್ದೇಶಪೂರ್ವಕ ಮಾಡಿದ್ದರು, ಅಹಲ್ಯಾಗವನ ಮಾಡಿದ್ದು ಕಾಮದಿಂದ ಮಾಡಲಿಲ್ಲ, ಅವರು ಉದ್ದೇಶಪೂರ್ವಕ ಋಷಿಯ ಉದ್ದೇಶದಿಂದ ಮಾಡುತ್ತಾರೆ. ರಾಮಾಯಣದಲ್ಲಿ ಬರ್ತದೆ ಸುರ ಋಷಿಗಳ ಉದ್ಧಾರ ಮಾಡಬೇಕು ಅಂತ ಹೇಳಿ ಸುರ ಕಾರ್ಯ ವಿಧಂ ಕೃತಂ ಅಂತ ಹೇಳಿದ್ದಾರೆ, ದೇವ ಕಾರ್ಯವನ್ನು ಮಾಡಿದ್ದೇನೆ ಅಂತೇಳಿ ವಾಲ್ಮೀಕಿಗಳು ಈ ಮಾತನ್ನು ಬರೀತಾರೆ ಅಲ್ಲಿ. ಇದು ಮಹಾಭಾರತದ ಕಥೆ, ಅದು ರಾಮಾಯಣದ ಕಥೆ, ಅಷ್ಟು ಸುಳ್ಳು ಹೇಳಿದರು. ಆದ್ರಿಂದ ಅವರಿಗೆ ಶಾಪ ಕೊಟ್ಟದ್ರಿಂದ ಹೋಯಿತು. ಯಮದೇವರು ಹುಟ್ಟಿ ಬರ್ತಾ ಇದ್ದಾರಂತೆ, ಶೂದ್ರರಾಗಿ ಹುಟ್ಟಿ ಬರ್ತಾ ಇದ್ದಾರೆ. ಯಾತಕ್ಕೆ ಅಂತ ಪ್ರಶ್ನೆ ಬಂದರೆ ಅವರು ಯೋಚನೆ ಮಾಡಿದರಂತೆ, ನಾನು ಧರ್ಮರಾಜರಾಗಿ ಹುಟ್ಟುತ್ತೇನೆ, ಮೊದಲು ಹುಟ್ಟಿದ್ದೆ ಈತ, ಆಮೇಲೆ ಹುಟ್ಟಿದ ಧರ್ಮರಾಜ, ಮುಂದೆ ಹುಟ್ಟುತ್ತೇನೆ, ಆದರೆ ಅದು ರಾಜಕಾರಣದಲ್ಲಿ ಇನ್ವಾಲ್ವ್ ಆಗೋದ್ರಿಂದ ನಾನು ದೇವರನ್ನ ಪೂರ್ಣ ಧ್ಯಾನ ಮಾಡೋದಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡಿದ್ರು. ಪೂರ್ಣ ಧ್ಯಾನ ಮಾಡೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರವಾಗಿ ದೇವರನ್ನು ಸದಾ ನಾನು ಧ್ಯಾನ ಮಾಡಿಕೊಂಡು ಇರಬೇಕಾದ್ರೆ ಈ ರಾಜಕಾರಣದ ಹೊಣೆ ನನ್ನ ಮೇಲೆ ಬೀಳಬಾರದು. ಆದ್ರೆ ಕ್ಷತ್ರಿಯ ಬಿಟ್ಟರೆ ವಿದ್ಯೆ ಬೀಳುತ್ತದೆ, ಸ್ವಧರ್ಮ ಆಗ ಬಿಡ್ಲಕ್ಕೆ ಬರೋದಿಲ್ಲ, ಧರ್ಮ ಬಿಡ್ಲಕ್ಕೆ ಬರೋದಿಲ್ಲ. ಆ ಶೂದ್ರನಾಗಿಬಿಟ್ರೆ ರಾಜ್ಯಾಳ ಪ್ರಸಂಗನೆ ಬರೋದಿಲ್ಲ, ಆದ್ರಿಂದ ನಿಶ್ಚಿಂತನಾಗಿರಬಹುದು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅನೇಕ ಜ್ಞಾನಿಗಳು ಹಿಂಗೆ ಮಾಡ್ತಾ ಇರ್ತಾರೆ. ಒಬ್ಬ ವೇದೇಶ ತೀರ್ಥರು ಒಬ್ಬ ಜ್ಞಾನಿಗಳು, ಅವರಿಗೆ ರಹುತ್ತವ ಸ್ವಾಮಿಗಳ ಶಿಷ್ಯರು, ಅವ್ರು ಹೇಳಿದ್ರಂತೆ ನಿಮಗೆ ಪೀಠ ಕೊಡ್ತೇನೆ, ಪೀಠ ತಗೊಂಡ್ಬಿಡಿ ಅಂತ ಅವ್ರು ಹೇಳ್ತಾರೆ. ಇಲ್ಲ ಅಂದ್ರೆ ಪೀಠ ಬೇಡ ಅಂತ ಹೇಳ್ಬಿಡ್ತಾರೆ. ಇವತ್ತು ಪೀಠ ಬೇಡ ಅಂದ್ರೆ ಸನ್ಯಾಸರ ಬೇಡ ಅನ್ನೋ ಪೈಕಿ ಜನಗಳು, ಆ ಸನ್ಯಾಸ ತಗೊಂಡ್ರು ನನ್ನ ಪೀಠ ಬೇಡ ಅಂತ ಹೇಳ್ತಾರೆ. ಯಾತಕ್ಕೆ? ನಾನು ಪೀಠ ಹೇಳಿ ಅರ್ಥ ಕೂತ್ಬಿಟ್ರೆ ಪಾಠ ಪ್ರವಚನ ತೊಂದರೆ ಆಗತ್ತೆ, ನಾನು ಪೀಠಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ. ನಾಶಾಸೆ ರಾಮಪೂಜನಂ ಅನುಜೋದಯ ಮಾಶಾಸೆ ನಾಶಾಸೆ ರಾಮಪೂಜನಂ. ನನ್ನ ತಮ್ಮ ಯಾದವಾರ ಇರುಪತಿ ಅಂತ ಹೇಳಿ ಒಳ್ಳೆ ದೊಡ್ಡ ವಿದ್ವಾಂಸರವರು, ಇವರು ತಯಾರು ಮಾಡಿದ್ದ ಅವ್ರನ್ನ, ನಾನು ಊರ್ಲಿಕ್ಕೆ ಅಂತ ಬಂದಿದ್ದಾರೆ, ಹಗಲು ರಾತ್ರಿ ಪಾಠ ಹೇಳಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೇನೆ ನಾನು. ಈ ಸ್ವಾಮಿ ಪಠಾಧೀಶರಾಗಿಬಿಟ್ರೆ ಪಾಠ ಪ್ರವಚನ ಮುದ್ರೆ ತೀರ್ಥ ಅದು ಇದು ಮಠ ಇವತ್ತಂತೂ ಅವೆಲ್ಲ ಹೋಯ್ತು, ಜಾಸ್ತಿ ಆಡಳಿತರೇ ಶುರು ಆಗಿಬಿಡುತ್ತೆ, ಹೆಚ್ಚು ಕಡೆ ಕೋರ್ಟ್ ಕೇಸೇ ಜಾಸ್ತಿ ಆಗಿಬಿಡುತ್ತೆ ಪರೇ ಪಕ್ಷ. ಆದ್ರಿಂದ ಇವ್ಯಾವುದು ಬೇಡ ಬೇಡ ನನಗೆ ಅಂತ ಹೇಳಿದಾಗ ಸರಿ ಅಂತ ಹೇಳಿದ್ರಂತೆ. ವೇದೇಶ ತೀರ್ಥರು ತಪಸ್ಸು ಮಾಡಿದ್ದಕ್ಕೆ ಯದುಪತ್ಯಾಚಾರ್ಯ ದೊಡ್ಡ ಸುಧಾ ಟಿಪ್ಪಣಿಕಾರರಾದ್ರು, ಭಾಗವತ ಟಿಪ್ಪಣಿಕಾರರಾದರು. ಅವರು 8 ಜನಕ್ಕೆ ಪಾಠ ಹೇಳಿದ್ರು, 8 ಜನದ ಪರಿಸರ ತುಳ್ಕೊಂಡಿದೆ ಅಂತಹ ಪಾಠ ಹೇಳಿದ್ರು ನಾಳೆ. ಅಂತ ಮಹಾವಿದ್ವಾಂಸರು ವೇದೇಶ ತೀರ್ಥರು ಪೀಠಕ್ಕೆ ಬರಲಿಲ್ಲ ಅವರು. ಇದು ಯಾತಕ್ಕೆ ಹೇಳಿದ್ದು ಅಂದ್ರೆ, ಕೆಲವು ಜವಾಬ್ದಾರಿಯಲ್ಲಿ ಇದ್ದಾಗ ನಮ್ಮ ಬೇರೆ ಕಡೆ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಎರಡು ಮಾಡೋ ಬೇರೆ ಇರ್ತಾರೆ, ಅವ್ರ ವಿಷಯ ಬೇರೆ. ಆದ್ರೆ ನಮ್ಮ ನನ್ನ ಬೇಕು, ದೇವರ ಧ್ಯಾನ ಮಾಡಬೇಕು ನಾವು. ಒಳ್ಳೆ ಭಗವಂತನನ್ನ ಮೆಚ್ಚಿಸಿ ಭಗವಂತ ವಿಶೇಷವಾದಂತ ಸೇವೆ ಸಲ್ಲಿಸಬೇಕು ಅಂತ ಅಪೇಕ್ಷೆ ಇತ್ತಲ್ಲ, ಅದಕ್ಕೇನೆ ವಿದುರನಾಗಿ ಹುಟ್ಟುಬಿಟ್ಟು ತಮ್ಮ ಜೀವನದಲ್ಲಿ ಸಾರ್ಥಕ್ಯವನ್ನು ಕಾಣಬೇಕು ಅಂತ ಹೇಳಿ ಈ ಶಾಪ ತಗೊಳ್ಳಕ್ಕೆ ಕಾತರ. ಇನ್ನೊಂದು ಸೂಕ್ಷ್ಮ ವಿಚಾರ ಆಚಾರ ಹೇಳ್ತಾರೆ, ಶಾಪ ಕೊಟ್ರಲ್ಲ, ಕೊಟ್ಟಿದ್ದು ಋಷಿಗಳು. ತಗೊಂಡಿದ್ದು ಯಮದೇವರು. ಸಣ್ಣವರು ದೊಡ್ಡವರಿಗೆ ಶಾಪ ಕೊಟ್ಟರೆ ಅದು ಪರಿಣಾಮ ಬೀರೋದೇ ಇಲ್ಲ ಅಂತ ಹೇಳಿ, ಸಣ್ಣವರು ದೊಡ್ಡವರಿಗೆ ಶಾಪ ಕೊಟ್ಟರೆ ಪರಿಣಾಮ ಬೀರೋದೇ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ. ಒಬ್ಬ ಇರ್ತಾನೆ ತಹಸೀಲ್ದಾರ್ ಇರ್ತಾನೆ, ಯಾವನೋ ಇರ್ತಾನೆ, ಅವನು ಗವರ್ನರ್ ಡಿಸ್ಮಿಸ್ ಮಾಡಕ್ ಬರ್ತದ, ಗವರ್ನರ್ ಟ್ರಾನ್ಸ್ಫರ್ ಮಾಡಕ್ ಬರ್ತದ? ಸಾಧ್ಯನೇ. ಬೈಕೊಳ್ಳಕ್ ಬರ್ತದೆ ಹೊರತು ಬೇಕಾದ್ರೆ ಹೈಯರ್ ಅಥಾರಿಟೀಸ್ನ ಟ್ರಾನ್ಸ್ಫರ್ ಮಾಡೋ ಶಕ್ತಿ ಕೆಳಗಿನವರು ಇಲ್ಲ, ಅವರಿಗಿರ್ತದೆ ಇವರಿಗಿಲ್ಲ. ಅಂದ್ರೆ ಯಾವುದೇ ಆಕ್ಷನ್ ತಗೊಳ್ಳೋ ಶಕ್ತಿ ಮೇಲಿನವರಿಗೆ ಹೊರತು ಕೆಳಗಿನವರು ಇಲ್ಲ. ಶಾಪ ಅಂದ್ರೆ ಆಕ್ಷನ್ ತಗೊಂಡಾಗ ಲೆಕ್ಕ, ಮೇಲಿನವರಿಗೆ ಕೆಳಗಿನವರು ಇಲ್ಲ. ಋಷಿ ಹಾಗೆ ಮಾಡಿದ್ದಕ್ಕೆ ಏನಾಯ್ತು, ಅವ್ರ ಪುಣ್ಯ ಎಲ್ಲ ಹೊರಟೋಗ್ಬಿಡಿ. ನಿಜವಾಗ್ಲೂ ಕೂಡ ಶಕ್ತಿ ಇದ್ದಿದ್ರೆ ಅವ್ರ ಪುಣ್ಯ ಹೋಗೋದಿಲ್ಲ. ಇದು ವಿಶೇಷ. ಬ್ರಹ್ಮದೇವರು ಶಾಪ ಕೊಡ್ತಾರೆ ನೋಡಿ, ನೀವ ವರುಣನೇ ಶಾಪ ಕೊಟ್ರು, ಬ್ರಹ್ಮದೇವರ ಪುಣ್ಯ ಹೋಗಲಿಲ್ಲ. ಯಾಕೆ? ಕೊಡಬೇಕಾದ್ರೆ ಕೊಟ್ರು, ತಪ್ಪು ಮಾಡಿದ್ರು ಕೊಟ್ರು, ಆದ್ರಿಂದ ಅವ್ರ ಪಾಪ ಹೋಗ್ಲೇ. ಈ ಮಾತು ಅರ್ಥ ಮಾಡಿಕೊಂಡು, ಉತ್ತಮರು ಕೊಡ್ತಕ್ಕಂಥ ಶಾಪ ವರಾದಿಗಳ ರೀತಿನೇ ಬೇರೆ, ಕಡಿಮೆಯವರು ಕೊಡ್ತಕ್ಕಾಗ ರೀತಿನೇ ಬೇರೆ. ಆದ್ರಿಂದ ಅವ್ರು ವಿನಾಕಾರಣ ಕೊಡೋದಿಲ್ಲ. ಆದ್ರಿಂದ ಆದ್ರೆ ಅವ್ರು ವಿನಾಕಾರಣ ಕೊಟ್ಟು ಅಫೆಕ್ಟ್ ಆಗುತ್ತೆ. ಮತ್ತೆ ವಿನಾಕಾರಣ ಶಾಪ ಬ್ರಹ್ಮದೇವರು ರುಜುಗಳು ಕೊಡೋದಿಲ್ಲ, ರುದ್ರಾದಿ ದೇವತೆಯವರು ಕೊಟ್ಟಾಗ ಅವರಿಗೆ ತೊಂದರೆ ಆಗುತ್ತೆ. ದುರ್ವಾಸರು ಶಾಪ ಕೊಡ್ಲಿಕ್ಕೆ ಹೋದ್ರೆ ಅಂಬರೀಷನಿಗೆ ಎಷ್ಟು ಪ್ರೀತಿ ಆಯ್ತು ಅವರಿಗೆ. ಯದ್ಯಪಿ ಅಂಬರೀಷ ಚಿಕ್ಕವನೇ, ಅವರು ದೊಡ್ಡವರೇ, ಆದರೆ ಅವರು ವಿಷ್ಣು ಭಕ್ತನಾಗಿ ಆ ಗಳಿಗೆಯಲ್ಲಿ ಮೇಲೆ ಹೋಗಿದ್ದರಿಂದ ತಾತ್ಕಾಲಿಕವಾಗಿ ಇವರಿಗೆ ಅದರಿಂದ ಏನು ಮಾಡಲಿಕ್ಕಾಗಲಿಲ್ಲ. ಇವೆಲ್ಲ ಯಾತಕ್ಕೆ ಹೇಳ್ತಿರೋದು ಅಂದ್ರೆ ಧರ್ಮ ಸೂಕ್ಷ್ಮಗಳು ಇವೆಲ್ಲ ಕೂಡ. ಇದನ್ನು ನೋಡಿಕೊಂಡೇ ನಮ್ಮ ವ್ಯವಸ್ಥೆಯಲ್ಲೂ ಕೂಡ ಕೆಡಿನವರಿಗೆ ಮೇಲಿನವರ ಮೇಲೆ ಆಕ್ಷನ್ ತಗೊಳ್ಳೋ ಶಕ್ತಿ ಇಲ್ಲ ಅಂತಾಗಲಿಕ್ಕೆ ಶಾಸ್ತ್ರದ ಬೇಸಿಸೇ ಬೇಸಿಸ್ ನಿಜವಾದ ಅರ್ಥದಲ್ಲಿ. ಆ ಹಿನ್ನೆಲೆಯಲ್ಲಿ ಅವರು ಶೂದ್ರರಾಗಿ ಹುಟ್ಟಿದ್ರು. ನಾವು ತಿಳ್ಕೊಂಡಿದ್ದು ಶೂದ್ರರಾಗಲು ಭಾರಿ ಕೆಟ್ಟದ್ದು. ವಿಜರ ತೋರಿಸ್ತಾನೆ ಶೂದ್ರ ಎಂಥ ಸಾಧನೆ ಮಾಡ್ತಾನೆ ಗೊತ್ತಾ. ಆಗಿರ ಕಾಲದೊಳಗೆ ಬೇರೆ ಯಾವ ಕ್ಷತ್ರಿಯ, ಭೀಮಾದಿ ಒಬ್ಬಿಬ್ಬರನ್ನು ಬಿಟ್ಟುಬಿಟ್ರೆ ಯಾವ ಕ್ಷತ್ರಿಯ ಬೇರೆ ಬ್ರಾಹ್ಮಣರು ಏರದ ಎತ್ತರಕ್ಕೆ ಶೂದ್ರ ಏರ್ತಾನೆ, ಯಾರು ವಿಜರ ಏರ್ತಾನೆ. ಆ ಸಂಕಲ್ಪ ಹುಟ್ಟತಕ್ಕಂತೆ ಬದುಕ್ತಾನೆ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ನಾವು ಎಲ್ಲಿ ಹುಟ್ಟುತ್ತೇವೆ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಬದುಕ್ತೇವೆ ಅನ್ನೋದು ಮುಖ್ಯ ಅಂತ ಹೇಳಿದ್ದಾರೆ. ಒಬ್ಬ ಶೂದ್ರನಾಗೆ ಹುಟ್ಟಿ ಸತ್ಯ ಧರ್ಮ ಎಲ್ಲವನ್ನು ನಂಬಿ ಬದುಕಿದರೆ ಒಬ್ಬ ಬ್ರಾಹ್ಮಣನಿಂದ ಮೇಲಿರ್ತಾರೆ ಯಾವಾಗಲೂ. ಇನ್ ಬ್ರಾಹ್ಮಣ ಅಂತ ಹೇಳ್ಕೊಂಡು ಬಿಟ್ಟು ಯಥಾ ಪ್ರಕಾರ ಮಾಡಬಾರದನ್ನು ಮಾಡಿಬಿಟ್ರೆ ಈ ಶೂದ್ರ ಅವರಿಂದ ಮತ್ತೆ ಬೆಟರ್ ಆಗ್ತಾನೆ. ಇದು ಭಾಗವತಲ್ಲಿ ಪ್ರಹ್ಲಾದರಾಜ ಹೇಳಿದ ಮಾತು. ವಿಪ್ರಾ ದ್ವಿಷಡ್ಗುಣಯುತಾತ್ ಅರವಿಂದ ನಾಭ ಪಾದಾರ ವಿಂದ ವಿಮುಖಾತ್ ಶಪಚಂ ವರಿಷ್ಠಂ ಮನ್ನೇ. ಈ ಭಾಗವತದ ಮಾತು ಕೇಳಿದವರಿಗೆ ನಮ್ಮ ಒಣ ಪ್ರತಿಷ್ಠೆಯೆಲ್ಲ ಹೋಗಬೇಕು ಅಂತ ಮಾತನ್ನು ಹೇಳಿದ್ದಾರೆ. ಈ ದೃಷ್ಟಿಯಲ್ಲಿ ವಿದುರನ ಸ್ಥಾನ ತುಂಬಾ ದೊಡ್ಡ ಸ್ಥಾನ. ಕೃಷ್ಣನಿಗೆ ಎಷ್ಟು ಹತ್ರ ಆಗ್ತಾನೆ ವಿದುರ, ಅದು ಬಹಳ ಮುಖ್ಯ. ಕೃಷ್ಣನಿಗೆ ಹತ್ರ ಧರ್ಮರಾಜ ರೂಪಕ್ಕೆ ಅಷ್ಟು ಹತ್ರ ಆಗೋದಿಲ್ಲ, ವಿದುರ ಅಷ್ಟು ಹತ್ರ ಆಗ್ತಾನೆ ಕೃಷ್ಣ. ಎರಡು ಯಮದೇವರ ಅವತಾರಗಳೇನೆ. ಅಷ್ಟು ಹತ್ರ ಆಗಲಿಕ್ಕೆ ಆತನ ತಪಸ್ಸೆ ಕಾರಣವಾಯಿತು. ಇಲ್ಲಿ ವಿನಾಕಾರಣ ಶಾಪ ಕೊಟ್ಟಿದ್ದಕ್ಕೆ ಏನಾಯ್ತು, ಪುಣ್ಯ ಎಲ್ಲ ಹೊರಟೋಯ್ತು. ಆಮೇಲೆ ಜ್ಞಾನ ಬಂತವರಿಗೆ ಹಣೆಯನ್ನು ಗಡಿಸ್ಕೊಂಡು ವಾಪಸ್ ಹೋಗ್ಬಿಟ್ಟು ಕಳ್ಕೊಂಡ್ಬಿಟ್ಟೆ ಪುಣ್ಯನ. ಲಾಟ್ರಿ ಕಳ್ಕೊಂಡ್ಬಿಟ್ಟು ಲಾಟ್ರಿ ಕಳ್ಕೊಂಡಾಗೆ ರೇಸ್ ಕಳ್ಕೊಂಡಾಗ ಆಯ್ತು ಹೆಚ್ಚಿ ಕಂಡಿದ್ದಾರೆ. ದುಡ್ಡು ಹೋಗಿದ್ದು ನಿಜ, ಮರ್ಯಾದೆನೇ ಹೋಯ್ತು, ದುಡ್ಡು ಹೋಯ್ತು ಮರ್ಯಾದೆನೇ ಹೋಯ್ತು ಅಂತ ತಪ್ಪು ಮಾಡಿದ್ರು. ಆಮೇಲೆ ಮುಂದೆ ಆ ತಪ್ಪನ್ನು ಮಾಡಲಿಲ್ಲ. ಇದು ಮಾಡಿ ಪೂರ್ತಿ ಹಾಳಾಗಿಬಿಟ್ರೆ ಪೂರ್ತಿ ಹಾಳಾಗೋದಿಲ್ಲ, ಹೆಚ್ಚಿನ ಪುಣ್ಯ ಮಾತ್ರ ಹೋಗೋದ್ರಿಂದ ಭಗವದ್ಗೀತೆಯಲ್ಲಿ ಬರುತ್ತೆ, ಆಚಾರ ಅಪ್ಲೈ ಮಾಡ್ತಾರ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಸಮ್ಯಕ್ ವ್ಯವಸಿತೋ ಹಿ ಸಹ. ಬಲುಬೇಗ ಮತ್ತೆ ಧರ್ಮಿಷ್ಠನಾಗ್ತಾನೆ, ಮತ್ತೆ ಉದ್ಧಾರ ಆಗಿಬಿಡ್ತಾನೆ. ಆಚಾರ ಅಲ್ಲೇ ತಾತ್ಪರ್ಯ ಬೇರೆ. ಇದು ದೇವ ದೇವಾಂಶರಿಗೆ ಸಂಬಂಧಪಟ್ಟ ವಿಚಾರ, ಬೇರೆಯವರಿಗೆಲ್ಲ. ಅವರು ತಪ್ಪು ಮಾಡೋದಿಲ್ಲ, ಸಾಮಾನ್ಯ ಮಾಡಿದರೆ ತಪ್ಪನ್ನು ತಿದ್ದುಕೊಳ್ಳದೆ ಇರೋದಿಲ್ಲ ಅಂತ ಹೇಳಿ ವಿವರಣೆ ಕೊಟ್ಟಿದ ಭಾಗ. ಅದಕ್ಕೆ ಯಮದೇವರು ತಾವಾಗಿ ಹುಟ್ಟಿ ಬಂದರಂತೆ, ವಿದುರನಾಗಿ ಹುಟ್ಟಿ ಬಂದರು. ಹುಟ್ಟಿದ್ದು ತಮ್ಮನಾಗಿ ಒಂದು ಕಡೆಗೆ, ಶೂದ್ರನಾಗಿ ಒಂದು ಕಡೆಗೆ. ಅವರಿಬ್ಬರಿಗಿಂತ ಚಿಕ್ಕವನು ವಯಸ್ಸಿನಲ್ಲಿ, ಇಬ್ಬರಿಗಿಂತ ಚಿಕ್ಕವನು ಜಾತಿಯಲ್ಲಿ. ಈ ರೀತಿ ಮಾತ್ರ ಇಬ್ಬರಿಗಿಂತ ಮೇಲೆ ಹೋಗ್ಬಿಡ್ತಾರೆ. ಪಾಂಡುರಾಜನಿಗಿಂತ ಮೇಲೆ, ಋತರಾಷ್ಟ್ರನಿಗಿಂತ ಮೇಲೆ ವಿದುರ ಹೋಗ್ತಾರೆ. ಕಲಿಯುಗದಲ್ಲಿ ದೃಷ್ಟಾಂತ ಬೇಕಾದ್ರೆ ಕನಕದಾಸರು ಎಷ್ಟು ಮೇಲೆ ಹೋಗ್ಬಿಟ್ರೆ ಲೆಕ್ಕ ಹಾಕಿ ನೋಡಂತೆ. ಎಷ್ಟೋ ಜನ ವ್ಯಾಸರಾಜರು ಅವರನ್ನು ಕರೆದು ತೀರ್ಥ ಕೊಡ್ತಿದ್ರು. ಯಾವ ಮಟ್ಟಕ್ಕೆ ಕನಕದಾಸರು ಬಂದಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಸಾತ್ವಿಕವಾದಂತಹ ನಡತೆ ಮನುಷ್ಯನೆಲ್ಲ ತುಂಬಾ ಮೇಲಕ್ಕೆತ್ತೆ. ಇದು ವಿದುರನ ಉತ್ಪತ್ತಿಯಾಯಿತು. ಆಮೇಲೆ ವೇದವ್ಯಾಸ ದೇವರು ಇನ್ನ ಆಗೋದಿಲ್ಲ, ನಾಲ್ಕನೇ ಮಗು ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲಿ ಹೊರಟು ಹೋದ್ರು. ಆಮೇಲೆ ಬಂದು ಅವರಿಗೆಲ್ಲ ಪಾಠ ಪ್ರವಚನ ಮಾಡಿದರು. ತಿಳ್ಕೊಳ್ಳೋದು ಎಷ್ಟೆಷ್ಟು ಒಂದಕ್ಕೆ ಸಾಧ್ಯ ಎಷ್ಟ ಹೇಳಿಕೊಟ್ರು. ವಿದುರನಿಗೆ ಶಸ್ತ್ರಾಸ್ತ್ರ ಇಲ್ಲ, ಉಪದೇಶವನ್ನು ಮಾಡಿದರು. ಭೀಷ್ಮರಿಗೆ ಇವರಿಗೆ ಪಾಂಡುರಾಜನಿಗೆ ಶಸ್ತ್ರಾಸ್ತ್ರ ಹೇಳಿಕೊಟ್ರು, ಜ್ಞಾನನೂ ಕೊಟ್ರು. ಧೃತರಾಷ್ಟ್ರರಿಗೆ ಶಸ್ತ್ರಾಸ್ತ್ರ ಇಲ್ಲ, ಕ್ಷತ್ರಿಯರಾಗಿದ್ರು ಕುರುಡ ಆದ್ರಿಂದ ಹೇಳ್ಕೊಡ್ಲಿಲ್ಲ. ಇದೆಲ್ಲ ನಡೀತಾ ಬಂತು. ಮತ್ತೆ ಪಾಂಡುರಾಜನಿಗೆ ಭೀಷ್ಮರು ಕೂಡ ಶಸ್ತ್ರಾಸ್ತ್ರವನ್ನ ಪರಶುರಾಮ ರೂಪದಿಂದ ತತ್ತಿದ್ದನ್ನು ಹೇಳ್ಕೊಟ್ರು. ಮುಂದೆ ಪಾಂಡುರಾಜ ಒಂದು ಕಾಲಕ್ಕೆ ವಿವಾಹವಾಯಿತು ಅವರಿಗೆಲ್ಲ ಕೂಡ. ಧೃತರಾಷ್ಟ್ರರಿಗೆ ಗಾಂಧಾರಿ ಹೆಂಡತಿ ಅಂದು, ಪಾಂಡುರಾಜನಿಗೆ ಕುಂತಿ ಮತ್ತು ಮಾತ್ರಿ ಇಬ್ಬರು ಹೆಂಡಂದಿರಾದರು. ವಿದುರನಿಗೆ ಆರುಣಿ ಅಂತಕ್ಕಂತಹ ಒಬ್ಬ ಸ್ತ್ರೀ ಹೆಂಡತಿ ಅಂದು, ಆಕೆ ಕುಂತಿಯ ತಂಗಿ ನಿಜವಾಗ್ಲೂ ಕುಂತಿಯ ತಂಗಿ. ಆದರೆ ಆಕೆ ಹುಟ್ಟಿ ಬೆಳೆದಿದ್ದಲ್ಲ ಈ ಕಡೆ ಬೆಳೆದು ಯಾದವರಲ್ಲಿ. ಈಕೆ ಕುಂತಿ ಹೋದ ರಾಜ್ಯಕ್ಕೆ ಹೋದ್ಲು. ಆಕೆ ಶೂದ್ರ ಸ್ತ್ರೀ, ಈಕೆ ಕ್ಷತ್ರಿಯ ಸ್ತ್ರೀ. ಇಷ್ಟು ವ್ಯತ್ಯಾಸ. ಇದೆಲ್ಲ ಹಿಂದೆ ಹೇಳಿದೆ ಈಗಾಗಲೇ. ಇಷ್ಟಾದ ಮೇಲೆ ಪಾಂಡುರಾಜ ತಪಸ್ಸಿಗೆ ಅಂತ ಹೇಳಿ ಸ್ವಲ್ಪ ಯಾತ್ರೆಗೆ ಅಂತ ಹೋದವನು ಕಿಂದವ ಮುನಿಗಳನ್ನ ಮೃಗರೂಪದಲ್ಲಿದ್ದ ಕೊಂದಾಕಿಬಿಟ್ಟ. ಅವರು ಶಾಪ ಕೊಟ್ಟರು, ಪ್ರಿಯಾ ಯುಂ ಮರಿಷ್ಯಸಿ, ಪತ್ನಿ ಸಂಪರ್ಕ ಮಾಡಿದ ತಕ್ಷಣ ಸಾಯಿತಿ ಅಂತ ಹೇಳಿದ್ರು. ಪಾಪ ಅಲ್ಲೇ ವ್ಯವಸ್ಥೆ ಮಾಡಿಕೊಂಡು ವಾಸ ಮಾಡ್ತಾ ಇದ್ದ. ಈ ಕಡೆಗೆ ಗಾಂಧಾರಿ ಇಲ್ಲಿದ್ದಾಳೆ, ಉದರ ಹೆಣತು ಇಲ್ಲಿದ್ದಾಳೆ. ಇಷ್ಟೊತ್ತಿಗೆ ವೇದವ್ಯಾಸರು ಏನ್ ಮಾಡಿದ್ರಂತೆ, ಸತ್ಯವತಿ ದೇವಿಯನ್ನು ಕರೆದು, ಅಮ್ಮ ನೀ ಇರಬೇಡ, ನಿನ್ನ ಹೋಗೋಣ ಬಾ ನಮ್ಮ ಆಶ್ರಮಕ್ಕೆ ಅಂತ ಕರ್ಕೊಂಡು ಹೊರಟುಬಿಟ್ರು. ನಮ್ಮ ಆಶ್ರಮಕ್ಕೆ ಹೋಗೋಣ ಬಾ, ಅಲ್ಲಿ ತಪಸ್ ಮಾಡಬಹುದು ಬಾ ಅಂತ ಕರ್ಕೊಂಡು ಹೊರಟ್ರು. ಯಾತಕ್ಕೆ ಅಂದ್ರೆ ಆಚಾರ ಹೇಳ್ತಾರೆ, ಮುಂದೆ ತುಂಬಾ ಕೆಟ್ಟ ಈ ವಂಶದಲ್ಲಿ ಏನೇನೋ ನಡೆದು ಹೋಗುತ್ತೆ, ಅದನ್ನೆಲ್ಲ ನೋಡಬಾರದೇಕೆ ಅಂತ. ಪಾಪ ಮುಂದೇನೇನಾಗುತ್ತೆ, ಕುರುಪಾಂಡವರ ಯುದ್ಧ ಯಾವ ತಂದೆ ತಾಯಿ ಸಂತೋಷ ಕೊಡ್ಬೇಕು ಲೆಕ್ಕ ಹಾಕಿ. ಜಗತ್ತು ಕಂಡಂತ ಒಂದು ವಂಶದ ಸರ್ವನಾಶದ ಯುದ್ಧ ಅದು, ಅದೆಲ್ಲ ನಡೀಬೇಕಾದ್ರೆ ಇಕ್ಕಿಲ್ಲಿರಬಾರದು, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೊರಟೋಗ್ಬಿಟ್ರೆ. ಬಾ ಅಮ್ಮ ಅಂತ ಕರ್ಕೊಂಡು ಬಿಟ್ಟು ತಮ್ಮ ಆಶ್ರಮದಲ್ಲಿ ಕೂಡಿಸಿಬಿಟ್ಟು ತಪಸ್ ಮಾಡು ಅಂತ ಹೇಳುತ್ತಾರೆ. ಆಕೆ ತಪಸ್ ಮಾಡ್ತಾಳೆ. ಆಕೆ ಧ್ಯಾನ ಮಾಡೋದೇನು ಕಷ್ಟ ಆಗಲಿಲ್ಲ ಆಕೆಗೆ, ದೇವರ ಧ್ಯಾನ ಮಾಡಬೇಕಲ್ಲೇನು, ಮಗನೇ ದೇವರಾದ್ದರಿಂದ ಪುತ್ರತ್ವೇನ ಸ್ವಾಮಿತ್ವೇನ ದೇವತ್ವೇನ ಉಪಾಸನೆ ಮಾಡಿ ಒಳ್ಳೆ ಸದ್ಗತಿ ಹೊರಟೋಗ್ಬಿಟ್ಟು. ಸತ್ಯವತಿ ದೇವಿ ಮೂಲತಃ ಯಾರು ಗೊತ್ತೇನಾಕಿ, ಒಬ್ಬ ಅಕ್ಷೋರ ಅಂತಕ್ಕಂಥ ಅಪ್ಸರೆ ಆಗಿ, ಒಬ್ಬ ಪಿತೃಕನ್ಯೆ ಆಗಿ, ಪಿತೃಕನ್ಯೆ ಆದ್ರಿಂದ ಪಿತೃಲೋಕಕ್ಕೆ ಹೊರಟೋಗ್ಬಿಡ್ತಾಳೆ. ಶ್ರೇಷ್ಠವಾದ ಗತಿಯನ್ನು ಕಾಣ್ತಾ ಅವರಿಬ್ಬರ ಸೊಸೆಯರಿದ್ರಲ್ಲ ಅವರು ಜೊತೆ ಹೊರಟಿದ್ರಂತೆ. ಅಂಬಿಕಾ ಅಂಬಾಲಕ್ಕೆ ಅತ್ಯಂತ ಫಾಲೋ ಮಾಡಿದ್ರಂತೆ. ಇದು ಹೊಸ, ಇದು ಅತ್ಯಂತ ಫಾಲೋ ಮಾಡೋ ಸೊಸೆಯರಿರೋ ಕಾಲ ಬಹಳ ಕಷ್ಟ. ಅವತ್ತಿತ್ತ ಅದು ಅತ್ತೆ ಜೊತೆಗೆ ಅಲ್ಲಿ ಅತ್ತೆ ಇರ್ಬೇಕಾದ್ರೆ ಕಳಿಸ್ತಾರೆ ಕಾಡಿಗೆ, ತಾವು ಹೋಗೋದು ಭಾರಿ ಕಷ್ಟ. ಇಲ್ಲಿ ಎಕ್ಸೆಪ್ಷನ್ಸ್ ಇರ್ತಾರೆ, ಆ ವಿಚಾರ ಬೇರೆ, ಅದು ಇದ್ದಲ್ಲೇ ಕಾಡು ಫಾಲೋ ಮಾಡಿದಾಗೂ ಮಾಡಿರ್ತಾರೆ ಅದು ಬೇರೆ. ಆದರೆ ನಿಜವಾಗಲೂ ಅತ್ತೆನ ಪೂಜೆ ಮಾಡಿದ್ರು, ಜೊತೆಗೆ ಹೋಗಿಬಿಟ್ರು. ವಿದುರನ ತಾಯಿ ಇದ್ದಲ್ಲ ಶೂದ್ರಸ್ತ್ರೀ, ತಾನೂ ಹೊರಟ್ಲನ್. ಆಕೆ ಎಷ್ಟು ಹಕ್ಕು ಬಂದಿದೆ ಈಗ, ನೀನು ದೇವರತ್ರ ಹೋಗಿದ್ದ ಹಕ್ಕು ಕಳಿಸಿದ್ದಕ್ಕೋಸ್ಕರ ವೇದವ್ಯಾಸಿಗೆ ಅತ್ಯಂತ ಪ್ರಿಯರಾಗಿ ಬಿಟ್ಟು ವೇದವ್ಯಾಸಾಶ್ರಮದಲ್ಲಿ ಕಾಲ ಕಡೆ ಯೋಗ ಬಂತವರಿಗೆ ಎಲ್ಲರೂ ತಪಸ್, ಎಲ್ಲರೂ ಸದ್ಗತಿಗೆ ಹೊರಟೋಗ್ತಾರೆ. ಆದರೆ ಆ ಇಬ್ಬರು ಸತ್ಯವತಿಯಂತೂ ಯೋಚನೆ ಉತ್ತಮ ಗತಿಗೆ ಹೋಗಿಬಿಡ್ತಾರೆ. ಇವರಿಬ್ಬರಿದ್ರಲ್ಲ ಅಂಬಿಕಾ ಅಂಬಾಲಿಕಾ ಕ್ಷತ್ರಿಯ ಸ್ತ್ರೀಯರವರು, ಅವರಿಬ್ಬರಿ ಒಳ್ಳೆ ಗತಿ ಆಯಿತು. ಅವರಿಂದ ಒಳ್ಳೆ ಗತಿ ಯಾರಿಗೆ ಆಯಿತು ಅಂದ್ರೆ ವಿದುರನ ತಾಯಿಗಾಯಿತು ಅಂತ ಹೇಳಿದ್ದಾರೆ. ಒಬ್ಬ ಶೂದ್ರ ಸ್ತ್ರೀ ಅವರಿಬ್ಬರನ್ನು ಮೀರಿಸಿ ನೆನೆ ಹೋಗಿಬಿಟ್ಟಾರೆ. ಯಾಕೆ ವೇದವ್ಯಾಸ ಭಕ್ತಿಯನ್ನು ಪೂಜೆ ಮಾಡಿದ್ಲಲ್ಲ ಅದರ ಫಲ ಅಂತ ಹೇಳಿದ್ದ. ಇದು ಅರ್ಥ ಮಾಡಿಕೊಂಡ್ರೆ ಭಕ್ತಿ ಕೌಂಟ್ ಆಗ್ತದೆ. ನಾಹಂ ವೇದೈಹಿ ನಾ ತಪಸ ನಾ ದಾನೇನ ನ ಚೇಜ್ಜಯ ಶಕ್ಯ ಏವಂ ವಿಧೋ ದೃಷ್ಟುಂ ದೃಷ್ಟವಾನಸಿ ಯನ್ಮಮ, ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ. ಉಳಿದೆಲ್ಲ ಕೌಂಟ್ ಆಗುತ್ತೆ. ಭಕ್ತಿ ಇದ್ರೆ ಅವಕ್ಕೆಲ್ಲ ಬೇಸಿಕ್ ರಿಕ್ವೈರ್ ಬಿಟ್ಟು ಭಕ್ತಿನೇ ಈಗ ಹೋದ್ರೆ ಎಲ್ಲ ಡೌನ್ ಆಗ್ತಾರೆ ಅಂದ್ರೆ ಇಲ್ಲಿ ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಆಚಾರ ಅಲ್ಲೇ ನೋಟ್ ಬರೀತಾರೆ. ಯಥಾ ಯಥಾ ವಿಷ್ಣು ಪರಶ್ಚಿದ ಆತ್ಮ ತಥಾ ತಥಾ ಹ್ಯಶ್ಯ ಗತಿ ಪರತ್ರ, ಹೇಗೆ ಹೇಗೆ ನಾವು ದೇವರನ್ನ ಉಪಾಸನೆ ಮಾಡ್ತೇವೋ ಹಾಗೆ ಫಲ ಸಿಗುತ್ತೆ. ಈ ಕ್ರಿಕೆಟ್ ಆಡ್ತಿರ್ತಾರೆ, ಹೇಗೆ ಹೊಡಿತಾರೆ ಅಷ್ಟು ದೂರ ಹೋಗುತ್ತೆ, ಮೆಲ್ಲ ಕೂಡ ಅಲ್ಲೇ ಬೀಳುತ್ತೆ, ಜೋರ ಕೂಡ ಮುಂದೆ ಹೋಗುತ್ತೆ, ವ್ಯಕ್ತಿ ಸಿಕ್ಸರ್ ಹೋಗುತ್ತೆ. ಆ ಥರ ಅದು ಹೊಡೆಯೋಣ ಯೋಗ್ಯತೆ ಮೇಲೆ ಆ ಬಾಲ್ ಎಷ್ಟು ದೂರ ಹೋಗುತ್ತೆ ಎಂಬುದು ಅವಲಂಬಿಸಿರುತ್ತೋ ಅದೇ ಸಾಧನೆಯನ್ನ ಏ ಯಥಾ ಮಾಂ ಪ್ರಪದ್ಯಂತೆ ತಾಮ್ ತಥೈವ ಭಜಾಮ್ಯಹಂ, ನನ್ನನ್ನು ಯಾರ್ಯಾರು ಹೇಗೆ ಆರಾಧನೆ ಮಾಡ್ತಾರೋ ಅವರಿಗೆ ಹಾಗಾಗಿ ನಾನು ಫಲ ಕೊಡುತ್ತೇನೆ ಅಂತ ಹೇಳ್ತಾರೆ. ಕ್ರಿಕೆಟ್ ನೋಡ್ತಿರ್ತಾರಲ್ಲ, ನೋಡೋದು ಗೊತ್ತಿರ್ತಾರೆ, ಜ್ವರ ಹೊಡೆಯ ಜ್ವರ ಹೊಡೆಯ ಅಂತ ಹೇಳಿ ಅನ್ನಲ್ಲೂ ಹೊಡಿತಿರ್ತಾನೆ. ಪಾಪ ಸಿಟ್ಟು ಬಂದ್ಬಿಡ್ತು, ಜ್ವರ ಹೊಡಿ ಅಂತ ಹೇಳ್ತಾರೆ. ನಾವು ನೋಡ್ತಾ ನೋಡ್ತಾ ಹೇಗೆ ಅಂತೀವಲ್ಲ, ನಮ್ಮನ್ನು ನೋಡ್ತಾ ದೇವತೆಗಳು ಅಂತಾರಂತೆ. ಜಾಸ್ತಿ ಚೆನ್ನಾಗಿ ಮಾಡಯ್ಯ, ಹತ್ತು ದೇಪಕ್ಕೆ ಯಾಕೆ ಗೆಲ್ಲಿಸ್ತೀಯ, ನೂರು ಮಾಡು ಸಾವಿರ ಮಾಡು ಅಂತಾರಂತೆ. ಇವನು ಒಂದಕ್ಕೆ ಎಳಿಸೋಬೇಕು ಪುಣ್ಯಾತ್ಮ ಇವನು ಅಂದ್ರೆ ಅವ್ರು ನೋಡ್ತಿರ್ತಾರೆ. ಇವ್ರಿಗೆ ಎಚ್ಚರ ಇಲ್ಲ, ಅವ್ರಿಗೆ ಎಚ್ಚರ ಇದೆ. ಸಾಧನೆ ಮಾಡು, ಚೆನ್ನಾಗಿ ಮಾಡು, ಯಾಕೆ ಏಕಾಸಿ ಲೈಟ್ ಆಗಿ ತಗೋತೀಯ, ಏನು ತಗೋಬೇಡ, ಬಿಟ್ಟುಬಿಡು, ನಿಶ್ಚಿಂತೆ ಮಾಡು, ನಾವು ನೋಡ್ಕೊತೇವೆ ಯಾಕೆ ಯೋಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಡಾಕ್ಟರ್ ಔಷಧಿ ಕೊಡ್ತಾರೆ, ಸ್ವಾಮಿ ಹೆಚ್ಚಿಗೆ ನಾನು ಇದ್ದೇನೆ ಅಯ್ಯ ಬರ್ತೇನೆ ಹೋಗು ಅಂತ ಹೇಳ್ತಾರೆ. ಡಾಕ್ಟರ್ ಹೇಳ್ದಾಗ ಕೇಳಿ ಹೀಗೆ ರೆಸ್ಪಾನ್ಸಿಬಲ್. ದೇವತೆಗಳು ಹೇಳಿದಾಗ ಕೇಳಿದರೆ ದೇವರು ನಮ್ಮ ಯೋಗಕ್ಷೇಮ ನೋಡ್ತಾರೆ, ಯೋಗಕ್ಷೇಮಂ ಮಹಾಮ್ಯಹಂ. ಆದ್ದರಿಂದ ನಾವು ಧರ್ಮಾಚರಣೆ ಮಾಡಬೇಕಾದ್ರೆ ಯಾವ್ಯಾವ ರೀತಿಯಲ್ಲಿ ಶ್ರದ್ಧೆಯಿಂದ ಮಾಡಬೇಕು ಅನ್ನೋದಕ್ಕೆ ಸ್ಫೂರ್ತಿ ಕೊಡ್ತಕ್ಕಂಥ ಕಥೆ. ಅದಕ್ಕೆ ಆಚಾರ್ಯಂತ ಒಂದು ಮಾತನ್ನು ಬರೆದು ಬಿಟ್ಟು ತತ್ವ ಏನು ಅಂತ ಹೇಳಿಬಿಡ್ತಾರೆ. ಯಥಾ ಯಥಾ ವಿಷ್ಣು ಪರಸ್ಥಿರಾತ್ಮ ತಥಾ ತಥಾ ಹ್ಯಸ್ಯ ಗತಿ ಪರತ್ರ. ಇಷ್ಟಾಯ್ತು ಅಂದ್ರೆ ಪರಮಾತ್ಮ ತನ್ನ ತಾಯಿಗೆ ಎಷ್ಟು ಅನುಗ್ರಹ ತೋರಿಸಿದೆ, ಎಷ್ಟೋ ಸಲ ಮುಂದಾಗ ಅನರ್ಥವನ್ನ ಕಾಣದಂತೆ ಮಾಡಿದನಲ್ಲ, ದೊಡ್ಡ ಭಾಗ್ಯ ಅದವನು. ಆಕೆ ಏನಾದರೂ ಕೂಡ ವ್ಯಾಸಾಶ್ರಮಕ್ಕೆ ಹೋಗದೆ ಹೋಗಿದ್ರೆ ಅಲ್ಲೇ ಇರ್ತಿದ್ಲು, ಮಧ್ಯೆ ಸಾಯ್ತಿದ್ದಿಲ್ಲ ಆಕೆ, ವಯಸ್ಸಾಗಿ ಸಾಯ್ತಿರಲಿಲ್ಲ. ಹಿಂದೆ ಆಚಾರ್ಯ ಹೇಳಿದ್ದಾರೆ, ಹಿಂದಿನ ಕಾಲಕ್ಕೆ ಸಾಮಾನ್ಯವಾಗಿ ಇಚ್ಛೆಪಟ್ಟೆ ಸಾಯ ಅಭ್ಯಾಸ ಇತ್ತು. ಇಲ್ಲದೆ ಹೋದ ಅತಿಸಕ್ತ ತಪೋಹೀನಾ ಕಥಂಚಿನ್ ಮೃತಿ ಮಾಪ್ನುಯು, ಅಲ್ಲಿದ್ರೆ ಅಟ್ಯಾಚ್ಮೆಂಟ್ ಬರುತ್ತೆ, ಸಂಸಾರ ಅಷ್ಟೇ ಅಟ್ಯಾಚ್ಮೆಂಟ್ ಬರುತ್ತೆ, ಆದ್ದರಿಂದ ಅವ್ರು ಹೋಗೋದಿಲ್ಲ. ಅದಕ್ಕೋಸ್ಕರ ಕರೋಣ ಹೊರಟೋಗಿಬಿಟ್ರು. ಆ ದೃಷ್ಟಿಯಿಂದ ಆದಷ್ಟು ಬೇಗ ನಾವು ದೇವರ ಕಡೆ ಮನಸ್ಸಾಕೋದನ್ನ, ತದನಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ, ಆ ದೃಷ್ಟಿಕೋನ ಬೆಳೆಸ್ಕೊಳ್ಬೇಕು. ವಿದ್ಯಾರ್ಥಿ ಹೇಗೆ ಬರುತ್ತಾನೆ ನೋಡಿ, ಹಾಗೆ ನಾವು ಬದುಕಬೇಕು. ವಿದ್ಯಾರ್ಥಿ ಊಟ ಮಾಡ್ತಾನೆ, ತಿಂಡಿ ತಿಂತಾನೆ, ಓಡಾಡ್ತಾನೆ, ಎಲ್ಲ ಮಾಡ್ತಾನೆ, ಪಿಕ್ನಿಕ್ ಹೋಗ್ತಾನೆ, ಎಲ್ಲ ಮಾಡ್ತಾನೆ. ಇಷ್ಟೆಲ್ಲ ಮಾಡಿದ್ರ ಮಧ್ಯೆ ನಾನು ಓದ್ತಿದ್ದೇನೆ ಎಂಬ ಎಚ್ಚರ ಇರುತ್ತೆ. ನಾನೊಬ್ಬ ಸ್ಟೂಡೆಂಟು, ನನ್ನ ಪರೀಕ್ಷೆ ಇದೆ. ಇವೆರಡನ್ನ ಮರೆಯದೆ ವಿದ್ಯಾರ್ಥಿ ಹಾಗೆ ಬದುಕ್ತಾನೋ ನಾವು ಹಾಗೆ ಬದುಕಬೇಕು. ಏನೇ ಮಾಡಿ ಒಬ್ಬ ದೇವರಿದ್ದಾನೆ, ನಾವು ಮೋಕ್ಷಕ್ಕೆ ಹೋಗಬೇಕಾಗಿದೆ. ಪ್ರಾಣಾಯಾಮ ವಾಸ್ತವೆಂದು ಬದುಕಬೇಕು ನಾವು. ಆ ಗುರಿಯನ್ನ ಮರೆಯದೆ ಏನು ಬದುಕ್ತೇವಲ್ಲ ಅದರ ಸಾಧನೆ ಅಂತ ಕರೀತಾರೆ. ಅದನ್ನ ಮರೆತು ಬಿಟ್ಟ ಅಂತ ಹೇಳಿದ್ರೆ ಎಂಗೇಜ್ ಮಾಡ್ತಾ ಮಾಡ ಯಾರೋ ಹುಡುಗರು ಹೇಳಿದ್ರು, ಪಾಪ ತರಕಾರಿ ತಗೊಂಬ ಅಂತ ಹೇಳಿದ್ರು, ತಂದು ಬಿಟ್ಟ. ಆಮೇಲೆ ಹೇಳಿದ, ಸಾರ್ ಈ ಪರೀಕ್ಷೆ ಇತ್ತು ನಂಗೆ ಇಷ್ಟೊತ್ತು ಅಂತ ಹೇಳಿದ. ಏನ್ ಮಾಡ್ತಾರೆ ಗೊತ್ತಿರ, ಗುಡ್ಡ ಹೋದ್ರ ಬೈದ್ ಬಿಡ್ತಾರೆ, ದಡ್ಡ ಹೇಳ್ಬಾರ್ದಾಗಿತ್ತಾರ. ಮೊದ್ಲೇ ನೀನೀಗ ತರಕಾರಿ ಯಾವನ್ ಬೇಕಾದ್ರೆ ತರದೆ, ನೀನೇ ತರಬೇಕಾಗಿದ್ದೀರಿ, ಯಾವನ್ ಬೇಕಾದ್ರೆ ತರ್ತಾ ಇದ್ದೆ. ಯಾಕಿದ್ದ ಕೆಲಸ ಮಾಡಿದೆ ಆ ಹುಡುಗ ಬುದ್ಧಿವಂತ, ಬೇಟ್ರಿ ಇವ್ರ ಮೇಲೆ ಹಾಕ್ಲಿಕ್ಕೆ ಅದೊಂದು ಮೋಸ ಮಾಡಿರ್ತಾರೆ. ತರಕಾರಿ ಉದ್ದೇಶಪೂರ್ವಕ ತರಲಕ್ಕೆ ಹೋಗ್ತಾನ ಅವನು, ಯಾಕೆ ಅವ್ರು ಹೇಳಿದ್ದಕ್ಕೋಸ್ಕರ ಪರೀಕ್ಷೆ ಬಿಟ್ಟು ಬಿಟ್ಟೆ ಅಂತ ಇವ್ರ ಮೇಲೆ ಜವಾಬ್ದಾರಿ ಹಾಕ್ತಾರೆ. ಹಾಗೆಲ್ಲ ಮಾಡಬಾರ್ದು. ಅವನ ಎಚ್ಚರ ಅವನಿಗಿರ್ಬೇಕು. ನಾನು ಪರೀಕ್ಷೆಗೆ ವಿದ್ಯಾರ್ಥಿ ಅಂತ ಅವನಿಗೆ ಹಾಗೆ ಎಚ್ಚರ ಇರಬೇಕಲ್ಲ, ಆ ಎಚ್ಚರ ನಮಗಿರ್ಬೇಕು. ಯಾರೋ ಏನೋ ಕೇಳ್ತಾರೆ, ಏನೋ ಮಾಡ್ತಾರೆ ಅಂತ ತಲೆ ಚುಚ್ಚಿದೆಲ್ಲ ಮಾಡೋಕ್ಕಾಗೋದಿಲ್ಲ. ನಾವು ನಮ್ಮ ಗುರಿ ನಮಗಿರಬೇಕಾದ್ದರಿಂದ ಈ ಕಥೆಗಳೆಲ್ಲ ನಮ್ಮ ಜೀವನದ ಬಗ್ಗೆ ಅತ್ಯಂತ ಅದ್ಭುತವಾದ ಅಪೂರ್ವವಾದ ರೀತಿಯ ಮಾರ್ಗದರ್ಶನವನ್ನ ಕೊಡ್ತಾ ಇವೆ. ಮುಂದೆ ವನದಲ್ಲಿದ್ದಾಗ ಕಥೆ ನಮಗೆ ಗೊತ್ತು, ಈ ಕಡೆ ಕೌರವರು ಹುಟ್ಟುತ್ತಾರೆ, ಆ ಕಡೆ ಪಾಂಡವರು ಹುಟ್ಟುತ್ತಾರೆ. ಅಲ್ಲಿ ಪಾಂಡವರು ಎಷ್ಟು ಅದ್ಭುತವಾದಂತಹ ಹುಟ್ಟವರು, ಕೌರವರದು ಅತ್ಯಂತ ಕೆಟ್ಟ ಹುಟ್ಟು. ಅಲ್ಲಿ ಹೊಸ ಕಥೆ ನೋಡಬೇಕು. ಪಾಂಡವರು ಹುಟ್ಟಿದ್ದೆಲ್ಲ ಬದರಿಯಲ್ಲಿ ಪಾಂಡವರು ಹುಟ್ಟುತ್ತಾರೆ. ಮಹಾಭಾರತ ಓದಿರಬೇಕು, ಬದರಿಯಲ್ಲಿ ಪಾಂಡವರು ಹುಟ್ಟುತ್ತಾರೆ. ಇವರು ಹಸ್ತಿನಾಪುರದಲ್ಲಿ ಹುಟ್ಟುತ್ತಾರೆ. ಇದೇ ಒಂದು ವ್ಯತ್ಯಾಸ. ಪಾಂಡವರು ಪುಣ್ಯಾತ್ಮರು, ತೀರ್ಥಕ್ಷೇತ್ರದಲ್ಲಿ ಹುಟ್ಟಿದ್ರು. ಇವರು ಒಬ್ಬ ಸಿಟಿಯಲ್ಲಿ ಹುಟ್ಟಿದ್ರು. ಪಾಪ ಸಿಟಿಯಲ್ಲಿ ಹುಟ್ಟಿದ್ರು, ಸಿಟಿಯಲ್ಲಿ ಹುಟ್ಟಿದ್ರೆ ಡೇಂಜರಸ್ ಅಂತಾನೆ ಅರ್ಥ. ಅದು ಹುಟ್ಟಬಾರದು ಅಂತ ಅರ್ಥ ಅಲ್ಲ, ಅದು ಹುಷಾರಾಗಿರ್ಬೇಕು ಅಂತ ಅರ್ಥ. ಸಿಟಿಯಲ್ಲಿ ಸಿಟಿ ಮನುಷ್ಯ ಅಂದ್ರೆ ಅವನ ವ್ಯವಸ್ಥೆಗಳೇ ಬೇರೆ. ಎಜುಕೇಟೆಡ್ ಅಂದ್ರೆ ಮೋಸ್ಟ್ ಕನಿಂಗ್ ಅಂತಾನೆ ಅರ್ಥ. ಹಳ್ಳಿಯವರು ಅಪಾಯಕರು ಅಂತ ಹೆಸರವರು. ಮೋಸಾಗಿಸ ಏನು ಗೊತ್ತಿರೋದಿಲ್ಲ. ಪಾಪ ಕಂಡಿದ್ದನ್ನು ಕಂಡಾಗ ಹೇಳ್ತಾರೆ, ನೋಡಿದ್ರೆ ನೋಡಿದಾಗ ಹೇಳ್ತಾರೆ. ಇವ್ರು ಹಾಗೆಲ್ಲ ಅಡ್ಜಸ್ಟ್ ಮಾಡಿ ಹೇಳ್ತಾರೆ. ಅಡ್ಜಸ್ಟ್ ಮಾಡಿದ್ರೆ ಕಲ್ತು ಬಿಟ್ಟಿರ್ತಾರ, ಆದ್ರಿಂದ ಆಗುತ್ತೆ. ಅದು ದುರ್ಯೋಧನ ಅದನ್ನ ಟ್ರೈ ಮಾಡಿದ, ಪಾಂಡವರು ಹಾಗೆ ಮಾಡಲಿಲ್ಲ. ಬದರಿಗೆ ಹೋದ್ರೆ ಪುಣ್ಯ, ಬದರಿಗೆ ಹೋದ್ರೆ ಪುಣ್ಯ, ಬದರಿಯಲ್ಲೇ ಹುಟ್ಟಿದ್ರೆ ಎಷ್ಟು ಪುಣ್ಯಾತ್ಮರ ಇರಬೇಕು ಅವರು. ಆ ಬದರಿಯೇ ಪಾವನವಾದಂತಹ ವ್ಯಕ್ತಿತ್ವ, ಭೀಮಸೇನನ ವ್ಯಕ್ತಿತ್ವ, ಅಂತ ಪವಿತ್ರವಾದ ಹುಟ್ಟನ್ನು ಅಲ್ಲಿ ಕಂಡ್ರು. ಇಲ್ಲಿ ದುರ್ಯೋಧನಾದಿಗಳು ಹುಟ್ಟಿದ್ರು. ಇದೆಲ್ಲ ಭಾಗವತದ ಮಾತುಗಳೇ, ಸ್ವಂತ ಹೇಳಿದ್ದಲ್ಲ. ಸಾತ್ವಿಕ ಅಂದ್ರೆ ಏನು? ಸಾತ್ವಿಕ ಅಂತೂ ವನೇ ವಾಸಃ, ವನದಲ್ಲಿ ಹುಟ್ಟೋದು ಸಾತ್ವಿಕ. ಆಮೇಲೆ ಪಟ್ಟಣದಲ್ಲಿ ವಾಸ ಮಾಡೋದೆಲ್ಲ ಏನು ಗೊತ್ತಾ? ಅದೆಲ್ಲ ರಾಜಸ. ಈ ಕ್ಲಬ್ ನಲ್ಲಿ ಇದ್ಬಿಟ್ರೆ ತಾಮಸ ಅಂತ ಕರೀತ. ಅದರಲ್ಲೂ ವ್ಯತ್ಯಾಸ ಉಂಟು. ಕ್ಲಬ್ಗೆ ಹೋದ್ರೆ ತಾಮಸ, ರೋಡಲ್ಲಿ ಓಡಾಡಿದ್ರೆ ರಾಜಸ, ದೇವಸ್ಥಾನದಲ್ಲಿದ್ರೆ ಸಾತ್ವಿಕ. ಇವತ್ತು ನಮ್ಮ ಜೀವನ ಆದಷ್ಟು ಸಾತ್ವಿಕ ಆಗ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅನ್ನದಲ್ಲಿ ಹೇಗೆ ಆಹಾರದಲ್ಲಿ ಸಾತ್ವಿಕ ರಾಜಸ ತಾಮಸ ಅಂತಿದೆಯೋ, ಹಾಗೆ ವಾಸ ಮಾಡೋ ಜಾಗದಲ್ಲೂ ಕೂಡ ಸಾತ್ವಿಕ ರಾಜಸ ತಾಮಸ ಅಂತ ಪ್ರಭೇದ ಉಂಟು. ಪಾಂಡವರದು ಸಾತ್ವಿಕ, ಹೇಳಿ ಕೇಳಿ ಪರಮ ಸಾತ್ವಿಕರಾದ್ದರಿಂದ ಇವರದೆಲ್ಲ ಹೀಗಾಗಿದೆ. ದುರ್ಯೋಧನಂತ ಪರಮ ಪಾಪಿಷ್ಟ ಇಲ್ಲಿ ಹುಟ್ಟಿದ. ಇನ್ನೂ ಅನೇಕರಿಗೆ ಪ್ರಶ್ನೆ ಬಂದಿರ್ತದೆ. ಗಾಂಧಾರಿಗೆ ವರ ಸಿಕ್ಕಿದ್ದು ವೇದವ್ಯಾಸರಿಂದ ವರ ಸಿಕ್ಕಿತು. ಆಕೆ ಕೇಳಿದ್ದು ವೇದವ್ಯಾಸರು ಒಮ್ಮೆ ಬಂದರು, ಅಬ್ಬ ಅಂತ ಹೇಳಿ ಆಯಾಸವಾದ ತೋರಿಸಿಬಿಟ್ಟು, ತುಂಬಾ ಆಯಾಸವಾದ ಮಾಡಿದ್ರು. ಆಕೆ ತಕ್ಷಣ ಏನ್ ಮಾಡಿಲ್ಲಂತ, ಪಾಪ ಸ್ವಲ್ಪ ಹಣ್ಣು ಹಾಲು ಎಲ್ಲ ಇಟ್ಟುಬಿಟ್ಟು ಮುಂದೆ ಇಟ್ಟು. ವೇದವ್ಯಾಸರು ಖುಷಿ ಪಟ್ರು, ಓ ಗಾಂಧಾರಿ ಭಾರಿ ಸಂತೋಷ ಆಯ್ತು ನನಗೆ, ಏನ್ ಬರಬೇಕು ಕೇಳಬೋ ಅಂತ. ಏನ್ ಬರಬೇಕು ನಿನಗೆ? ತಕ್ಷಣ ಕೇಳಿದ್ಲು, ಸ್ವಾಮಿ ನನಗೆ ನನ್ನ ಗಂಡನಂತ 100 ಜನ ಗಂಡು ಮಕ್ಕಳು ಹುಟ್ಟಬೇಕು ಅಂತ ಕೇಳಿದ್ರು. ಗಂಡನಂತ ಗಂಡು ಮಕ್ಕಳು ಎಲ್ಲ ಕುರುಡ್ರು ಹುಟ್ಟಿಬಿಟ್ರು. ಪಾಪ ದೇವರನ್ನೇ ಕಾಣದಂತ ಕೆಟ್ಟ ಮಗು, ಹೊರಗಿನ ಕಣ್ಣಿದೆ ಹೊರಗಿನ ಕಣ್ಣೇ ಇಲ್ಲ ಅಂತ ಹುಟ್ಟಿಬಿಟ್ರು. ಆದರೆ ಕುಂತಿ ಹುಟ್ಟಿದ ಮಕ್ಕಳೆಲ್ಲ ವೇದವ್ಯಾಸರ ಮಂತ್ರ ಅಲ್ಲ, ಅದು ದುರ್ವಾಸರ ಮಂತ್ರದಿಂದ ಹುಟ್ಟಿದ್ದೆಲ್ಲ ಕೂಡ. ದುರ್ವಾಸ ಹರ, ವೇದವ್ಯಾಸ ಹರಿ. ನಾವು ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಈಗ ಹರಿ ಉಪಾಸನೆ ಮಾಡಿದ್ದಕ್ಕೆ ಕೆಟ್ಟ ಫಲ ಸಿಕ್ತು, ಹರನ್ ಉಪಾಸನೆ ಮಾಡಿದ್ರೆ ಒಳ್ಳೆ ಫಲ ಸಿಕ್ತು. ಇದೇನಿದು? ನಾರಾಯಣಂ ಸರೋವರ ಮೇಲಕ್ಕೆ ತಲೆಕೆಳಗಾದ ಕಾಣಿಸ್ತದೆ. ಮಹಾಭಾರತ ಇದ್ದ ಸಂಶಯ ಕೊಡೋದ್ರಿಂದನೇ ಅದ್ರ ಪರಿಹಾರ ಮಾಡಲಿಕ್ಕೆ ತಾತ್ಪರ್ಯನೇ ಬರ್ದಿತ್ತು. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯ ಛಿದಂ ಅಂತ ವ್ಯಾಸರಾಜರು ಕೊಂಡಾಡುತ್ತಾರೆ. ಸರಿಯಾಗಿ ಓದಬೇಕಾದ್ರ ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನತ್ತಿಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನಃ. ಮಹಾಭಾರತದಲ್ಲಿ ಸಂಶಯಗಳ ದೊಡ್ಡ ರಾಶಿ ಉಂಟು, ಅದಕ್ಕೆಲ್ಲ ಪರಿಹಾರ ನಿರ್ಣಯದಿಂದ ಸಿಗುತ್ತದೆ. ನಮಗೆ ನಮ್ಮ ಸಂಶಯನೇ ಇಲ್ಲ ಅಂತ ಕೇಳಿದರೆ ಓದಿದ್ರೆ ತಾನೇ ಸಂಶಯ ಬರಲಿಕ್ಕೆ? ಡೌಟ್ ಇಬ್ಬರಿ ಬರೋದಿಲ್ವಂತೆ. ಎಲ್ಲ ಓದೋನು ಡೌಟ್ ಬರೋದಿಲ್ಲ, ಏನು ಗೊತ್ತಿದ್ರೂ ಡೌಟ್ ಬರೋದಿಲ್ಲ ಆರಾಮ್. ಇವತ್ತು ಡೌಟ್ ಇಲ್ಲದೆ ಒಂದು ಸರಿಯಾಗಿ ಒಂದು ಕೂಡ ಡೌಟ್ ಬರುತ್ತಲ್ಲ, ಅದಕ್ಕೆ ಒಂದು ದೊಡ್ಡ ಒಂದು ಸೂರ್ಯನಂತಹ ಪ್ರಕಾಶದ ತಾತ್ಪರ್ಯ ನಿರ್ಣಯವನ್ನು ಆಚಾರ್ಯರು ಕೊಟ್ಟಿದ್ದಾರೆ. ವಿನಿರ್ಣಯೋ ನಾಶ್ಯಮುನಾ ವಿನಾಯತ್ ವಿಪ್ರಸ್ಥಿತಾನಾಮಿವ ಸರ್ವವಾಚಾಂ ಅಂತ ಹೇಳಿದ್ದಾರೆ. ಈ ಕಡೆಗೆ ಏನ್ ತಾರತಮ್ಯ ವಿಶೇಷ ಅಂತ ಪ್ರಶ್ನೆ ಬಂತೆ. ಏನ್ ವಿಶೇಷ ಇದು? ಹರಣ ಆರಾಧನೆಯಿಂದ ಆಕೆಗೆ ಭೀಮಾದಿಗಳು ಹುಟ್ಟವರ, ಈಕೆಗೆ ಹರಿಯ ಆರಾಧನೆಯಿಂದ ಕೌರವರು ಹುಟ್ಟೋದಾ, ಎಲ್ಲಿಂದಲ್ಲಿ ಸಂಬಂಧ ಇದು ಅಂತ ಕೇಳಿದ್ರೆ ಹೇಳುತ್ತಾರೆ, ತಪ್ಪು ತಿಳ್ಕೊಂಡಿದ್ದೀರಿ. ಇಲ್ಲಿ ನಿಜವಾಗಲೂ ಕೂಡ ಅವ್ ಫಲ ಏನು ಕೊಟ್ಟಿದ್ದಾನೆ ಪರಮಾತ್ಮ, ಸರಿಯಾಗಿ ಕೊಟ್ಟಿದ್ದಾನೆ. ಆಕೆ ಹರಣ ಆರಾಧನೆ ಮಾಡಿದ್ರು, ದುರ್ವಾಸರ ಆರಾಧನೆ ಮಾಡಿದ್ರು, ಆದರೆ ದುರ್ವಾಸರ ತಾರತಮ್ಯ ಕ್ರಮದಲ್ಲಿ ಆರಾಧನೆ ಮಾಡಿದ್ರು. ತಾರಕ್ರಮದಲ್ಲಿ ಹರಣ ಆರಾಧನೆ ಮಾಡಿದರೆ ಅದು ಹರಿ ಆರಾಧನೆ ಆಯ್ತೆ ಹೊರತು ಹರಣ ಆರಾಧನೆ ಆಗಲಿಲ್ಲ. ರಾಯರ ಬೆಟ್ಟಕ್ಕೆ ನಮಸ್ಕಾರ ಮಾಡ್ತೀರಿ ನೀವೀಗ, ಆ ನಿಜವಾಗಲೂ ಅನುಸಂಧಾನ ಏನಿದೆ ಈಗ, ಅವರು ಸಾಕ್ಷಾತ್ತಾಗಿ ಸರ್ವತಂತ್ರ ಸ್ವತಂತ್ರೋಸೋ ಶ್ರೀ ಮಧ್ವವತವರ್ಧರ ಶ್ರೀ ರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ ಅಂತ ಆಯ್ರಿ ನಮಸ್ಕಾರ ಹಾಕ್ತೀರಿ, ಅದು ದೇವರಿಗೆ ಮುಟ್ಟದು, ದೇರ್ಫೋರ್ ವೈಷ್ಣವ ಆಗೋಯ್ತದೆ ಇಮಿಡಿಯೇಟ್ ಆಗಿ. ಆದರೆ ಈಕೇನ್ ಮಾಡಿದ್ಲು, ದೇವರ ಹತ್ರ ಹೋಗ್ಬಿಟ್ಲು ಪಾಪ, ಡೈರೆಕ್ಟ್ ಆಗಿ ಹರಿಯನ್ನೇ ಕೇಳಿದ್ರು, ವೇದವ್ಯಾಸರನ್ನೇ ಕೇಳಿದ್ರು, ಆದರೆ ಒಳ್ಳೆ ಫಲ ಸಿಗಲಿಲ್ಲ. ಯಾಕೆಂದ್ರೆ ಆಕೆ ಸರಿಯಾಗಿ ಅನುಸಂಧಾನ ಇಟ್ಟುಕೊಂಡು ಕುಂತಿ ಉಪಾಸನೆ ಮಾಡಿದ್ದಕ್ಕೆ ಒಳ್ಳೆ ಫಲ ಸಿಕ್ತು. ಈಕೇನ್ ಮಾಡಿದ್ದಾಳೆ, ಉಪಾಸನೆ ಸರಿ ಮಾಡಲಿಲ್ಲ, ನೀವು ಇಲ್ಲಿ ಸರಿ ಮಾಡಿಲ್ಲ ಅಂತ ನಿಮಗೇನು ಆಧಾರ ಅಂತ ಕೇಳಿದ್ರೆ, ವೇದವ್ಯಾಸರು ಬಂದರು, ಹಬ್ಬ ಉಶ್ಯಪ ಅಂತ ಕೂತರು. ಏನ್ ತಿಳ್ಕೊಂಡ್ರು, ಓಹೋ ವೇದವ್ಯಾಸರು ತುಂಬಾ ಆಯಾಸ ಆಗಿದೆ, ತುಂಬಾ ಹಸಿವೆ ಆಗಿದೆ, ಬಾಯಾರಿಕೆ ಆಗಿದೆ ಅಂತ ತಿಳ್ಕೊಂಡು ಕೊಟ್ರು. ಅಸದ್ ಉಪಾಸನೆ ಇದು, ದೇವರಿಗೆ ಹಸಿವೆ ಆಗತ್ತಾ, ದೇವರಿಗೆ ಬಾಯಾರಿಕೆ ಆಗತ್ತಾ, ದೇವರಿಗೆ ನೀರಲಿಕ್ಕೆ ಏನಾಗತ್ತೆ ದೇವರಿಗೆ, ತಪ್ಪು ತಿಳ್ಕೊಂಡ್ಬಿಟ್ರು. ಅದಕ್ಕೆ ಶ್ರುತಿಗೀತದಲ್ಲಿ ಹೇಳ್ತಾರೆ, ನಚ ರಮಂತ್ಯಹೋ ಅಸದುಪಾಸನಯ ಆತ್ಮಹನಃ, ಯಾರು ತಪ್ಪಾಗಿ ಉಪಾಸನೆ ಮಾಡ್ತಾರೋ ಅವರಿಗೆ ಒಳ್ಳೆ ಫಲ ಸಿಗೋದಿಲ್ಲ. ಈಗ ನಮಗೆ ನಿಜವಾಗ್ಲೂ ಸಿದ್ಧಾಂತ ಎಷ್ಟು ಸುಲಭವಾಗಿ ಬಂತು, ಅದನ್ನೇ ಜಗನ್ನಾಥದಾಸರು ಬರೀತಾ, ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಮಾಳ್ಪರಿಗಿತ್ತಪನು ತನ್ನ, ಸದುಪಾಸನೆಯ ಮಾಳ್ಪರಿಗಿತ್ತಪನು ತನ್ನ, ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ ಅತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲಿ ಸರಿಯಾದ ಉಪಾಸನೆ ಮಾಡಿ ಉದ್ಧಾರದ ಹಾದಿ ಕಾಣಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೆ ರಾಯರ ಮಠಕ್ಕೆ ಹೋಗ್ತೀರೋ ಯೋಚನೆ ಇಲ್ಲ, ಅನುಸಂಧಾನ ಸರಿ ಮಾಡಿ. ಓಕೆ, ಇವತ್ತು ಅಲ್ಲಿ ಹೋಗೋದು ಹಣೆಬಾರ ಇಷ್ಟೇ, ಗರಗರ ತಿರುಗಿದ ಹೋದ ಅಷ್ಟೇ. ಯಾರು ಪ್ರಸಾದ ರುಚಿ ಇತ್ರಿ, ರಥಕಾಲ ಅಷ್ಟಕ್ಕಷ್ಟೇ, ಇಷ್ಟೇ ಹೊರಕವ್ರೆ ರಾಯರಲ್ಲ ಇರು ಇಲ್ಲ ಅವ್ರಿ, ರಥದ ಕಾಲಕ್ಕೆ ಮಾತ್ರ ಮಠಕ್ಕೆ ಹೋಗಬಾರದು. ಬರೀ ಸಪ್ಪೆ ಅಡಿಗೆ ಪ್ರಯೋಜನ ಇಲ್ಲ, ಗಿಟ್ಟೋದಿಲ್ಲ ಹತ್ತು ಹತ್ತದ 20-30 ಗಿಟ್ಟೋದಿಲ್ಲ, ಅದು ಉಳಿದ ದಿವಸ ಗಿಟ್ಟುತ್ತೆ ಅಂತ ಹೇಳ್ತಾರೆ, ಹುಳಿಗಿಡಿ ತಿಂದು ಬಿಟ್ಟಿರ್ತಾರೆ, ಅಡ್ಜಸ್ಟ್ ಆಗಿಬಿಡ್ತದೆ. ಇದಕ್ಕೆ ರಾಯರ ಮಠಕ್ಕೆ ಹೋಗೋದಾದ್ರೆ ನೀವೇನು ವ್ಯತ್ಯಾಸ ಇಲ್ಲ, ರಾಯರೇನು ಅನುಗ್ರಹ ಮಾಡೋದೇ ಇಲ್ಲ, ಅದು ಪ್ರಸಾದ. ಅದು ಹೇಗೆ ರುಚಿ ಪ್ರಶ್ನೆ ಬರೋದಿಲ್ಲ, ಔಷಧಿ ಡಾಕ್ಟರ್ ಔಷಧಿ ಕೊಡ್ತಾನೆ, ರುಚಿ ಇದೆಯಾ ಡಾಕ್ಟರ್ ಯಾರು ಕೇಳ್ತಾರೆ, ಸರ್ ರುಚಿ ಇದೆಯಾ ಡಾಕ್ಟ್ರೆ 2 KG ತಿನ್ಬಿಡ್ಲಾ ಅಂತ ಕೇಳಿದ್ರೆ, ರುಚಿಗೆ ಔಷಧಿ ಕೊಡೋದಿಲ್ಲ, ರೋಗ ವಾಸಿ ಆಗಲೇ ಔಷಧಿ ಕೊಡ್ತಾರೆ. ಮಠದಲ್ಲಿ ಇರೋದು ಪ್ರಸಾದ, ಆದ್ರಿಂದ ಪ್ರಸಾದದ ಉದ್ದೇಶ ಏನು ಅಂತ ಕೇಳಿದ್ರೆ, ನಮ್ಮ ಪಾಪ ಹೋಗಬೇಕು, ಪುಣ್ಯ ವೃದ್ಧಿ ಆಗಬೇಕೇ ಹೊರತು ಟೇಸ್ಟ್ ಹೋಗೋದಾದ್ರೆ ಮಠಕ್ಕೆ ಹೋಗೋಕೆ ಉದ್ದೇಶನೇ ಇಲ್ಲ. ಅದು ಎಕ್ಸ್ಪ್ರೆಸ್ ಟೆಸ್ಟ್ ಇತ್ತು, ನೋ ಪ್ರಾಬ್ಲಮ್, ಕೆಲವರು ಟ್ಯಾಬ್ಲೆಟ್ಸ್ ಇರುತ್ತೆ, ಕೆಲವು ಕೈ ಇರೋದಿಲ್ಲ ಪುಣ್ಯ ಅಷ್ಟೇನೆ. ಈ ಕಿಣಿಗೆ ತಗೊಂಡು ಉಚ್ಚಾಬಟ್ಟೆ ಔಷಧಿ ತಗೊಂಡ್ಮೇಲೆ ಉಚ್ಚಾಬಟ್ಟೆ ಜಾಗ ಏನು ಮಾಡಿ ಬಂದ್ರೆ ಮಲೇರಿಯಾ ಅನುಭವಿಸ್ಬೇಕು, ಏನ್ ಮಾಡಕ್ಕಾಗತ್ತೆ ಆ ತರ. ಆದ್ರಿಂದ ರುಚಿ ಸೆಕೆಂಡರಿ ಆಗಬೇಕು, ಪ್ರಸಾದ ಅನ್ನೋದು ಮೊದಲಾಗಬೇಕು, ಅವಾಗ ಪುಣ್ಯ ಬರುತ್ತೆ. ಆದ್ರಿಂದ ಶಿವನ ದೇವಸ್ಥಾನಕ್ಕೆ ಹೋಗ್ತಿರೋ ಹೋಗಿ ಅನುಸಂಧಾನ ಏನಿರಬೇಕು, ಗಂಗಾಧರ ಧವಳ ಗಂಗೆ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸೈ ಗುರುಕುಲೋತ್ತುಂಗ. ಎಷ್ಟು ಉದ್ಧಾರ ಆಗಿಬಿಡ್ತಾನಾಗ, ಹಿರಣ್ಯಕಶಿಪು ಬ್ರಹ್ಮದೇವರ ಹತ್ರ ಹೋದ, ರಾಯರ ಹತ್ರ ಅಲ್ಲ ಬ್ರಹ್ಮದೇವರ ಹತ್ರ ಹೋದ, ಏನ್ ಪ್ರಯೋಜನ, ಸತ್ತೋದ. ಯಾಕೆ ತಪ್ಪು ಉಪಾಸನೆ ಮಾಡಿದವ. ಇದೆಲ್ಲ ಯೋಚನೆ ಮಾಡಿದರೆ ನಾವು ತುಂಬಾ ಜನ ತಿಳುವಳಿಕೆನೆ ಇಲ್ಲ, ಸರಿಯಾಗಿ ಏನೋ ಹೋಗ್ತಾನಲ್ರಿ ಗುಡಿಗೆ ಸಾಕು ಬಿಡಿ ಅಂತ, ಏನೋ ಬರೀತಾನೆ ಪಾಸ್ ಆಗಿಬಿಡ್ತಾನ, ಏನೋ ಬರದೆ ಪಾಸ್ ಆಗ ಎಲ್ಲರೂ ಪರೀಕ್ಷೆ ಬರೋದೆಲ್ಲ ಪಾಸ್ ಆಗಿಬಿಡ್ತಿದ್ರೆ ಅಲ್ಲ, ಸರಿಯಾಗಿ ಬರಿಬೇಕು, ಸರಿಯಾಗಿ ಬರೆದ್ರೆ ಮಾತ್ರ ಹೇಗೆ ಪಾಸ್ ಆಗ್ತಾನೋ ಹಾಗೆ ಉಪಾಸನೆ ಮಾಡಬೇಕು. ಸದುಪಾಸನೆ ಆಗಬೇಕು, ಅಸದುಪಾಸನೆ ಆಗಬಾರದು. ಹರಿಕಥಾಮೃತ ಸಾರ ಯಾತಕ್ಕೆ ಒಳ್ಳೆ ಗ್ರಂಥ ಅಂತ ಅವಾಗ ಗೊತ್ತಾಗ್ತದೆ, ಉಪಾಸನೆಯ ತಾರತಮ್ಯವನ್ನು ತೋರಿಸ್ತಾರೆ. ಸದುಪಾಸನೆಯ ಮಾಳ್ಪರಿ ಗಿತ್ತಪನು ತನ್ನ, ಅದನ್ನು ಬಿಟ್ಟರೆ ಅದು ಸದುಪಾಸನೆ ಆಗೋದಿಲ್ಲ, ಅದರಿಂದ ಸಾತ್ವಿಕ ಫಲ ಸಿಗೋದಿಲ್ಲ, ಅದರಿಂದ ಅನರ್ಥವೇ ಆಗ್ತದೆ. ಅದಕ್ಕೆ ಗಾಂಧಾರಿ ಹುಟ್ಟಿದ ಮಕ್ಕಳು ಎಂಥವರಾದರೂ ದೇವರಿಗೆ ಹಸಿವು ಬಾಯಾರಿಕೆ ಅಂತ ಅನ್ಕೊಂಡಿದ್ದಕ್ಕೆ ಮಕ್ಕಳು ಬರೀ ಹಸಿವಿರ ಮಕ್ಕಳು, ಪಾಂಡವ ರಾಜ್ಯ ತಮಗೆ ಬೇಕು ಇಂಥ ಹಸಿವು ಅವರಿಗೆ, ತಮ್ಮಟ್ಟೆ ತುಂಬಬೇಕು ಅಲ್ಲಿ ಇನ್ನೊಬ್ಬರ ಹೊಟ್ಟೆ ಹೊಡಿಬೇಕು ಇಂಥ ಹಸಿವು ಬಂತವ್ರಿ, ಏನ್ ಮಾಡ್ಬೇಕು ಇದರಿಂದ. ಆದ್ರಿಂದ ದೇವರ ಬಗ್ಗೆ ತುಂಬಾ ಎಚ್ಚರ ಇರಲಿ, ದೇವರಲ್ಲಿ ದೋಷಗಳೇ ಇಲ್ಲ, ಅನಂತಾನಂತ ಕಲ್ಯಾಣ ಗುಣಗಳ ಪರಿಪೂರ್ಣ, ಸಕಲ ದೋಷ ದೂರ, ವೇದವ್ಯಾಸರು ನಾರಾಯಣ, ಸಕಲ ದೋಷ ದೂರ. ಅವ್ರಿಗೆ ಇಲ್ಲಿಂದ ದೋಷ ಬಂತು, ಗಾಂಧಾರಿ ತಪ್ಪು ತಿಳ್ಕೊಂಡ್ಲು, ಅದಕ್ಕೆ ಅವಳಿಗೆ ಒಳ್ಳೆ ಫಲ ಬರಲಿಲ್ಲ. ತಪ್ಪ್ಯಾಕೆ ತಿಳ್ಕೊಂಡ್ಲು ಗಾಂಧಾರಿ ಅಂತ ಮುಂದಿನ ಪ್ರಶ್ನೆ, ತಪ್ಪ್ಯಾಕೆ ತಿಳ್ಕೊಂಡು ಅಂತ ಕೇಳಿದ್ರೆ, ಅವ್ರ ಹೊಟ್ಟೆಯಲ್ಲಿ ಯಾರು ಕೂತಿದ್ರು, ದುರ್ಯೋಧನ ಕೂತಿದ್ರು, ಹೊಟ್ಟೆಯಲ್ಲಿ ಅವ್ರು ಕೂತಿದ್ರು ತಲೆ ಕೆಟ್ಟೋಯ್ತು ಅಂತ. ಹೊಟ್ಟೆಗೂ ತಲೆಗೂ ಡೈರೆಕ್ಟ್ ಕನೆಕ್ಷನ್ ಇದೆ, ಹೊಟ್ಟೆಗೂ ತಲೆಗೂ ಡೈರೆಕ್ಟ್ ಕನೆಕ್ಷನ್, ಹೊಟ್ಟೆ ಏನಾಗ್ತಿರೋ ತಲೆಗೆ ಅದೇರುತ್ತೆ ಅಂತ. ಹೆಂಡ ಕುಡಿತಾನಲ್ಲ 5 ನಿಮಿಷ ಕುಚ್ಚು ಕುಚ್ಚು ಮಾತಾಡ್ತಿರ್ತಾನೆ, ತಲೆಗಾರು ಕುಡಿಯೋದಿಲ್ಲ ಹೊಟ್ಟೆಗೆ ಕುಡಿಯೋದು, ಹೊಟ್ಟೆ ಕುಡಿದ್ರೆ ತಲೆ ಯಾಕೆ ಕೆಡುತ್ತೆ, ಅದು ಬೇರು ಇದು ಜಿದ್ದಿದ್ದಾಗಿ, ಹಣ್ಣು ಬಿಡೋದು ಮೇಲೆ ನೀರು ಹಾಕೋದು ಕೆಳಗೆ, ಆದ್ರಿಂದ ನಾವು ಹೊಟ್ಟೆ ಪದ ಒಳ್ಳೆ ಪದಾರ್ಥ ಹಾಕದೆ ಹೋದರೆ ವಿಚಾರ ಸರಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಜ್ಞಾನಸಿದ್ಧಿ. ಉಪನಿಷತ್ತಿನ ಮಾತು, ಒಳ್ಳೆ ಆಹಾರ ತಿಂದರೆ ಒಳ್ಳೆ ಸಾತ್ವಿಕ ಗುಣ ಬರ್ತದೆ, ಅದರಿಂದ ಒಳ್ಳೆ ಜ್ಞಾನ ವೃದ್ಧಿ ಆಗ್ತದೆ. ಆದ್ರಿಂದ ಆಹಾರ ಅಂದ್ರೆ ಪಶು ತಿಂದ ತಿಂತಾನೆ ಮನುಷ್ಯ, ಏನ್ ಹೇಳ್ಬೇಕು ಅದಕ್ಕೆ. ಪಶುಗಳು ಅಂದ್ರೆ ಪಶುಗಳು, ಪಶುಗಳು ಎಷ್ಟೋ ವಾಸಿ ಪಾಪ. ಇವತ್ತು ಯಾವ ಪಶುಗಳು ಹುಳಿಯನ್ನ ತಿನ್ನೋದಿಲ್ಲ, ಅವು ಹುಲ್ಲಬೇಕು ಅವ್ರಿಗೆ. ಮನುಷ್ಯ ಅಲ್ಲ, ಹುಲ್ಲು ತಿಂತಾನೆ, ಸಿಮೆಂಟ್ ತಿಂದ ಹಾಕ್ಬಿಡ್ತಾನೆ, ಇಟ್ಟಿಗೆ ಇಟ್ಟಿಗೆ ಏರ್ಕೊಟ್ರು ತಿಂದ ಹಾಕ್ಬಿಡ್ತಾನಪ್ಪ. ಇಂಥ ಮೂರ್ಖತನ ಇದ್ರೆ ಮನುಷ್ಯ ಉದ್ಧಾರ ಆಗ್ತಾನೆ. ತನ್ನ ಆಹಾರ ವಿಧಿ ಭಗವಂತ ಹೇಳಿದ ಭಗವದ್ಗೀತೆ 17ನೇ ಅಧ್ಯಾಯದ ಆಹಾರ ಇದೆಯಲ್ಲ, ಅದನ್ನು ತಗೊಳ್ಳಿ, ಬುದ್ಧಿ ಫಸ್ಟ್ ಕ್ಲಾಸ್ ಆಗಿರುತ್ತೆ ಅಂತ ಹೇಳ್ತಾರೆ. ನೀವು ಪೆಟ್ರೋಲ್ ಕಾರಿಗೆ ಡೀಸೆಲ್ ಹಾಕಿಬಿಡಿ, ಕೆಟ್ಟೋಗುತ್ತೆ ಇಂಜನ್. ಪೆಟ್ರೋಲೇ ಹಾಕ್ಬೇಕಾದ್ರೆ ಡೀಸೆಲ್ ಪೆಟ್ರೋಲ್ ಹಾಕಿ ಕೆಟ್ಟೋಗುತ್ತೆ. ಅದು ಕಾರಿಗೆ ಪೆಟ್ರೋಲ್ ಕಾರು ಡೀಸೆಲ್ ಕಾರು ಅಂತ ನೋಡ್ತಾ ಇರಲ್ಲ, ನಮ್ಮ ಬಾಡಿ ಏರಿದ ಆಲ್ ಪ್ರೂಫ್ ಮಾಡಿ ಏನ್ ಸಿಕ್ಕರು ಒಗಿತಿರೋದೇ ಕೆಲಸ ಅದ್ರೊಳಗೆ. ಕೊಟ್ಟ ತಿಂದ ಅಷ್ಟೇ, ಯಾಕೆ ತಿಂದು ಕೊಟ್ಟರು ತಿಂದುಬಿಟ್ಟೆ, ವಿಷ ಕೊಡ್ತಾ ತಿಂದ್ಬಿಡ್ತೀಯ ಹಾಗಿದ್ರೆ, ಎಷ್ಟು ಮೂರ್ಖನಾಗ್ತಾನೆ. ಅದಕ್ಕೆ ಮನುಷ್ಯ ಪಶುಗಳಿಗೆ ಇಷ್ಟು ಎಚ್ಚರ ಇದ್ದಾಗ ಮನುಷ್ಯ ಎಷ್ಟು ಎಚ್ಚರ ಹೊಂದಿರಬೇಕು. ನಮ್ಮ ಜೀವನದ ಎಲ್ಲಾ ವಿಧವಾದ ಅನರ್ಥಕ್ಕೆ ಮೊದಲ ಕಾರಣ ಆಹಾರ ಮೂಲಾಹ ಸರ್ವೇ ರೋಗಾಹ. ಎಲ್ಲ ರೋಗಗಳ ಮೊಟ್ಟ ಮೊದಲ ಕಾರಣ ಅಂದ್ರೆ ಆಹಾರ. ಸರಿಯಾದ ಆಹಾರದ ಹತೋಟಿಯನ್ನು ಭಗವದ್ಗೀತೆಯಲ್ಲಿ ಹೇಳಿದ ಕ್ರಮದಲ್ಲಿ ತಿಳ್ಕೊಂಡ್ರೆ ಅವನ ಬುದ್ಧಿ ಬೌದ್ಧಿಕ ಆರೋಗ್ಯನೂ ಸರಿ ಇರ್ತದೆ, ದೈಹಿಕ ಆರೋಗ್ಯನೂ ಸರಿ ಇರ್ತದೆ. ಅದನ್ನು ಸಾಧಿಸಿದ್ದು ಕುಂತಿ, ಗಾಂಧಾರಿ ತಪ್ಪಿದ್ಲು. ಮತ್ತಿನ್ನೊಂದು ತಪ್ಪು ಮಾಡಿಲ್ಲಂತೆ ಗಾಂಧಾರಿ. ಗಾಂಧಾರಿ ಹುಟ್ಟಿದ 100 ಮಕ್ಕಳು ಸತ್ತರಲ್ಲ, ಒಂದಕ್ಕೊಂದು ಎಷ್ಟು ಲಿಂಕ್ ಇರುತ್ತೆ ಗೊತ್ತಾ? ಕರೆ ಡಾಕ್ಟರ್ ಕೇಳ್ತಾರೆ, ಹುಚ್ಚಾಬಟ್ಟೆ ವಾಂತಿ ಆಗ್ತೀರಿ ಅಂತ ಕೇಳ್ತಾರೆ. ನಿನ್ನ ಎಲ್ಲಿ ಹೋಗಿದ್ದಿ, ಏನ್ ತಿಂದಿ ಅಂತೆಲ್ಲ ಕೇಳ್ತಾರೋ ಎಲ್ಲ ಹೇಳ್ತಾರೆ. ಅದಕ್ಕೆ ನೀವು ವಾಂತಿ ಹಚ್ಕೊಂಡಿದೆ ಅಂತ ಹೇಳಿ ಸರಿ ಮಾಡ್ತಾರೆ. ಅದಕ್ಕೇನೆ ಗಾಂಧಾರಿ ಏನೇ ಮಾಡಿ ಲೆಕ್ಕ ಹಾಕ್ಬಿಡು. ಒಂದು ಅಸದ್ ಉಪಾಸನೆ, ಒಂದು ಇನ್ನೊಂದು ಏನ್ ಮಾಡುತ್ತೆ, ಅಸದ್ ಉಪವಾಸನೂ ಮಾಡಿದ್ಲಂತ. ಯಾವುದು ಅಂದ್ರೆ, ದಶಮಿ ಶೇಷ ಸಂಯುಕ್ತ ಗಾಂಧಾರ್ಯ ಸಮಪೋಷಿತ ತಸ್ಯಾಹ ಪುತ್ರ ಶತಂ ನಷ್ಟಂ ತಸ್ಮಾತ್ ತಾಂ ಪರಿವರ್ಜಯಿ. ಒಂದು ಏಕಾಚಿಯಲ್ಲಿ ತಪ್ಪಾಗಿ ಉಪವಾಸ ಮಾಡಿದ್ಲಂತೆ, ತಪ್ಪಾಗಿ ಮಾಡಿದ್ಲಂತೆ. ಏಕಾಚಿ ಅವತ್ತು ಮಾಡಬಾರದು, ಮರುದಿವಸ ಮಾಡಬೇಕಾಗಿತ್ತು, ಅವತ್ ಮಾಡಿಬಿಡ್ತಾಳೆ. ಅದಕ್ಕೆ ಅವ್ರು ಹುಟ್ಟಿದ 100 ಜನ ಗಂಡು ಮಕ್ಕಳು ಸತ್ತೋಗಿಬಿಟ್ಟರು. ನಮಗೆ ಗಾಬರಿಯೋ ಗಾಬರಿ ಆಗಿಬಿಡ್ತಿದ್ರೆ ಅನರ್ಥ ಇದು. ಒಂದು ಏಕಾಚಿ ಮಾಡಿಯೋ ಅವರು ಸಾಯೋದಾದ್ರೆ ಏನೋ ಏಕಾಚಿ ಮಾಡ್ತಿದ್ವಿ, ಅದನ್ನು ಕೃಷ್ಣಾರ್ಪಣೆ ಮಾಡಿಬಿಟ್ಟಾಯ್ತು. ಸರಿ ಮಾಡ್ತೀವೋ ತಪ್ಪಾಡ್ತೀವಿ ಯಾರಿಗೆ ಗೊತ್ತಿ? ಮತ್ತೆ ಮಾಡಿ ಏನೋ ಮಾಡ್ಕೊಂಡು ಬಿಟ್ಬಿಟ್ರೆ ವಾಸಿ ಇಲ್ಲ ಅಂತ ಕೇಳಿದ್ರೆ, ಅದಕ್ಕೆ ಹೇಳ್ತಾರೆ ಅವಳು ತಪ್ಪಾಗಿ ಮಾಡಿದ್ದಕ್ಕೆ ಮಕ್ಕಳು ಸತ್ರು. ಸರಿಯಾಗಿ ತಪ್ಪಾಗಿ ಬಿಟ್ಟೇ ಬಿಟ್ಟಿದ್ರೆ ಅಲ್ಲ ಇಳಿ ಅಂಶವಂಶ ಆಗಲಿ, ತನ್ನೆದರಿಗೆ ಹೋಗಿಬಿಡ್ತಾ ಇತ್ತಾಗಲಿ. ಆ ಸುಪಯೋಚನೆ ಮಾಡಬೇಕು. ಅದಕ್ಕೆ ಏಕಾಚಿ ಮಾಡಿ ಅಂತ ಹೇಳಿದ ಶಾಸ್ತ್ರ, ಸರಿಯಾಗಿ ತಿಳ್ಕೊಂಡು ಮಾಡಿ ಅಂತ ಹೇಳಿದ. ತಿಳ್ಕೊಂಡು ಮಾಡಿ, ತಿಳ್ಕೊಳ್ಳೋಕೆ ಆಚಾರ ಪದ್ಧತಿ ಹಾಕಿಕೊಟ್ಟಿದ್ದಾರೆ. ನಮಗೆ ಅದೆಲ್ಲ ಇಲ್ಲ ಇವತ್ತು, ಅದೆಲ್ಲ ಮರೆತು ಬಿಟ್ಟೀಗ ಹಠದಿಂದ ನಾವು ಮಾಡ್ತೇವಲ್ಲ, ತಪ್ಪಾಗಿ ಬಿಡುತ್ತೆ. ಸರಿಯಾಗಿ ಮಾಡಬೇಕು, ಹೊರಟ್ರೆ ಮಾತ್ರ ಅದರ ಒಳ್ಳೆ ಫಲ ಸಿಗ್ತದೆ. ಇವತ್ತು ನಮಗೆಲ್ಲ ಫಲ ಸರಿಯಾಗಿ ಸಿಗೋದ್ರೆ ಜನಕ್ಕೆ ಗೊತ್ತಿದೆ ಇವತ್ತು. ಯಾಕೆಂದ್ರೆ ಇಂಥ ಒಂದು ತಪ್ಪಾದ್ರೂ ಸಾಕು, ವರ್ಷಕ್ಕೆ 4-5 ಎಕಾಸಿ ಹೆಚ್ಚು ಕಡಿಮೆ ಆಗ್ತದೆ. ಹೆಚ್ಚು ಕಡಿಮೆ ವರ್ಷಕ್ಕೆ ಸಾಮಾನ್ಯ 4-5 ಎಕಾಸಿ ಆ ಮಠ ಈ ಮಠ ಅಂತ ಆಗೋದ್ರಿಂದ ಕೊನೆಗೆ ಯಮದೇವರು ಯಾವ ಮಠದವರು ಅಂತ ಕೇಳೋದಿಲ್ಲ. ಹೋದ ತಕ್ಷಣ ಯಾವ ಮಠದವರು ಬಂದಿದೆ ಅಂತ ಕೇಳೋದಿಲ್ಲ. ಆಚಾರ್ಯರ ಸಿದ್ಧಾಂತ ಸರಿಯಾಗಿ ಕೇಳಿದ್ದೇ ಕೇಳ್ತಾರೆ. ವೈದಿಕ ಮತ ಮಹಾಭಾರತ ರಾಮಾಯಣಗಳ ಸಿದ್ಧಾಂತವಾಗಬೇಕು ಹೊರತು ಬೇರೆ ಅಲ್ಲ. ಅದನ್ನೆಲ್ಲ ಗಂಭೀರ ಯೋಚನೆ ಮಾಡದೆ ಹೋದ್ರೆ ಗಾಂಧಾರಿಯ ಕಥೆ ನಮ್ಮ ಮುಂದೆ ಇದೆ, ಸಾಲಿಡ್ ಎಕ್ಸಾಂಪಲ್. ಅದು ಒಂದು ಕೃಷ್ಣಾಮೃತ ಮಾಡಿದ ಆಚಾರ್ಯರ ಮಾತದು ಒಂದು. ತುಂಬಾ ನಿಷ್ಠೆಯಿಂದ ಅರ್ಥ ಮಾಡಿಕೊಂಡ್ರೆ ಆಗ ಉದ್ಧಾರವಾಗ್ತೇವೆ. ಗಾಂಧಾರಿಗೆ ಅಷ್ಟಾಯ್ತಂತೆ, ಕೊನೆಗೆ 100 ಜನ ಕೆಟ್ಟ ಗಂಡು ಮಕ್ಕಳು, ಒಬ್ಬ ಕೆಟ್ಟ ಹೆಣ್ಣು ಮಗಳು. ಅವಳರ ಒಳ್ಳೆ ಉಟ್ಬಾರದ ಕೊನೆ ಪಕ್ಷ. ಅವಳು ಕೆಟ್ಟವಳು, ಅಳಿಯ ಅವನು ಭಾರಿ ಕೆಟ್ಟವನು ಜಯದ್ರಥ. ಶಶಿ ಅಂದ್ರೆ ಅವರು ಭಾರಿ ಕೆಟ್ಟವರು. ಎಂಟೈರ್ ಫ್ಯಾಮಿಲಿ ನಾಶ ಆಗೋ ಫ್ಯಾಮಿಲಿ. ಅಪ್ಪಿ ತಪ್ಪಿರು ಒಳ್ಳೆದಿರಬಾರದ ಕೊನೆ ಪಕ್ಷ. ಎಂತ ಕೆಟ್ಟ ಇನ್ಸ್ಟಿಟ್ಯೂಷನ್ ಕಾಲೇಜ್ನಲ್ಲೂ ಕೂಡ ಒಬ್ಬನಾದ್ರು ಪಾಸ್ ಆಗಿರ್ತಾನೆ ಪಾಪ. ಇರೋ ಒಂದು 35-50 ಪಾಸ್ ಆಗ್ಬಿಡಿ. ಹಾಗಲ್ಲ, ಬಹುಶಃ ಅಂತ ವರ್ಷ ಇನ್ಸ್ಟಿಟ್ಯೂಷನ್ ಇರ್ಲಿಕ್ಕಿಲ್ಲ. ಎಲ್ಲರೂ ಗ್ರ್ಯಾಂಡ್ ಫೇಲ್ ಅಂತಾರಲ್ಲ, ನಂದಂತ ಮಸ್ಗೆ ಹೋಗ್ತಕ್ಕಂತ ಮಕ್ಕಳು, ಸೊಸೆಯಂದರು, ಮಗಳು, ಅಳಿಯಂದರು. ಇಂಥದ್ದನ್ನು ಪಡ್ಕೊಂಡ್ಲಂತೆ ಗಾಂಧಾರಿ. ಅಸದುಪಾಸರಿಯ ದುಷ್ಫಲವನ್ನು ನಾವು ಕಾಣುತ್ತೇವೆ. ಆ ಕಡೆಗೆ ಪಾಂಡವರು ಹುಟ್ಟಿದ್ರು, ಈ ಕಡೆ ಕೌರವರು ಹುಟ್ಟಿದ್ರು. ಮುಂದೆ ಅವರು ಬೆಳೀತಾ ಇದ್ದಾರೆ. ಪಾಂಡವರು ಪಾಂಡವರಾಗಿಯೇ ಬೆಳೀತಾರೆ, ಕೌರವರು ಕೌರವರಾಗಿಯೇ ಬೆಳೀತಾರೆ, ಅವರು ಸಾತ್ವಿಕರಾಗಿಯೇ ಬೆಳೀತಾರೆ, ಅವರು ತಾಮಸರಾಗಿಯೇ ಬೆಳೀತಾರೆ. ಅವ್ರು ಹೇಗೆ ಮುಂದೆ ಬೆಳೀತಾರೆ ಎಂಬುದು ಭಾರಿ ಕುತೂಹಲ. ಮತ್ತೆ ಮಾದ್ರಿಗೆ ಒಂದು ಮಂತ್ರದಿಂದ 2 ಮಕ್ಕಳಾದರಲ್ಲ, ಅದು ಹೇಗೆ ಅಂತ ಒಂದು ಪ್ರಶ್ನೆ. ಅದು ಕಳೆದ ಬಾರಿ ವೇಗದಲ್ಲಿ ಹೇಳಿದ್ರಿಂದ ಆಗಿರಲಿಲ್ಲ. ಮತ್ತೆ ಕೃಷ್ಣಾವತಾರ ಆಗಬೇಕು, ಮುಖ್ಯವಾಗಿ ಕೃಷ್ಣಾವತಾರ ಆಗಿದೆ. ಈ ಮಧ್ಯೆ ಕೃಷ್ಣಾವತಾರ ಬೇರೆ ಆಗುತ್ತೆ. ನಾಳೆ ದಿವಸ ಯಾವ ಪ್ರಸಂಗದಲ್ಲಿ ಕೃಷ್ಣ ಹುಟ್ಟುತ್ತಾನೆ? ತುಂಬಾ ಜನ ಯೋಚನೆ ಮಾಡಿಯೇ ಇಲ್ಲ. ಪಾಂಡವರು ಇದ್ದಾರೆ, ಕೃಷ್ಣ ಇದ್ದಾನೆ. ಕೃಷ್ಣನಿಗೂ ಪಾಂಡವರಿಗೂ ವಯಸ್ಸಿನ ಅಂತರ ಎಷ್ಟಿದೆ ಅಂತ ಒಂದು ಪ್ರಶ್ನೆ. ಯಾರ್ಯಾರು ಎಷ್ಟೆಷ್ಟು ವಯಸ್ಸಿದೆ, ಯಾರು ಮಹಾಭಾರತ ಬರೆದು ಯೋಚನೆ ಮಾಡಿಲ್ಲ. ಯಾವ ಸಿನಿಮಾ ನಾಟಕದವರು ಯೋಚನೆ ಮಾಡಿಲ್ಲ. ಮಧ್ವಾಚಾರ್ಯ ಎಲ್ಲವನ್ನು ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತಾರೆ. ಕೃಷ್ಣ ಅವತಾರ ಮಾಡಿದಾಗ ಪಾಂಡವರಲ್ಲಿ ಯಾರ್ಯಾರು ಹುಟ್ಟಿದ್ರು, ಇನ್ನು ಯಾರ್ಯಾರು ಹುಟ್ಟೋರು ಬಾಕಿ ಇದ್ರು, ಮತ್ತೆ ಹುಟ್ಟಿದವರಿಗೆ ಎಷ್ಟೆಷ್ಟು ತಿಂಗಳಾಗಿತ್ತು, ವರ್ಷ ಆಗಿತ್ತು, ಅದೆಲ್ಲ ಕರಾರುವಾಕ್ಕಾಗಿ ಹೇಳ್ತಾರೆ. ಯಾಕೆ ಕೃಷ್ಣ ಜಯಂತಿ ಹತ್ರ ಬರೋದ್ರಿಂದ ಈಗ ಕೃಷ್ಣನ ಬಗ್ಗೆ ಸರಿಯಾಗಿ ತಿಳ್ಕೋಬೇಕಾದ ಭಾರಿ ಮುಖ್ಯ. ಬಹಳ ಹತ್ರದಲ್ಲಿ ಬರ್ತಾ ಇದೆ. ಮತ್ತೆ ಅಸದುಪಾಸನೆ ಆಗಬಾರದು ಅಂತಿದ್ರೆ ಸರಿಯಾಗಿ ಕೇಳಲೇಬೇಕಾಗತ್ತೆ. ನಾಳೆ ದಿವಸ ಆ ಭಾಗ ಮತ್ತು ಮಾದ್ರಿಯ ವಿಚಾರ, ನಕಲಸೇತರ ಅವತಾರ, ಪಾಂಡವರು ಪಟ್ಟಣಕ್ಕೆ ಬರೋದು, ಮುಂದೆ ಅವರ ಬೆಳವಣಿಗೆ ಎಲ್ಲವೂ ಕೂಡ ಮಹಾಭಾರತ ಅಂತ ಕಥೆನೇ ಇಲ್ಲ. ಕೇಳಿದರೆ ಯೋ ಗೋಶತಂ ಕನಕಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಸುಬಹುಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಯ ನಿತ್ಯಂ ತುಲ್ಯಂ ಫಲಂ ಭವತಿ ತಸ್ಯಚ ತಸ್ಯಚೈವ. ಮಹಾಭಾರತದಲ್ಲಿ ಒಂದು ಅಕ್ಷರವನ್ನು ಕೇಳಿದರೂ ಕೂಡ ಅಪರೋಕ್ಷ ಜ್ಞಾನಿಯಾದಂತ ವಿಪ್ರನಿಗೆ ಸಾವಿರಾರು ಗೋವುಗಳನ್ನ ಕರುಗಳ ಸಮೇತವಾಗಿ ಅಡಿಯಿಂದ ಮುಡಿಯವರೆಗೆ ರೇಷ್ಮೆ ಬಂಗಾರದಿಂದ ಅಲಂಕಾರ ಮಾಡಿ ದಾನ ಕೊಟ್ಟರೆ ಎಷ್ಟು ಪುಣ್ಯ ಬರುತ್ತದೋ ಅಷ್ಟು ಪುಣ್ಯ ಬರುತ್ತದಂತೆ. ಅಂತ ಒಂದು ಗ್ರಂಥ ಮಹಾಭಾರತ, ಅದನ್ನ ಹೇಳೋಣ. ಇವತ್ತು ಒಳ್ಳೆ ಶುಭಾರಂಭವಾಗಿದೆ. ಕಾರಣ ಏನು ಅಂದ್ರೆ ಆ ನಾಲ್ಕನೇ ಮಳೆ ಬಿದ್ದಿದೆ ಶುರುವಾಗಿ. ಎಲ್ಲರಿಗೂ ಕೂಡ ಮಳೆ, ಮಹಾಭಾರತಕ್ಕೂ ಮಳೆಗೂ ಡೈರೆಕ್ಟ್ ಕನೆಕ್ಷನ್ ಇದೆ. ಮಹಾಭಾರತಕ್ಕೂ ಮಳೆಗೂ ನೇರ ಸಂಬಂಧ ಉಂಟು. ಮಾ ಎರಡಕ್ಕೂ ಮಾ ಇದ್ದೇ ಇದೆ. ಆದ್ದರಿಂದ ಮಳೆ ಬರುತ್ತೆ ಮಹಾಭಾರತ ಹೇಳಿದ್ರೆ ಒಂದು ನಿಶ್ಚಿತ. ಆದ್ರೆ ಅನುಕೂಲಕರವಾಗಿಯೇ ಬರುತ್ತೆ. ಅತ್ಯಂತ ಮಂಗಳಕರವಾದ ಗ್ರಂಥ ಅದು. ಅದನ್ನ ಇದು ಎರಡನೇ ಬಾರಿ ಶುರುವಾಗಿದೆ ಈಗಾಗಲೇನೆ. ಮುಂದಿನ ಭಾಗ ನಡೀತಾ ಇದೆ. ನಾಳೆಯಿಂದ ಮುಂದುವರೆಸೋಣ ಅಂತ ಹೇಳ್ತಾ ಇವತ್ತಿನ ಮತ್ತೆ ಒಂದು ಪ್ರಕಟಣೆ. ಕಳೆದ ಬಾರಿ ಸ್ತೋತ್ರ ಮಾಲಿಕ ಭಾಗ 5 ಬಿಡುಗಡೆಯಾಗಿತ್ತು. ಪ್ರತಿಗಳು ಸಿಗ್ತಾ ಇರಲಿಲ್ಲ. ಈಗ ಪ್ರತಿಗಳು ಸಿಗ್ತಾ ಇದೆ. ಯಾರು ಬೇಕೋ ಉಪಯೋಗ ಮಾಡಬಹುದು. ಜೊತೆಗೆ ಜಯತೀರ್ಥ ದರ್ಶನ ಅಂತ ಇನ್ನೊಂದು ಪುಸ್ತಕ ಪ್ರಕಟವಾಗಿ, ಜಯತೀರ್ಥರ ಆರಾಧನೆ ದಿವಸ ಜಯತೀರ್ಥರ ಜೀವನ ಚರಿತ್ರೆ ಹೇಳ್ತಕ್ಕಂತಹ ಗ್ರಂಥ. ಅವರು ಆಚಾರ್ಯರ ಗ್ರಂಥಗಳಿಗೆ ಅತ್ಯಪೂರ್ವ ಟೀಕೆ ಬರೆದಂತಹ ಟೀಕಾಕೃತ್ಪಾದರು ಅಂತಕ್ಕಂಥ ಮಹಾನುಭಾವರು. ಮೊನ್ನೆಯಷ್ಟವರ ಆರಾಧನೆಯಾಗಿದೆ. ಅವರ ಪರಿಚಯದ ಒಂದು ಪುಸ್ತಕ ಕೂಡ ಮೊನ್ನೆ ಬಿಡುಗಡೆಯಾಗಿದೆ. ಅಪೇಕ್ಷೆ ಇದ್ದವರು ಅದನ್ನು ಕೂಡ ಪಡ್ಕೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯ.